ಇರ್ತಾರೆ. ಒಬ್ಬರು ಆದರೆ ಸ್ವಲ್ಪ ಆಟ ಆಡ್ತಾ ಆಡ್ತಾ ಸ್ವಲ್ಪ ಸ್ಪಿರಿಟ್ ಬರಲಿಕ್ಕೆ ಶುರುವಾಗುತ್ತೆ, ಆಟ ಆಡ್ತಾ ಆಡ್ತಾ ನಿಧಾನವಾಗಿ ಅದು ಫ್ರೆಂಡ್ಲಿ ಮ್ಯಾಚ್ ಅಂತೇಳಿ ಹೊರದಾಟ ಶುರುವಾಗುತ್ತಲ್ಲ ಆ ಟೈಪ್. ಅದು ಮನುಷ್ಯರ ನೇಚರ್ ಅಂಥದ್ದು, ನಿಧಾನವಾಗಿ ಸ್ಪರ್ಧೆ ಎಂಬುದೇ ಅಂಥದ್ದು. ಬಲುಬೇಗ ಕಲಿ ಕಾಲಿಡ್ತಾನಂತೆ, ಕಲಹ ಅಂದರೆ ಕಲಿ ಅಂತಲೇ ಅರ್ಥ. ನಿಧಾನ ಕಲಿ ಶಬ್ದ ಕಲಹ ಅಂತಲೇ ಅರ್ಥ ಮೂಲತಃ. ನಿಧಾನವಾಗಿ ಅವನಿಗೆ ಉತ್ಸಾಹ ಜಾಸ್ತಿ ಆಗ್ತಾ ಹೋಯಿತು. ಸರ್ವಾಯುಧ ಪ್ರಕ್ಷೇಪೇಪಿ ಅವಿಕಾರಂ ಧನಂಜಯಂ, ಎಷ್ಟೆಷ್ಟು ಬಾಣ ಹೊಡೆದ್ರು ಕೂಡ ಅರ್ಜುನ ಏನೂ ಆಗೋದಿಲ್ಲ ಅಂತ ಕೇಳಿ ಮಂತ್ರಮಯಂ ಮಹಾಶರಂ ಅಂತ ಹೇಳಿದ. ದೊಡ್ಡ ಬಾಣ ತಗೊಂಡ್ಬಿಡ್ತಾನೆ ಒಬ್ಬೊಬ್ಬರ ವಾಹನ, ಅದನ್ನು ಮಂತ್ರಿಸಿಬಿಡ್ತಾನೆ. ಆ ಕಾಲಕ್ಕೆ ಏನು ಮಾಡ್ತಾನೆ ಯೋಚನೆ ಮಾಡೋದೇ ಇಲ್ಲ, ಅರ್ಜುನ ಪ್ರಯೋಗ ಮಾಡಿಬಿಡ್ತಾನೆ. ಅರ್ಜುನ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅದನ್ನು, ಇಷ್ಟೆಲ್ಲ ಅಪ್ಪ ಅಪ್ಪ ಅಂತ ಹೇಳೋ ಮಗ ಇಂಥ ಬಾಣ ಹೊಡಿತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅನಿರೀಕ್ಷಿತವಾಯಿತು ಅರ್ಜುನನಿಗೆ. ಆ ಬಾಣ ಬಂದು ಅರ್ಜುನ ಸಲಿಯಾಗಿ ಸಿಕ್ಕೊಂಡ್ಬಿಡುತ್ತು. ಈ ಸಿನಿಮಾ ನಾಟಕದಲ್ಲಿ ಅರ್ಜುನ ತಲೆ ಹಾರಿ ಹೋಗ್ಬಿಡುತ್ತೆ ರೆಡಿ ಅಂತೇಳಿ, ಅರ್ಜುನ ತಲೆ ಎಲ್ಲೋ ಹೋಗ್ಬಿಡೋದಕ್ಕೆ ಹುಡುಗ ಯಾರೋ ಒತ್ಕೊಂಡು ಹೋಗ್ಬಿಡ್ತಾರೆ ಅದು ಬೇರೆ, ಆ ರೀತಿ ಏನೋ ಆಗೋದಿಲ್ಲ. ಜೊತೆಗೆ ವೃಷಸೇನ ಅಂತ ಬೇರೆ ವೃಷಕೇತವನ್ನು ಬಂದಿರ್ತಾನೆ ನನ್ನ ಜೊತೆಗೆ, ಆ ಕರ್ಣನ ಮಗ ಅಂತ ಎಲ್ಲ ಶುದ್ಧ ಕಲ್ಪನೆ. ಕರ್ಣನ ಯಾವ ಮಕ್ಕಳು ಯುದ್ಧದಲ್ಲಿ ಉಳಿದಿರೋದಿಲ್ಲ, ಇದೆಲ್ಲ ಯಾಡಾಗಿ ಬಂದು ಸುಮ್ಸುಮ್ನೆ ಯಾಡಾಗಿರೋ. ವೃಷಕೇತುವಂತ ಮಗ ಇದ್ದ, ಅವ್ರು ಪಾಂಡವ ಕಡೆ ಸೇರಿಕೊಂಡಿದ್ದ, ಇದರಲ್ಲಿ ಯುದ್ಧ ಜೊತೆ ಬಂದಿದ್ದ, ಭಾಕರ ಉದ್ದಕ್ಕೂ ಬೆಳೆಸ್ತಾ ಹೋಗ್ತಾರೆ ವೃಷಕೇತುವಿನ ಕತೆ ಉದ್ದಕ್ಕೂ ಬಂದ್ಬಿಟ್ಟಿದೆ. ಆದರೆ ವೃಷಕೇತುವಿನ ಪ್ರಸ್ತಾಪನೆ ಬರೋದಿಲ್ಲ ಮಹಾಭಾರತದಲ್ಲಿ. ಕರ್ಣನ ಯಾವ ಮಕ್ಕಳು ಬದುಕೇ ಇರೋದಿಲ್ಲ. ಅರ್ಜುನನಿಗೆ ಬಾಣ ಹೊಡೆದಾಗ ಅವನು ಜೋರ ಬಿದ್ದು ಬಿಟ್ಟು ಅರ್ಜುನ ಕೆಳಗೆ ಬಿದ್ದು ಬಿಡ್ತಾನೆ. ಸತ್ತ ಅಂತಾನೆ ತಲೆ ತಗೊಂಡ್ಬಿಡ್ತಾರೆ, ಸತ್ತಿಲ್ಲ ಅರ್ಜುನ, ಗಾಢ ಮೂರ್ಛೆಗೊಳಗಾಗಿರ್ತಾನೆ ಅಷ್ಟೇ. ಎಷ್ಟು ವ್ಯತ್ಯಾಸ ಇದೆ ನೋಡಿ, ಮುಂದೆ ಜನ ಕೇಳಿರೋದಕ್ಕೂ ನಡೆಯೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ತಲೆ ಕತ್ತರಿಸಿದ ಪ್ರಸಂಗ ಇಲ್ಲ, ಮಗ ಅಲ್ಲ ಅಂತ ಗುರುಸ್ತೆ ಹೋದ ಪ್ರಸಂಗ ಇಲ್ಲ, ಇದು ತಂದೆ ಅಂತ ಎಲ್ಲ ಗೊತ್ತಿದೆ, ಪ್ರತಿಯೊಂದು ನಡೆದಿದ್ದ ಹಾಗೇನೆ. ಆಗ ಅದೊಬ್ಬರು ಹಣ್ಣಿಗೆ ಆಶ್ಚರ್ಯವಾಯಿತು. ಆ ಒಂದು ಸಮಯದೊಳಗೆ ಸತ್ತ ಅಂತ ತಿಳ್ಕೊಂಡ್ಬಿಟ್ರು ಅರ್ಜುನ. ಎಲ್ಲರೂ ಕೂಡ ಸತ್ತಿಲ್ಲದೆ ಹೋದ್ರೆ ಭ್ರಮೆ ಬಂದು ಹೋಯ್ತು, ಹಾಹಾಕಾರ ಸ್ವತಃ ಒಬ್ಬರು ಹಣ್ಣೆ ಗಾಬರಿ ಆಗಿಬಿಟ್ಟ. ಬಂದು ನೋಡ್ತಾ ಇದ್ದಾರೆ ಎಲ್ಲ ಸೇರಿದ್ರು ಚಿತ್ರಾಂಗದಾಗ, ಆಗ ವಿಷಯ ಗೊತ್ತಾಯ್ತು. ಬಂದು ನೋಡಿದರೆ ಭಾರಿ ದುಃಖ ಆಗಿಬಿಡುತ್ತೆ ಅವಳಿಗೆ. ಅರ್ಜುನ ಮದುವೆ ಆಗಿದ್ರು ಕೂಡ ಹೆಚ್ಚಿದ್ದ ಜೊತೆ ವಾಸ ಮಾಡಿಲ್ಲ ಅವಳು, ಅವಳು ಮಗು ಹುಟ್ಟಿತು, ಚಿಕ್ಕ ಮಗು ನೋಡ್ಕೊಂಡಿರೋದು ಬಿಟ್ಟು ಹೋಗಿಬಿಟ್ಟ, ಎಷ್ಟೋ ದಿವಸ ಬರಲೇ ಇಲ್ಲ ಮತ್ತೆ. ಆದರೆ ರಾಸುವಿಯಾಗಿ ಕರೆಸಿದ್ರು, ಆಮೇಲೆ ಯುದ್ಧ ಶುರುವಾಯಿತು, ವನವಾಸ ಎಲ್ಲ ಶುರುವಾಗೋಯ್ತು, ದೂರ ಇದ್ದು ಬಿಟ್ಲು ಮತ್ತೆ. ಆಮೇಲೆ ಯುದ್ಧ ಶುರುವಾಯಿತು. ಈಗ ಈ ಪ್ರಸಂಗದಲ್ಲಿ ಅರ್ಜುನ್ ನೋಡೋ ಯೋಗ ಬಂದಿದೆ ಅಷ್ಟೇ. ಸ್ವತಃ ಪತ್ನಿಯಾಗಿದ್ದರೂ ಕೂಡ ದೀರ್ಘ ನಿಯಮದಂತೆ ಅವಳ ಮಗ ಅಷ್ಟೇ ರಾಜ್ಯಕ್ಕೆ ಸೇರಬೇಕು, ಅವ್ರು ತಿವಡಿ ಕಡೆ ಬರಬಹುದು ಬೇಕಾದ್ರೆ, ಆದ್ರೆ ಬರಲಿಕ್ಕಾಗಿರ್ಲಿಲ್ಲ ಕಾರಣಾಂತರದಿಂದ. ಅದಕ್ಕೆ ಆಚಾರ್ಯ ಕಾರಣವನ್ನು ಹೇಳ್ತಾರೆ, ಅವಳು ಹಿಂದಿನ ಜನ್ಮದಲ್ಲಿ ತಾರೆಯಾಗಿದ್ದಾಗ ಸುಗ್ರೀವನ ಸಂಪರ್ಕ ಮಾಡಿರ್ತಾಳೆ, ಆ ತಪ್ಪು ಮಾಡಿದ್ಲವಳು. ತಾರಾದೇಹೆ ಸೂರ್ಯಜಸ್ಯ ಅಂಗಸಂಗಾತ್ ಸ್ವರ್ಗಂ ನಾಗಾತ್ ಅಂತರಿಕ್ಷಾದಿಹಾಸಿ, ಆ ಪಾಪದಿಂದಾಗಿ ಅವಳಿಗೆ ಸ್ವರ್ಗಲೋಕದ ಮೂಲರೂಪ ಸೇರಲಿಕ್ಕಾಗಿದ್ದಿಲ್ಲ ಅವಳ ಕೈಲಿ. ಅಂತರಿಕ್ಷಾದಿಹಾಸಿ ಮೂಲರೂಪವನ್ನು ಸೇರಿದರೆ ಮತ್ತೆ ಹುಟ್ಟಿ ಬಂದಿರೋ ಚಿತ್ರಾಂಗದೆಯಾಗಿ. ತೇನೈವ ಹೇತೋ ನಾತಿ ಸಾಮೀಪ್ಯಮಾಸೀತ್, ಆ ಪಾಪ ಇನ್ನೂ ಪೂರ್ತಿ ಪರಿಹಾರವಾಗಿಲ್ಲ, ಆದ್ದರಿಂದಾಗೇನೆ ಅರ್ಜುನ ಜೊತೆಗೆ ಹೆಚ್ಚು ಹತ್ತಿರ ವಾಸ ಮಾಡೋ ಅವಕಾಶ ಅವಳು ಸಿಕ್ಕಿಲ್ಲ. ಅದು ಜನ್ಮಾಂತರಕ್ಕೂ ಕೂಡ ಪಾಪಗಳು ಹೇಗೆ ಹಿಂಬಾಲಿಸಿ ಬರ್ತವೆ ಅಂತ ಹೇಳೋದಕ್ಕೆ ಸಾಕ್ಷಿ ಇದು. ಯಥಾ ಧೇನು ಸಹಸ್ರೇಶು ವತ್ಸೋ ವಿಂದತಿ ಮಾತರಂ ತಥಾ ಪೂರ್ವಕೃತಂ ಕರ್ಮ ಕರ್ತಾರ ಬರುಗಚ್ಛತಿ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ. ಸಾವಿರ ಸಾವಿರ ಹಸುಗಳಿರಲಿ, ಒಂದು ಕರುಣ ಇದು ಬಿಟ್ಟುಬಿಟ್ರೆ ತನ್ನ ತಾಯಿ ಹಸು ಯಾವುದು ಹುಡ್ಕೊಂಡು ಹೋಗುತ್ತಂತದ್ದು. ಸಾವಿರಾರು ಹಸು ನಮಗೆ ಗೊತ್ತಾಗೋದಿಲ್ಲ ಕನ್ಫ್ಯೂಷನ್ನು, ಆ ಮಗು ನೇರವಾಗಿ ಕರು ಹೋಗಿ ತಾಯಿ ಹತ್ರ ಹೋಗುತ್ತಂತೆ. ಈ ದೃಷ್ಟಾಂತ ಕೊಡ್ತಾರೆ, ಸಾವಿರಾರು ಹಸುಗಳ ಮಧ್ಯದಲ್ಲಿ ಒಂದು ಕರು ತನ್ನ ತಾಯಿ ಹಸುವನ್ನು ಹೇಗೆ ಸರಿಯಾಗಿ ಹುಡ್ಕೊಂಡು ಹೋಗುತ್ತೋ ಹಾಗೆ ಇಲ್ಲಿ ಯಾವನೇ ಹುಟ್ಟಿದ್ರು ಕೂಡ ಅವನು ಮಾಡಿದ ಕರ್ಮ ಹುಡ್ಕೊಂಡು ಬಂದು ಗಂಟು ಬಿಡುತ್ತಂತೆ, ಬಿಡೋದಿಲ್ಲ. ಅಲ್ಲಿ ಎಷ್ಟು ಶೂರು ಇದೆ ಅಷ್ಟೇ ಶೂರು ಅಂತ ಅರ್ಥ. ನಾವೆಲ್ಲ ಪಾರ ಯಾರು ನೋಡಲಿಲ್ಲ ಅಂತ ಕಣ್ಣು ಮುಚ್ಕೊಂಡು ಮಾತ್ರಕ್ಕೆ ಕರ್ಮನ ಬಂದು ಬಿಡೋದಿಲ್ಲ, ಅದು ಜನ್ಮ ಜನ್ಮಕ್ಕೂ ಹಿಡ್ಕೊಂಡು ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಒಳ್ಳೆ ನಿದರ್ಶನ ಇದು. ನಾವು ಭಾರಿ ದೊಡ್ಡವರು ತಪ್ಪು ಮಾಡಿದ್ರೆ ನಡೆಯುತ್ತೆ ಅಂತ ಹೇಳಿದ್ರೆ ಉತ್ತರ, ಆಕೆ ಅಂತಿಂಥವಳಲ್ಲ, ಸಾಕ್ಷಾತ್ ಇಂದ್ರ ಪತ್ನಿ ಆಕೆ, ತ್ರಿಲೋಕೇಶ ಇಂದ್ರ ಅಂದರೆ ತ್ರಿಲೋಕದ ಮಹಾರಾಣಿ ಆಕೆ, ಅಂಥವಳಿಗೇನೆ ಆ ಪಾಪ ಬಿಡಲಿಲ್ಲ ಅಂದಮೇಲೆ ಎಂದೂ ಸಹ ಪಾಪ ಪುಣ್ಯಗಳ ವ್ಯವಸ್ಥೆ ಅಬಾಧಿತವಾದದ್ದು. ಅದನ್ನು ಎಂಥವರು ಪಾಲನೆ ಮಾಡಲೇಬೇಕೆ ಹೊರತು ಅದನ್ನು ಕೈ ಬಿಡಲಿಕ್ಕೆ ಬರೋದಿಲ್ಲ. ಚಿತ್ರಾಂಗದೆಗೆ ಸಮಸ್ಯೆ ಬಂದಿತ್ತು ಪಾಪ, ಈಗ ಮತ್ತೆ ಗೋಳಾಡಿಸಿದ್ವಿ, ಇಷ್ಟೆಲ್ಲ ಕಷ್ಟಪಟ್ಟು ನಾನು ದೂರ, ಈಗಲಾದರೂ ಗಂಡ ಬಂದ ಅಂತಿದ್ರೆ ಕೊಂದೇ ಬಿಟ್ಟೆ ಅಲ್ಲ, ಕೊಂದೇ ಬಿಟ್ಟನಲ್ಲ ಇವರು, ಸ್ವಂತ ಮಗನೇ ಬೇರೆ ಕೊಂದು ಬಿಟ್ಟನಲ್ಲ. ಆಗ ಉಲೂಪಿನ ಬೈತಾಳೆ ಚಿತ್ರಾಂಗದೆ, ಉಲೂಪಿ ಎಂಥ ಕೆಲಸ ಮಾಡಿದೆ, ಲೋಕವೀರಂ ಪತಿಂ ಹಿತ್ವ ನಾಹಂ ಜೀವಿತು ಮುತ್ಸಹೆ, ನಾನಿನ್ನ ಯಾಕೆ ಬದುಕಬೇಕು, ತ್ರಿಲೋಕೇಶನಾದಂಥ ಗಂಡ ಇವನು, ಅಂಥವನನ್ನ ನಾನು ಸತ್ಬಿಡದ ನೋಡ್ತಾ ಇದ್ದೇನೆ, ಕೊಂದಿದ್ದು ನನ್ನ ಮಗ ಬೇರೆ, ಜೊತೆಗೆ ಕೊಲಿಸ್ತವಳು ನೀನು, ಏನು ಸಾಧಿಸ್ತೇನೆ ಇದರಿಂದ, ನಿಜವಾಗಲೂ ಕೂಡ ನೀನು ಭಾರಿ ದುಷ್ಟಳು, ನೀನು ನಿನ್ನಿಂದ ನನ್ನ ಜೀವನವೇ ಹಾಳಾಗಿ ಹೋಯಿತು ಅಂತ ಅವಳನ್ನು ಬೈದು ಬಿಟ್ಟು ನಾನಿನ್ನ ಬದುಕೋದಿಲ್ಲ, ಬಬುರಾ ನಿನ್ನ ಮಾತು ಕೇಳಿದ್ದಾನೆ, ಹೌದಲ್ಲೋ, ಅವನ ರಾಜನಾಗಲಿ ನೀನು ಅವನ ತಾಯಿಯಾಗಿ ಇಲ್ಲೇ ಇರು, ನಾನು ಸತ್ತು ಹೋಗ್ತೇನೆ ಅಂತ ಹೇಳಿಬಿಟ್ಟು ಸಾಯ್ಲಕ್ಕೆ ಸಿದ್ಧಲಾಗಲಂತ ಚಿತ್ರಾಂಗದೆ. ಆಗ ಉಲೂಪಿ ಹೇಳ್ತಾಳೆ, ಯೋಚನೆ ಮಾಡಬೇಡ ಚಿತ್ರಾಂಗದೆ, ನಾನು ಅದಕ್ಕೆ ಪರಿಹಾರ ಹೇಳ್ತೇನೆ ಅಂಥೇಳಿ ಅವಳು ಸೀದಾ ನಾಗಲೋಕಕ್ಕೆ ಹೋಗ್ತಾಳೆ. ಇಲ್ಲಿ ಸಿನಿಮಾ ನಾಟಕದಲ್ಲಿ ಬಬ್ರುವಾನೇ ಹೋಗ್ಬಿಡ್ತಾರೆ ನಾಗಲೋಕಕ್ಕೆ, ಬಬ್ರುವಾನ್ ಏನೂ ಹೋಗೋದಿಲ್ಲ, ಸ್ವತಃ ಅವಳೊಬ್ಬಳೇ ಹೋಗ್ತಾಳೆ ಉಲೂಪಿ ಹೋಗಿಬಿಟ್ಟು ನಾಗಲೋಕದಿಂದ ದಿವ್ಯ ಮಣಿಯನ್ನು ತರ್ತಾಳೆ. ಯಾವ ಮಣಿ ಅಂತ ಕೇಳಿದರೆ ಮೃತ ಸಂಜೀವಿನಿಯನ್ನು ತರ್ತಾಳೆ. ವಿಶಲ್ಯಕರಣಿ ಅನ್ನೋದ್ರ ಭಾಗ ಒಂದಿದೆ, ಅದಕ್ಕೆ ಅರ್ಜುನನ ಶಸ್ತ್ರ ಚುಚ್ಚಿತ್ತಲ್ಲ ಅದು ತೆಗೆದುಬಿಟ್ರೆ ಸಾಕು. ವಿಶಲ್ಯಕರಣಿಯನ್ನು ತಂದು ನಾಗಮಣಿ ಗೀಮಣಿ ಯಾವುದು ಅಲ್ಲ ಅದು, ವಿಶಲ್ಯಕರಣಿ ಅಂತ ನೀವು ರಾಮಾಯಣ ಕೇಳಿದ್ರೆ ಗೊತ್ತಿರುತ್ತದೆ. ಹನುಮಂತ ರಾಮದೇವರ ಆದೇಶದಂತೆ ಸಂಜೀವನ ತನ್ನಲ್ಲ, ನಾಲ್ಕು ಮೂಲಿಕೆಗಳಿರುತ್ತೆ ಅದರಲ್ಲಿ, ವಿಶಲ್ಯಕರಣಿ, ಸಂಧಾನಕರಣಿ, ಸವರ್ಣಕರಣಿ, ಮೃತ ಸಂಜೀವಿನಿ ಅಂತ ನಾಲ್ಕು ಮೂಲಿಕೆಗಳು. ಇಲ್ಲಿ ಬಾಣ ಚುಚ್ಚಿಕೊಂಡಿದೆ, ಆದ್ದರಿಂದ ವಿಶಲ್ಯಕರಣಿ ಬೇಕೀಗ. ವಿಶಲ್ಯಕರಣಿ ಅಂದ್ರೇನು, ಚುಚ್ಚಿಕೊಂಡ ಶಲ್ಯವನ್ನು ತೆಗೆದುಹಾಕೋದು ಅಂತ ಅರ್ಥ. ಮುಚ್ಚುಚ್ಚಿದ ಮುಳ್ಳನ್ನು ತೆಗಲಿಕ್ಕೆ ಯಾವ ಆಯುಧ ಬೇಕಲ್ಲ ಆ ಟೈಪ್, ಹಿಡಿದು ಹೇಳಿದ್ರೆ ಮುಳ್ಳು ಬರಬೇಕು ಕಡೆಗೆ. ವಿಶಲ್ಯಕರಣಿ ಅಂದರೆ ಚುಚ್ಚಿದ ಬಾಣ ತೆಗೆತಕ್ಕಂಥ ಒಂದು ಮೂಲಿಕೆ, ಅದನ್ನು ತರ್ತಾಳು ನಾಗಲೋಕಕ್ಕೆ ಹೋಗಿಬಿಟ್ಟು ತಂದು ಇಡ್ತಿರ್ಲಿಕ್ಕೆ ಅದು ಕಡೆ ಬಂದ್ಬಿಡುತ್ತೆ. ಅರ್ಜುನ ಎದ್ದು ಕೂತು ಬಿಡ್ತಾನೆ. ಅರ್ಜುನ ತಲೆಯಂತೂ ಕತ್ತರಿಸೇ ಇಲ್ಲ, ಪ್ರಾಣನೇ ಹೋಗಿರಲಿಲ್ಲ, ಮೂರ್ಛೆ ಗಾಢ ಮೂರ್ಛೆ ಬಂದಿತ್ತು, ಎದ್ದು ಕೂತ, ಸಮಸ್ಯೆ ಪರಿಹಾರವಾಯಿತು. ಆಗ ಉಲೂಪಿ ನಕ್ಕಲು, ಇದೆಲ್ಲ ಯಾತಕ್ಕೆ ಮಾಡಿದೆ ಗೊತ್ತಾ ಅಂತ ಆಗಿ ಹೇಳ್ತಾಳು. ಬಬ್ರುವಾರನ್ನ ಪ್ರಚೋದನೆ ಮಾಡಿದ್ದೆ ಯಾತಕ್ಕೆ, ಅರ್ಜುನಿಗಿಂತ ಪರಿಸ್ಥಿತಿ ಬಂದ ಮೇಲೆ ನಾನು ಹೋಗಿ ಯಾತಕ್ಕೆ ಇಷ್ಟೆಲ್ಲ ಮಾಡಿದೆ ಅಂತ ಕೇಳಿದರೆ ಇದಕ್ಕೊಂದು ಹಿನ್ನೆಲೆ ಇದೆ ಅಂತ ಹೇಳಿದ್ದಾಳೆ. ಏನು ಹಿನ್ನೆಲೆ ಅಂದರೆ, ಅವಳು ದೇವಲೋಕದಲ್ಲಿ ವಾಸ ಮಾಡ್ತಾ ಇರ್ತಾಳೆ, ದೇವತೆಗಳ ಸಭೆಯಲ್ಲಿ. ಇದರಲ್ಲಿ ಜೈಮಿನಿ ಭಾರತ ಹೇಳೋದಿಲ್ಲ ಈ ಕಥೆನ, ಈ ಮುಖ್ಯವಾದ ವಿಷಯನೇ ಹೇಳೋದಿಲ್ಲ. ಜೈಮಿನಿ ಉದ್ದೇಶ ಹೇಳಬಾರ್ದು ಹೇಳಬೇಕು ಅಲ್ಲ, ಮೂಲತಃ ತಮ್ಮ ಸಾಕ್ಷಾತ್ ಗುರುಗಳು ವೇದವ್ಯಾಸರು ಬರೆದ ಮಹಾಭಾರತ ಇದ್ದೇ ಇದೆ, ಅದನ್ನೋ ವಿಷಯ ತಿಳ್ಕೋಬೇಕಷ್ಟೇನೆ. ಇದೊಂದು ಕೃಷ್ಣ ಭಕ್ತಿಯ ಬಗ್ಗೆ ಎಚ್ಚರಿಕೆ ಕೊಡತಕ್ಕಂಥ ಗ್ರಂಥ ಅಷ್ಟೇನೆ ಜೈಮಿನಿ ಭಾರತ, ಅದಕ್ಕೆ ಅದನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಇಲ್ಲಿ ಅವಳು ಹೇಳ್ತಾಳೆ, ದೇವಲೋಕದ ಸಭೆಯಲ್ಲಿ ದೇವತೆಗಳೆಲ್ಲ ಸೇರಿ ಒಂದು ಯೋಚನೆ ಮಾಡಿದರಂತೆ. ಅರ್ಜುನ ಭೀಷ್ಮ ದ್ರೋಣಾದಿಗಳನ್ನ ಏನು ಸಂಹಾರ ಮಾಡದ, ಅದು ಅತ್ಯಂತ ಧಾರ್ಮಿಕ ರೀತಿಯಿಂದ ಅಲ್ಲ, ಸ್ವಲ್ಪ ಅಧರ್ಮವಾಗಿದೆ ಅಂತ ಹೇಳ್ತಾರೆ. ಅದು ಬಹಳ ಇಂಪಾರ್ಟೆಂಟ್ ಅದು. ಈ ಮಾತನ್ನ ಅರ್ಜುನ ಏನು ಯುದ್ಧ ಮಾಡಿದ್ದಾನೆ, ಭೀಷ್ಮ ದ್ರೋಣಾದಿಗಳನ್ನ ಗೆದ್ದಿದ್ದಾನೆ, ಅದರಲ್ಲಿ ಶುದ್ಧ ಧರ್ಮ ಅನುಷ್ಠಾನ ಮಾಡಿಲ್ಲ ಆತ, ಸ್ವಲ್ಪ ಅದರಲ್ಲಿ ಅಧರ್ಮ ಸೇರ್ಕೊಂಡು ಬಿಟ್ಟಿದೆ. ಈ ಮಾತನ್ನ ಅರ್ಜುನನ ಬಗ್ಗೆ ಹೇಳ್ತಾರೆ, ಭೀಮಸೇನ ಬಗ್ಗೆ ಹೇಳೋದಿಲ್ಲ ಮಾತನ್ನ. ನಿಜವಾಗಲು ಜನ ಆರೋಪ ಮಾಡೋದು ಭೀಮಸೇನ ದುರೋಧ ತಡೆ ಹೊಡೆದುಕೊಂಡು ಬಿಟ್ಟ, ಏನೋ ಗಲಾಟೆ ಮಾಡ್ತಾರೆ. ಭೀಮಸೇನ ಬಗ್ಗೆ ಮಾತು ಬರೋದೇ ಇಲ್ಲ, ಭೀಮಸೇನ ಅಧರ್ಮ ಮಾಡಿಯೇ ಇಲ್ಲ, ಅದು ಬಹಳ ಇಂಪಾರ್ಟೆಂಟ್ ಅದು. ಭೀಮಸೇನ ಅಧರ್ಮ ಮಾಡಿಲ್ಲ ಅಂತ ಕೃಷ್ಣ ಸ್ಪಷ್ಟ ಹೇಳ್ತಾರೆ ಮಹಾಭಾರತದಲ್ಲಿ. ಭೀಮೇ ಅಧರ್ಮೋ ನ ವಿದ್ಯತೆ ಮೂದೋಯ್ತು, ಅದಕ್ಕೆ ಇದು ಕಾರಿಲೇಷನ್ ನೋಡಿದ್ರೆ ಕರೆಕ್ಟ್ ಆಗಿ ಹೊಂದುತ್ತೆ. ಭೀಮನ ಬಗ್ಗೆ ಆರೋಪನೇ ಇಲ್ಲ, ಆರೋಪ ಇದು ಅರ್ಜುನ ಮೇಲೆ ಆರೋಪ ಇದೆ. ಈಗ ಅರ್ಜುನ ತಪ್ಪು ಮಾಡಿದ್ದಾನೆ, ಅಧಾರ್ಮಿಕ ರೀತಿಯಲ್ಲಿ ಯುದ್ಧ ಮಾಡಿದ್ದಾನೆ ಕೆಲವು ಸಲ, ಅದಕ್ಕೆ ಆತನಿಗೆ ಸ್ವಲ್ಪ ಪೆಟ್ಟಾಗಬೇಕು, ಶಿಕ್ಷೆ ಆಗಬೇಕು, ಅದಕ್ಕೆ ಶಿಕ್ಷೆ ಟೋಕನ್ ಪನಿಷ್ಮೆಂಟ್ ಆರೋ ಆಗಬೇಕು ಆತನಿಗೆ, ಇಲ್ಲದವರೆ ಧರ್ಮಕ್ಕೆ ಮಹತ್ವ ಇರೋದಿಲ್ಲ ಅಂತ ಹೇಳಿ ಎಲ್ಲ ಯೋಚನೆ ಮಾಡ್ತಾ ಇದ್ರಂತೆ. ಅವರೇನು ಯೋಚನೆ ಮಾಡಿದ್ದಾರೆ, ಅರ್ಜುನ ಜೀವನದಲ್ಲಿ ಒಂದು ಸೋಲನ್ನು ಕಾಣಬೇಕು. ಬರೀ ಗೆಲ್ತಾ ಹೋದರೆ ಮನುಷ್ಯನಿಗೆ ಅಹಂಕಾರ ಬಂದಾಗಿದೆ, ಒಂದ್ಸತಿ ಸೋತ್ರೆ ಅವಾಗ ಬಾಕಟ್ ಬುದ್ಧಿ ಬರುತ್ತೆ ಅಂತಾರಲ್ಲ ಆ ಟೈಪ್, ಒಂದು ಪೆಟ್ಟು ಬೀಳಬೇಕು ಅಂತಾರಲ್ಲ ಅರ್ಜುನ ಒಂದು ಪೆಟ್ಟು ಬೀಳಬೇಕು. ಆದ್ದರಿಂದ ಅರ್ಜುನ ಸೋಲಾಗಿ ಮಾಡಬೇಕು ಅಂತೇಳಿ ಎಲ್ಲ ಪ್ಲಾನ್ ಮಾಡಿಕೊಂಡ್ಲಾರ, ದೇವತೆಗಳೇ ಪ್ಲಾನ್ ಮಾಡಿದರಂತೆ. ಉಲೂಪಿಯ ಸಭೆಯಲ್ಲೇ ಕೂತಿದ್ಲು, ದೇವಸಭೆಯಲ್ಲಿ ಎಲ್ಲ ಕಿವಿ ಬಿತ್ತ ಅವಳಿಗೆ. ಅರ್ಜುನಿಂದ ತಾನು ಮಗನನ್ನು ಪಡೆದಿದ್ದು, ತಾನು ವಂಶ ಉದ್ಧಾರವಾಗಿದ್ದ ನೆನಪಿದೆ ಅವಳಿಗೆ, ಪಾಪ ಅರ್ಜುನ ಉಪಕಾರ ಮಾಡಬೇಕು ಅಂತ ಭಾವನೆ ಬಂತು. ತಕ್ಷಣ ಹೋಗಿ ದೇವತೆಗಳನ್ನ ಪ್ರಾರ್ಥನೆ ಮಾಡ್ತಾಳೆ, ಸ್ವಾಮಿ ನೀವು ಅಂದಿದ್ದು ಮಾಡಿ, ಏನೂ ಯೋಚನೆ ಇಲ್ಲ. ಆದರೆ ಅರ್ಜುನ ಯಾರ ಕೈಲೋ ಸತ್ರೆ, ಯಾರ ಕೈಲೋ ಸೋತ್ರೆ, ಎಷ್ಟು ಅವಮಾನವಾಗುತ್ತೆ ಆತನಿಗೆ. ಮೂರು ಲೋಕದಲ್ಲಿ ಒಬ್ಬ ಮನುಷ್ಯ ಬಹಳ ಮೇಲೇರೋ ದೊಡ್ಡದಲ್ಲ, ಬಿದ್ದರೆ ಅಷ್ಟೇ ಪೆಟ್ಟು ಬೀಳುತ್ತೆ ಅವನಿಗೆ. ಅದು ಉನ್ನತ ಸ್ಥಾನದಲ್ಲಿ ಇದ್ದವನೇನಾದರೂ ಕೆಟ್ಟ ಹೆಸರು ತಗೊಂಡ ಅಂತ ಕೇಳಿದರೆ ಅವನು ಬದುಕೋದಕ್ಕಿಂತ ಸಾಯೋದು ವಾಸಿ. ಸಂಭಾವಿತಸ್ಯ ಚಾಕೀರ್ತಿ ಮರಣಾದ ತಿರಿಚ್ಯತೆ. ಸಾಮಾನ್ಯ ಮನುಷ್ಯ ಏನೋ ಮಾಡ್ಕೊಂಡು ಹೋಗ್ತಾರೆ, ಗೊತ್ತೇ ಆಗಲ್ಲ ಜನಗಳಿಗೆ. ಒಬ್ಬ ದೊಡ್ಡ ಮನುಷ್ಯ ಮಾಡೋ ಸಣ್ಣ ತಪ್ಪು ದೊಡ್ಡದಾಗಿ ಕಾಣಿಸ್ತದೆ ಅಂತ ಅರ್ಜುನಿಗಾದ ಸೋಲು ಅವನ ವ್ಯಕ್ತಿತ್ವಕ್ಕೆ ಬಸಿ ಬಡಿಯುತ್ತದೆ. ಆದ್ದರಿಂದ ನಿಮ್ಮ ಪ್ರಕಾರ ಆಗಲೇಬೇಕು, ಒಪ್ತೇನೆ, ಆದರೆ ಕಂಡವರಿಂದ ಆಗಬಾರದು. ಮಗನಿಂದ ಆಗಿಬಿಟ್ರೆ ಯೋಚನೆ ಇಲ್ಲ, ಪುತ್ರಾಜಿ ಛೇತ್ ಪರಾಜಯ. ಸೋಲು ಬಂದಾಗ ಆಯಿತು, ಮರ್ಯಾದೆ ಹೋಗೋದಿಲ್ಲ. ಮಗನಿಂದ ಆದರೆ ಮರ್ಯಾದೆ ಯಾತಕ್ಕೆ ಹೋಗೋದಿಲ್ಲ ಅಂದರೆ, ಆಫ್ಟರ್ ಆಲ್ ಸೋತಿದ್ದು ಯಾರಿಂದ, ಮಗನಿಂದ. ಕೀರ್ತಿ ಏನಂತ ಬಂತು, ಮಗನಿಂದ ಸೋತ ಅಂತ ಬರೋದಿಲ್ಲ, ಅಪ್ಪನ ಮೀರಿಸೋ ಮಗ ಬಂದಿದ್ದಾನೆ ಅಂತ ಕೀರ್ತಿ ಜಾಸ್ತಿ ಆಗಿಬಿಡುತ್ತೆ, ಮತ್ತೆ ಕೀರ್ತಿ ವೃದ್ಧಿ ಆಗುತ್ತೆ. ಆದ್ದರಿಂದ ಪನಿಷ್ಮೆಂಟ್ ಸಿಕ್ಕಾಗಾಯಿತು, ಕೀರ್ತಿ ಕಳಂಕ ಬರೋದಿಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಆದ್ದರಿಂದ ಈ ವ್ಯವಸ್ಥೆ ಮಾಡಬೇಕು, ಅರ್ಜುನನಿಗೆ ಸೋಲು ಬಬ್ರುವಾನಿಂದ ಬರಬೇಕಾದ್ರೆ ಕಂಡವರಿಂದ ಬರಬಾರದು ಅಂತ ಹೇಳಿದಾಗ ದೇವತೆಗಳು ಆಗಲಿ ಅಂತ ಹೇಳಿದ್ರೆ, ಅದಕ್ಕೆ ನಾನು ಪ್ರಚೋದನೆ ಮಾಡಿದೆ ಅಂತ ಹೇಳಿದ್ದಾಳೆ. ಬಬ್ರುವಾನ್ ಹೇಗಾದರೂ ಹೊಡಿಬೇಕು, ನಾವು ಉತ್ಸಾಹ ಅಲ್ಲೇ ಹೊಡಿ ಹೊಡಿ ಜೋರಾಗಿ ಆಟ ಪ್ರೋತ್ಸಾಹ ಉತ್ಸಾಹ ಕೊಡ್ತಾರಲ್ಲ ಆ ಟೈಪ್, ಹೊಡಿ ಹೊಡಿ ಜೋರಾಗಿ ಹೊಡಿ ಅಂತ ಹೇಳ್ತಾ 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 ಅದನ್ನು ನಾನು ಉದ್ರೇಕಗೊಳಿಸಿದೆ. ಅದಕ್ಕೆ ಹೊಡೆದ, ಬೊಬ್ರ ತಪ್ಪೇನೂ ಇಲ್ಲ, ನನ್ನ ತಪ್ಪು ಇಲ್ಲ, ನನ್ನ ಉದ್ದೇಶ ಅರ್ಜುನನ ಕೀರ್ತಿಯನ್ನು ಜಾಸ್ತಿ ಮಾಡದೆ ಹೊರತು ಬೇರೆ ಅಲ್ಲ. ಅದಕ್ಕೆ ಇದೆಲ್ಲ ನಡೆದೋಗಿದೆ, ಅದು ಒಳ್ಳೆ ಪ್ರಾಯಶ್ಚಿತ್ತ ರೂಪವಾಗಿ ನಡೆದಿದೆ, ಆದ್ದರಿಂದ ತಪ್ಪು ತಿಳ್ಕೊಳ್ಬೇಡಿ ಅಂತ ಹೇಳಿದ್ಲಂತೆ. ಉಲೂಪಿ ಮೇಲ್ನೋಟಕ್ಕೆ ಕೆಟ್ಟ ಕೆಲಸ ಮಾಡದ ಕಂಡರೂ ಕೂಡ ಅರ್ಜುನಿಗೆ ಉಪಕಾರವಾಗತಕ್ಕ ಕೆಲಸವನ್ನೇ ಮಾಡಿದ್ದಾಳೆ. ಇದೆಲ್ಲ ಕೇಳಿದಾಗ ಚಿತ್ರಾಂಗದಿಗೆ ಸಮಾಧಾನವಾಯಿತು, ಬಬ್ರುವಾನಿಗೆ ಸಮಾಧಾನವಾಯಿತು, ಅರ್ಜುನಿಗೂ ಭಾರಿ ಖುಷಿಯಾಯಿತು. ಆತನ ಕೀರ್ತಿಗೆ ಇನ್ನೂ ವಿಶೇಷವಾದ ಮಹತ್ವವಂತೆ ಹೊರತು ಕಳಂಕ ಬರಲೇ ಇಲ್ಲ. ಇದು ನಡೆದ ಕಥೆ. ಇದು ಇದನ್ನೆಲ್ಲ ತಿರುಚಿ ತಿರುಚಿ ಏನೋ ಮಾಡಿ ಹಾಕಿಬಿಟ್ಟಿದ್ದಾರೆ. ಉಲೂಪಿ ಹೆಸರಿನ ಸಮೇತ ಬದಲಾಯಿಸಿಬಿಟ್ಟಿದ್ದಾರೆ, ಉಲೂಚಿ ಅಂತ ಹೊಸ ಪದ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಅದೆಲ್ಲ ತಪ್ಪದು. ಉಲೂಪಿ ಮಾಡಿದ ಕೆಲಸ ಇಷ್ಟು. ಅಲ್ಲಿಗೆ ಬಭ್ರುವಾಹನನ್ನ ಚಿತ್ರಾಂಗದೆಯನ್ನ ಅರ್ಜುನ ಕಳಿಸಿಕೊಡ್ತಾನೆ, ಇವೆಲ್ಲ ಯಜ್ಞಭೂಮಿಗೆ ಹೋಗಿ ಅಂತ ಕಳಿಸಿಕೊಟ್ಬಿಟ್ಟು ಮುಂದೆ ಹೋಗ್ತಾನೆ, ಅನೇಕ ಕಡೆ ಸುತ್ತಾಡ್ತಾನೆ. ಜಯದ್ರಥನ ಊರಿಗೆ ಹೋಗ್ತಾನೆ, ಸಿಂಧು ದೇಶದವನು ಜಯದ್ರಥ, ಅವನು ಸತ್ತೋಗಿರ್ತಾನೆ. ಜಯದ್ರಥನ ಕೊಂದಿದ್ದ ಅರ್ಜುನನೇ ತಾನೇ ಈ ಮಧ್ಯೆ. ಅವನ ಮಗ ಸುರಥ ರಾಜ್ಯ ಆಡ್ತಾ ಇರ್ತಾನೆ. ಸುರಥ ಅಂತ ಜಯದ್ರಥ ಅಪ್ಪ, ಸುರಥ ಮಗ, ಅವನು ರಾಜ್ಯ ಆಡ್ತಾ ಇರ್ತಾನೆ. ಅರ್ಜುನ ಅವನ ಊರಿಗೆ ದಂಡೆತ್ತಿ ಹೋಗ್ತಾನೆ. ದುಶ್ಯಲೆ ಇರ್ತಾಳ, ಜಯದ್ರಥನ ಹೆಂಡತಿ ದುಶ್ಯಲೆ ಅಲ್ಲೇ ಇರ್ತಾಳೆ. ಅವಳಿಗೆ ವಿಷಯ ಗೊತ್ತಾಗುತ್ತೆ, ಅವಳ ಮಗನಿಗೂ ವಿಷಯ ಗೊತ್ತಾಗುತ್ತೆ, ಅರ್ಜುನ ಬಂದಿದ್ದಾನೆ ಅಂಥೇಳಿ. ಸುರಥ ಎಂಥವನು ಅಂದರೆ ಅರ್ಜುನಂತ ಮಹಾವೀರ ಅಲ್ಲಿ ಬಂದಿದ್ದಾನೆ ಅಂತ ಕೇಳಿದ ತಕ್ಷಣ ಹಾರ್ಟ್ ಫೇಲೇ ಸತ್ತೋಗ್ಬಿಟ್ಟನಂತು. ಅದು ವಿಚಿತ್ರ ಕೆಲಸ, ಅದು ದ್ವೈದ ಹಾರ್ಟ್ ಫೇಲ್ನ ಕೇಸ್ ಹೇಳ್ತಾರಲ್ಲಿ, ಅವ್ನು ಹೃದಯ ಸ್ತಂಭನೇ ಸತ್ತೋಗ್ಬಿಟ್ಟನಂತಾಗಲೇ, ಅಷ್ಟು ಭಯ ಆಯ್ತು ಅವನಿಗೆ. ಇನ್ನು ಯುದ್ಧನೇನು ಮಾಡ್ತಾನೆ ಈ ಮಧ್ಯೆ, ಜಯದ್ರಥ ಅರ್ಜುನಿಂದನೇ ಸತ್ತ, ಇವನು ಅರ್ಜುನ ಬರ್ತದೆ ಕೇಳೇ ಸತ್ತ ಮಗ, ಅಂತ ಮಗ ಇವನು. ಆಗ ದುಶ್ಯನೇ ಬಂದು ಶರಣಾಗತಳಾಗ್ತಾಳೆ, ತನ್ನ ಮೊಮ್ಮಗನನ್ನು ಮುದ್ದೆ ಇಟ್ಲಂತೆ. ನನ್ನ ಮೊಮ್ಮಗ ಒಬ್ಬಳಿದ್ದಾನೆ, ಅವಳು ಅವನ ಗಂಡ ಹೋಗಿದ್ದ, ಮಗನೂ ಹೋದ, ಮೊಮ್ಮಗ ಉಳ್ಕೊಂಡಿದ್ದಾನೆ, ಅವನಿಗೆ ರಕ್ಷಣೆ ಕೊಡು ಅಂತ ಕೇಳಿದಾಗ ಅರ್ಜುನ ಬದುಕೋ ಬಿಟ್ಟುಬಿಟ್ಟನಂತ ಹೋಗ್ಲಿ. ಆತೇನು ಸೇರಿ ತೋರಿಸಿಕೊಳ್ಳೋ ಮನೋಹ, ಅವನು ಕೊಂದಾಕಿ ಮಾಡ್ಲಕ್ಕೆ ಹೋಗ್ಲಿಲ್ಲ, ಅವನ ಕ್ಷಮಿಸಿ ಮುಂದೆ ಹೋದನಂತೆ. ಎಲ್ಲ ದೇಶವನ್ನು ಇನ್ನು ತಾಮ್ರಧ್ವಜ ಮಯೂರ್ ಯಾರ್ಯಾರೋ ಬರ್ತಾರೆ ಜಮೀನಿ ಭಾರತದಲ್ಲಿ, ಅವ್ರ್ಯಾರೂ ಬರಲಿಲ್ಲ ಇದರೊಳಗೆ, ಅವರಿದ್ರ ತಾರೆ ಬರಲಿಕ್ಕೆ ಪಾಪ. ಯಾರು ಚಂದ್ರಾಸನ ಕತೆ ಬೇರೆ ಬರುತ್ತೆ, ಯಾವುದು ಮಹಾಭಾರತದಲ್ಲಿ ಬರೋದಿಲ್ಲ, ಅದೆಲ್ಲ ಹೆಚ್ಚು ಕಲ್ಪನೆನೇ. ಅದು ಅರ್ಜುನ ಇಷ್ಟೆಲ್ಲ ಮಾಡಿ ಸಂಚಾರ ಮಾಡ್ತಾ ಮಾಡ್ತಾ ದ್ವಾರಕೆಗೆ ಹೋಗ್ತಾ, ಕುದುರೆ ಆತ ದ್ವಾರಕ್ಕೆ ಕುದುರೆ ಹೋಯ್ತಂತೆ. ದ್ವಾರಕ್ಕೆ ಕುದುರೆ ಹೋದ ತಕ್ಷಣ ಪ್ರದ್ಯುಮ್ನಾದ್ರು ಏನ್ ಮಾಡ್ತಾರೆ ಗೊತ್ತೇನು, ಕುದುರೆ ಕಟ್ಟಿ ಹಾಕ್ಬಿಡ್ತಾರೆ, ಬಿಡೋದಿಲ್ಲ ಅವರು. ಯಾತಕ್ಕೆ ಕಟ್ಟಿ ಹಾಕಿದ್ರು ಆಚಾರ ಹೇಳ್ತಾರೆ, ಅವ್ರಿಗೆ ಭಾರಿ ಸಿಟ್ಟಿರ್ತದೆ ಅರ್ಜುನ ಮೇಲೆ, ಅರ್ಜುನ ಬರಲಿ ಮಾಡ್ತೇವೆ ಅಂತ ಕಾಯ್ತಾ ಇದ್ರಂತೆ. ಅರ್ಜುನ ಇಲ್ಲಿ ಸನ್ಯಾಸಿ ವೇಷದಲ್ಲಿ ಬಂದು ಚಾತುರ್ಮಾಸ್ಯಕ್ಕೆ ಅಂತ ಕೂತ್ಕೊಂಡು ನಮ್ಮ ಸುಭದ್ರ ಹಾರಿಸ್ಕೊಂಡು ಹೋಗಿಬಿಟ್ಟ, ಆ ಸಿಟ್ಟನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅವತ್ತಂತೂ ಕೃಷ್ಣ ಬೇಡ ಅಂತ ಬಿಟ್ಟುಬಿಟ್ಟಿದ್ದೇವೆ, ತನಾಯಾಸ ಕುದುರೆ ಬಂದಿದೆ, ಆದ್ದರಿಂದ ಬುದ್ಧಿ ಕಲಿಸಬೇಕು ಅಂತ ಸುಭದ್ರಾಹರಣಂ ಮಾಡಷ್ಟುಂ ಆಚಾರ ಪದ ಉಪಯೋಗಿಸ್ತಾರೆ. ಸುಭದ್ರಾಹರಣದ ಸೇಡು ತಿರ್ಸ್ಕೋಬೇಕು ಅಂತೇಳಿ ಕುದುರೆ ಕಟ್ಟಾಗಿ ಗುದ್ದುಕ್ಪಾತ ನಿಂತ್ಕೊಂಡ್ಬಿಟ್ಟದೆ ಜೋರಾಗಿ. ಒಂದು ಹೇಗೆ ಎಂಥವರಲ್ಲೂ ಕೂಡ ಹಳೆಯ ಭಾವನೆಗಳು ಚಿಗುರ್ತವೆ ಅನ್ನೋದಕ್ಕೆ ಸಾಕ್ಷಿ ಇದು. ಅರ್ಜುನ ಯುದ್ಧ ಮಾಡಲಿಕ್ಕೆ ಹೋಗಲಿಲ್ಲ, ಆಗ ಸೀದಾ ವಸುದೇವನ ಹತ್ರ ಹೋಗ್ತಾರೆ. ವಸುದೇವ ಹೇಗೋ ಮಾವ ಅಲ್ಲ, ಹೋಗ್ಬಿಟ್ಟು ಕೇಳ್ತಾರೆ, ವಸುದೇವ ಸುಮ್ ಸುಮ್ಮನೆ ಗಲಾಟೆ ಮಾಡ್ತಿದ್ದಾರೆ ನಿನ್ನ ಮಕ್ಕಳೆಲ್ಲ ಸೇರಿಬಿಟ್ಟು, ಮೊಮ್ಮಕ್ಕಳೆಲ್ಲ ಸೇರಿಬಿಟ್ಟು, ದಯವಿಟ್ಟು ನನ್ನ ವಿಘ್ನ ಮಾಡಲಿಕ್ಕೆ ಹೇಳಬೇಡ, ಬಿಡಿಸ್ಬಿಡು, ಅನುಗ್ರಹ ಮಾಡು, ಕುದುರೆ ಕೊಡಿಸಿಬಿಡು, ಕೃಷ್ಣ ನನಗೆ ಪೂಜ್ಯ, ನೀವೆಲ್ಲರೂ ಪೂಜ್ಯರು, ಪ್ರದ್ಯುಮ್ನಾದಿಗಳು ನನಗೆ ಪೂಜ್ಯರೇನೆ, ಕೃಷ್ಣನ ಮಕ್ಕಳು, ಅದಕ್ಕೆ ಯುದ್ಧ ಮಾಡೋ ಮನಸ್ಸು ನನಗಿಲ್ಲ, ದಯವಿಟ್ಟು ಕುದುರೆ ಕೊಡಿಸಿದ್ರೆ ಮುಂದೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ವಸುದೇವ ಎಲ್ಲರನ್ನು ಕರೆದ ಹುಡುಗರು ಬೈದಂತೆ, ಸ್ವಲ್ಪ ಬುದ್ಧಿ ಇಲ್ಲ, ಮೊನ್ನೆ ಹಳೆ ಕಾಲದ ಕಥೆ ಮಾಡ್ತೀರಿ ನೀವು, ಕೊಟ್ಟುಬಿಡಿದೆ ಅಂತ ಹೇಳಿದ್ರಂತೆ, ಅವ್ರು ಕೊಟ್ಟುಬಿಟ್ಟರೆ ಕರ್ಕೊಂಡೋಗ್ಬಿಡ್ತಾರೆ. ಇಲ್ಲಿ ವಸುದೇವ ಹಿರಿಯನಾಗಿ ನಡ್ಕೊಂಡ ರೀತಿ ಬಹಳ ಅನುಕರಣೀಯ. ಅದು ಈ ಕೆಲಸ ಋತರಾಷ್ಟ್ರ ಮಾಡಿದ್ರೆ ಎಷ್ಟು ಕೆಲಸ ಆಗ್ತಿತ್ತು, ತನ್ನ ಮಕ್ಕಳು ಮಾಡಿದ ತಪ್ಪನ್ನು ದ್ಯೂತ ಮುದಿತ್ತು, ಬುದ್ಧಿ ಎಲ್ಲ ಕೊಟ್ಟುಬಿಟ್ಟರೆ ಮುದುಗುತ್ತಿತ್ತು, ಒಂದು ಆಟ ಕೇಳಲೇ ಇಲ್ಲ, ಅದರ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೋಗಿ ವಂಶ ನಿರ್ವಂಶ ಮಾಡ್ಕೊಂಡ್ಬಿಟ್ಟ. ಧೃತರಾಷ್ಟ್ರ ದಡ್ಡತನ ತೋರಿಸಿದ, ಅವಿವೇಕ ತೋರಿಸಿದ, ವಸುದೇವ ದೊಡ್ಡ ಒಂದು ಆಘಾತ ತಪ್ಪಿಸಿಬಿಟ್ಟ. ಮನೆಯಲ್ಲಿ ಎಷ್ಟೋ ವಿಷಯ ಸಣ್ಣದಾಗಿ ತೆಗಲಿಕ್ಕೆ ಬರುತ್ತೆ, ಅದನ್ನು ದೊಡ್ಡದು ಮಾಡಿ ದೊಡ್ಡದು ಮಾಡಲಿಕ್ಕೂ ಬರುತ್ತೆ. ನಿಷ್ಕಾರಣವಾಗಿ ಸಣ್ಣ ವಿಷಯನ ದೊಡ್ಡದು ಮಾಡಿ ಮನೆ ಮನೆಯನ್ನ ಹಾಳು ಮಾಡಿಕೊಳ್ಳುತ್ತಾರೆ, ಜನನು ಸಿಗ್ತಾರೆ. ದೊಡ್ಡ ವಿಷಯ ಆಗಬಹುದಾಗಿದ್ದನ್ನ ಸರಿಯಾದ ರೀತಿ ನಿಭಾಯಿಸಿಬಿಟ್ರೆ, ಮನೆ ದೊಡ್ಡವರು ಹಂಚಿಕೊಂಡವ್ರು ಹ್ಯಾಂಡಲ್ ಮಾಡಿದರೆ ಸಮಸ್ಯೆನೇ ಬರೋದಿಲ್ಲ. ಇಲ್ಲಿ ವಸುದೇವ ಕೃಷ್ಣನ ತಂದೆ ಅನ್ನೋದು ಸಾರ್ಥಕವಾಯಿತು. ಆ ಪ್ರಸಂಗವನ್ನು ಮುಗಿಸಿ ಒಳ್ಳೆಯ ರೀತಿ ಸತ್ಕಾರ ಮಾಡಿ ಕುದುರೆ ಅಷ್ಟೇ ಅಲ್ಲ ಕಪ್ಪ ಕಾಣಿಕೆಯನ್ನು ಕೊಟ್ಟು ಕಳಿಸಿಕೊಟ್ರಂತೆ. ಅರ್ಜುನ ವಾಪಸ್ ಬಂದ ಹಸ್ತಿನಾಪುರ, ಇಂದ್ರಪ್ರಸ್ಥ ಹಸ್ತಿನಾಪುರಕ್ಕೆ ಬಂದು ಅಲ್ಲೇ ವಾಸ ಮಾಡ್ತಿದ್ದಾರೆ ಪಾಂಡವರೆಲ್ಲ. ಈಗ ಬಂದು ದೂತನನ್ನು ಹೇಳಿ ಕಳಿಸ್ತಾನೆ, ನಾನು ಬಂದಿದ್ದೇನೆ, ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಗೆದ್ದು ಬಂದಿದ್ದೇನೆ, ಕುದುರೆಗೆ ಸ್ವಾಗತ ಆಗುವ, ತನಗೆ ಸ್ವಾಗತ ಮಾಡಿ ಅಂತ ಹೇಳ್ಕಳಿಸ್ಲಿಲ್ಲ, ಕುದುರೆಗೆ ಸ್ವಾಗತ ಮಾಡಿ ಅಂತ ಹೇಳ್ಕೊಂಡು ಅಶ್ವಮೇಧದ ಕುದುರೆ ಅದು. ಧರ್ಮರಾಜನಿಗೆ ಭಾರಿ ಆನಂದವಾಗೋಯ್ತು. ಆ ಕ್ಷಣಕ್ಕೆ ಭವ್ಯವಾದ ಮೆರವಣಿಗೆ ಏರ್ಪಾಟು ಮಾಡ್ತಾನೆ ಅರ್ಜುನನಿಗೆ, ಕುದುರೆಗೆಲ್ಲ ಮಾಡಿಬಿಟ್ಟು ಕೃಷ್ಣನ ಬಂದೇ ಮಾತಾಡ್ತಾನೆ. ಕೃಷ್ಣ ಅಲ್ಲೇ ಇರ್ತಾನಾಗ. ಇದ್ರ ಪ್ರಕಾರ ಕೃಷ್ಣ ಹೋಗ್ಬಿಟ್ಟಿರ್ತಾನೆ, ಅಂಜಿತ ಕೃಷ್ಣನೂ ಹೋಗ್ಬಿಡ್ತಾನೆ ಮಧ್ಯೆ. ಸುಧನ್ನ ಕೇಸ್ ಬಂತಲ್ಲ, ಅಲ್ಲ ಅರ್ಜುನ ಕೃಷ್ಣನ ಹೋಗ್ಬಿಟ್ಟಿರ್ತಾನೆ ಆಗ್ಲೇ, ಅದೆಲ್ಲ ಸುಳ್ಳು ಕಥೆ, ಕೃಷ್ಣ ಇಲ್ಲೇ ಇರ್ತಾನೆ. ಅರ್ಜುನನ ಬಗ್ಗೆ ತುಂಬ ಪ್ರೀತಿ ವಿಶ್ವಾಸ ಎಲ್ಲ ಇಟ್ಕೊಂಡಿದ್ದ ಧರ್ಮರಾಜನಿಗೆ ಒಂದು ಕ್ಷಣ ಆತಂಕವಾಯ್ತಂತೆ. ಕೃಷ್ಣರನ್ನು ಕೇಳ್ತಾನೆ, ಕೃಷ್ಣ ನನಗೊಂದು ದೊಡ್ಡ ಸಂಶಯ, ನಾವೆಲ್ಲರೂ ಅನೇಕ ರೀತಿಯಲ್ಲಿ ವನವಾಸ ಇತ್ಯಾದಿ ಅನುಭವಿಸಿದ್ದೇವೆ, ಆದರೆ ಅರ್ಜುನ ಮಾತ್ರ ನಮ್ಮೆಲ್ಲಕ್ಕಿಂತ ಒಂದು ತೂಕ ಜಾಸ್ತಿನೇ ಓಡಾಡಿದ್ದಾನೆ, ಯಾತಕ್ಕೆ ಅಂತ ಕೇಳ್ತಾನೆ. ಇವರು ವನವಾಸ ಮಾಡಿದ್ದಾರೆ, ಪ್ಲಸ್ ಒಂದು ವರ್ಷ ಅರ್ಜುನ ಸುಭದ್ರಾ ಪರಿಣಯದ ಕಾಲಕ್ಕೆ ತಾನು ನೋಡ್ಬಿಟ್ಟ ಅಂತ ತೀರ್ಥಯಾತ್ರೆ ಒಂದು ವರ್ಷ ಹೋದ್ನಲ್ಲ, ಎಕ್ಸ್ಟ್ರಾ ಆಯ್ತು ಅದು. ಅದರ ಜೊತೆ ಸ್ವರ್ಗಲೋಕಕ್ಕೆಲ್ಲ ಹೋಗಿ ಬಂದಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತು. ಈಗ ಒಬ್ಬನೇ ಎಲ್ಲ ಕುದುರೆ ಸುತ್ತು ಬಂದಲ್ಲ ಕುದುರೆ ಹಿಂದೆ, ಇದೊಂದು ಜಾಸ್ತಿ ಆಯ್ತು. ಅರ್ಜುನ ದೀರ್ಘ ಪ್ರವಾಸ ಮಾಡ್ತಾನೆ, ಬರೀ ಟೂರೇ ಟೂರ್ ಆಗಿದೆ ಅರ್ಜುನಂದು, ಯಾತಕ್ಕೆ ಅಂತ ಕೇಳಿದ್ರೆ ಪ್ರತಿಯೊಂದು ಕಾರಣ ಇರಬೇಕು, ಕಾರಣ ಇಲ್ಲದೆ ಯಾವುದಾಗೋದೇ ಇಲ್ಲ. ಏನು ಕೆಲಸ ಆದರೂ ಕಾರಣ ಇರಲೇಬೇಕು. ನಮ್ಮ ಪ್ರಕಾರ ಯಾವುದೂ ಕಾರಣ ಇಲ್ಲ, ದೇವರು ಮಾಡೋ ತಪ್ಪು ಅಂತ ತಿಳ್ಕೊಂಡ್ಬಿಡ್ತೇವೆ ಅಷ್ಟೇ. ಎಲ್ಲ ದೇವರು ಮಾಡಿ ಕೈ ಕೊಟ್ಟು ಬಿಡ್ತಾರೆ ನಮಗೆ, ನಾವು ತಿಳ್ಕೊಂಡಿರ್ತೇವೆ ಹೊರತು ನಮ್ಮ ದೋಷ ಅಂತ ಅರ್ಥನೆ ಮಾಡಿಕೊಳ್ಳೋದಿಲ್ಲ ನಾವು. ಶುಭಾನ್ ಧ್ಯಾಯಂತಿ ಕಾಮಾನ್ ಗುರುದೇವ ಪ್ರಸಾದ ಜಾನ್ ಇತರಾರ್ ಆತ್ಮ ಪಾಪೋತ್ಥಾನ್ ತೇಷಾಂ ವಿದ್ಯಾ ಫರಿಷ್ಯತಿ. ಎಲ್ಲ ಒಳ್ಳೆಯದಕ್ಕೂ ದೇವರ ದೊಡ್ಡವರ ದಯೆ ಕಾರಣ, ಅನುಗ್ರಹ ಕಾರಣ. ಎಲ್ಲ ಕೆಟ್ಟದ್ದಕ್ಕೂ ನಮ್ಮದೇ ಆದ ಪಾಪದ ಕರ್ಮ ಕಾರಣ ಎಂಬುದು ಅನುಸಂಧಾನದ ಕ್ರಮ ಅಂತ ಶ್ರೀಮದ್ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳುತ್ತಾರೆ. ಅದನ್ನು ಮರೆತು ಬಿಡ್ತೇವೆ ನಾವು. ಇಲ್ಲಿ ಮಾತ್ರ ಅರ್ಜುನನಲ್ಲಿ ಏನು ತಪ್ಪಿದೆ, ಏನು ದೋಷ ಇದೆ, ಈತ ಭ್ರಾತಾಸೌ ದೀರ್ಘ ಪ್ರವಾಸ ಮಾಡಿಕೊಂಡು ಯಾತಕ್ಕೆ ಇರ್ತಾನೆ ಅಂತ ಕೇಳಿದರೆ. ಇವತ್ತು ಕೆಲವರು ಕೆಲಸ ಹೇಗೆ ಅಂತ ಕೇಳಿದರೆ ತಿಂಗಳಿಗೆ ಒಂದು ದಿವಸ ಕೂಡ ಬಂದಿಲ್ಲ, ಬರೀ ಟೂರು ಟೂರ್ ಅದಲ್ಲೇ ಇರ್ತಾರೆ. ಕೆಲವರಂತೂ ಒಂದೊಂದು ದೇಶದಲ್ಲಿ ಒಂದು ದಿವಸ ಇರ್ತಾರೆ, ಪಾಪ. ಒಂದೊಂದು ದೇಶ, ಒಂದೊಂದು ಊರು, ಅಷ್ಟು ಸಂಚಾರ ಮಾಡಿ ಸರ್ವಿಸ್ ಪೂರ್ತಿ ಹಾಗೆ ಇರ್ತಾರೆ ಕೆಲವರು, ಕೆಲವರು ಸ್ವಲ್ಪ ದಿವಸ ಆಗಿರ್ತಾರೆ. ಇದು ನಮ್ಮಲ್ಲಿ ಅರ್ಜುನ ಹೆಚ್ಚು ಪ್ರವಾಸ ಯಾತಕ್ಕೆ ಮಾಡ್ತಾನೆ, ಏನು ದೋಷ ಇದೆ ಶರೀರದಲ್ಲಿ ಅಂತ ಪ್ರಶ್ನೆ ಇದೆ. ದೇಹದ ದೋಷ ಕೆಲವರು ಒಂಟಿಕ ಕಾಲಚಕ್ರ ಇದ್ದ ಸುತ್ತಾರೆ ಅಂತ ಹೇಳ್ತಾರೆ, ಕಾಲಚಕ್ರ ಪದ ಉಪಯೋಗಿಸ್ತಿರ್ತಾರೆ. ಆ ರೀತಿ ಅರ್ಜುನಿಗೆ ಏನಾದ್ರು ಇದೆಯಾ ಅಂತ ಕೇಳಿದಾಗ ಕೃಷ್ಣ ತಕ್ಷಣ ಉತ್ತರ ಕೊಟ್ಟಂತೆ, ಹೌದು ಅರ್ಜುನನ ದೋಷ ಇದೆ, ಭ್ರಾತಾತೆ ದೀರ್ಘ ಪಿಂಡಿಕ ಅಂತ ಹೇಳ್ತಾರೆ. ನಿನ್ನ ತಮ್ಮ ಅರ್ಜುನನಿಗೆ ಒಂದು ದೋಷ ಇದೆ ಶರೀರದಲ್ಲಿ, ನಾಲ್ಕು ದೋಷ ಇದೆ ಅಂತ ಅರ್ಜುನನಲ್ಲಿ, ನಾಲ್ಕು ದೋಷ ಇತ್ತಂತೆ. ಒಂದು ಹೇಳ್ತಾನೆ ಕೃಷ್ಣ, ಅವನ ದೇಹ ಸ್ವಲ್ಪ ದೊಡ್ಡದು ಅಂತ ಹೇಳಿದರೆ. ಸ್ವಲ್ಪ ದೊಡ್ಡದು ಏನಿದಕ್ಕೆ ಅರ್ಥ, ಸ್ವಲ್ಪ ದೊಡ್ಡದು ಅಂದರೆ ಊದಕ್ಕಿದ್ದಾನೆ ಅಂತ ಅರ್ಥ ಅಲ್ಲ, ಏನೋ ರೀತಿ ಅರ್ಥ ಅಲ್ಲ, ಶಾಸ್ತ್ರ ಗೊತ್ತಿದ್ದವರಿಗೆ ಅರ್ಥ ಆಗ್ತದೆ ಅಷ್ಟೇ. ಶಾಸ್ತ್ರದಲ್ಲಿ ಹೇಳುತ್ತಾರೆ ಪ್ರತಿಯೊಬ್ಬನ ದೇಹದ ಪ್ರಮಾಣ ಅವರ ಅಂಗುಲಿಗಳಲ್ಲಿ, ಷಣ್ಣವತ್ತಂಗುಲೋಯಸ್ತು ನಗ್ರೋಧ ಪರಿಮಂಡಲ, 96 ಅಂಗುಲ ಎತ್ತರ ಇರಬೇಕಂತವ್ರು. ತಮ್ಮ ಅಂಗುಲ ಲೆಕ್ಕದೊಳಗೆ ಅವರ ಒಟ್ಟು ಹೈಟು 96 ಅಂಗುಲ ಇರಬೇಕು, ಇದ್ರೆ ಪರ್ಫೆಕ್ಟ್ ಪರ್ಸನಾಲಿಟಿ. ಅದು ಸ್ವಲ್ಪ ಹೆಚ್ಚಿದ್ರು ದೋಷ, ಕಡಿಮೆ ಇದ್ರೂ ದೋಷ. ಅರ್ಜುನನಿಗೆ ಸ್ವಲ್ಪ ಹೆಚ್ಚಿತ್ತಂತೆ, ಎಷ್ಟು ಅಂದರೆ ಬರಿ ಕಣ್ಣಿಲ್ಲಿ ಕಾಣದೇ ಇಲ್ಲ, ಅದು ಬರಿ ಕಣ್ಣಿಲ್ಲಿ ಕಾಣದೇ ಇಲ್ಲ. ಅಷ್ಟು ದೋಷಕ್ಕೆ ಆ ಒಂದು ಕಾರಣಕ್ಕಿಷ್ಟೆಲ್ಲ ಸಂಚಾರ ಮಾಡಬೇಕಾಗ್ತಿತ್ತಂತ. ಒಂದು ದೋಷ ಇದ್ರೆ ಅಷ್ಟಾಗೋದಾದ್ರೆ ಉಚ್ಚಾಪಟ್ಟಿ ದೋಷ ಇರೋ ಮನುಷ್ಯರ ಗತಿ ಏನಾಗಬೇಕು ಲೆಕ್ಕ ಹಾಕಿ. ಒಂದೇ ಅಲ್ಲ, ಏನೇನೋ ಆಪತ್ತು ಬರ್ತಾನೆ ಇರ್ತವೆ, ದುಃಖ 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 ಅಷ್ಟೇ. ಎಷ್ಟು ಸೂಕ್ಷ್ಮ ಸಾಮುದ್ರಿಕ ಶಾಸ್ತ್ರದ ಮಾತಿದೆ ಒಂದು. ಸಾಮುದ್ರಿಕ ಹಸ್ತ ಸಾಮುದ್ರಿಕ ಬೇರೆ, ದೇಹ ಸಾಮುದ್ರಿಕ ಬೇರೆ. ಕೈಲಕ್ಷಣ ಮಾತ್ರ ನೋಡಿದರೆ ಹಸ್ತ ಸಾಮುದ್ರಿಕ ಅದು. ಇಡೀ ದೇಹದ ಪ್ರತಿಯೊಂದು ಅವಯವ ಎಷ್ಟೆಷ್ಟಿರಬೇಕು ಅಂತ ಶಾಸ್ತ್ರ ಹೇಳಿರ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಅದು ದೋಷ, ಅದರ ಎಫೆಕ್ಟ್ ಆಗೇ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಿದರ್ಶನ ಅರ್ಜುನನ ಒಂದು ದೊಡ್ಡ ದೃಷ್ಟಾಂತ ಇದು. ಅದಕ್ಕೆ ಅರ್ಜುನನ ಹಾಗಾಗಿದೆ. ಇನ್ನೂ ಕೆಲವು ಇದೆ ಅಂತ ಕೃಷ್ಣ ಶುರು ಮಾಡಿದೆ ಅಂತ ಹೇಳೋದಕ್ಕೆ, ಒಂದು ಅಂತ ಹೇಳಿದ, ಇಷ್ಟು ಹೇಳಿದ. ಅಷ್ಟೊತ್ತಿ ದ್ರೌಪದಿದು ಏನು ಮಾಡಿದ್ರಂತೆ, ಕಟಾಕ್ಷೇಡ ತಮ್ ನ್ಯವಾರಯತ್. ಕೃಷ್ಣನ ಕಡೆ ನೋಡಿ, ಕೃಷ್ಣ ಹೇಳಬೇಡ ಹೇಳಬೇಡ ಅಂದ್ಬಿಟ್ರಂತೆ. ತಷ್ಟ ಕೃಷ್ಣ ಮಾತು ಬರೆಸಿ ಬಂದೋಗ್ಬಿಟ್ಟನಂತೆ. ಇದು ಒಂದು ದೊಡ್ಡ ಮತ್ತೊಂದು ಸೂಕ್ಷ್ಮ ಇದು. ಮಹಾಭಾರತ ಅಷ್ಟು ಹೇಳಿಬಿಡುತ್ತಷ್ಟೇ, ಕಾರಣ ಆಚಾರ್ಯ ಬರೀತಾರೆ ನಿರ್ಣಯದಲ್ಲಿ. ಆಚಾರ್ಯ ಹೇಳ್ತಾರೆ ದ್ರೌಪದಿ ಯಾತಕ್ಕೆ ಬೇಡ ಅಂತ ಹೇಳಿದ್ದು, ಇನ್ನೂ ಮೂರು ದೋಷ ಇದೆ, ಒಂದಾಯ್ತು ಇನ್ನೂ ಮೂರು ಕೃಷ್ಣ ಹೇಳಬೇಕಾಗಿತ್ತು, ಯಾಕೆ ಹೇಳಲಿಲ್ಲ ಅಂತ. ದ್ರೌಪದಿ ಬೇಡ ಅಂದರು, ದ್ರೌಪದಿ ಯಾತಕ್ಕೆ ಬೇಡ ಅಂತ ಹೇಳಿದ್ದು ಅಂದರೆ, ಇದು ಲಕ್ಷಣ ಶಾಸ್ತ್ರ, ಸಾಮುದ್ರಿಕ ಲಕ್ಷಣ ಲಕ್ಷಣ ಶಾಸ್ತ್ರ. ಲಕ್ಷಣ ಶಾಸ್ತ್ರಕ್ಕೆ ಮುಖ್ಯ ಅಧಿಕಾರಿಗಳು ಅಂದರೆ ಋಜುಗಳು ಮಾತ್ರ, ಉಳಿದವರಲ್ಲ. ಲಕ್ಷಣ ಶಾಸ್ತ್ರಕ್ಕೆ ಮುಖ್ಯವಾಗಿ ಅಧಿಕಾರಿಗಳು ಅಂದರೆ ಅರ್ಹತೆ ಇರೋರು ಅಂದರೆ, ಇವತ್ತು ಮೆಡಿಕಲ್ಗೆ ಅರ್ಹತೆ PUC ಸೈನ್ಸ್ ಮಾಡಿದವರಿಗೆ ಮಾತ್ರ, ಕುಡಿದವರು ಓದಿದರೆ ಪರಿಚಯ ಆಗ್ತದೆ. ಅದೇ ರೀತಿಯೇ ಈ ಲಕ್ಷಣ ಶಾಸ್ತ್ರ ಓದಬೇಕಾದ್ರೆ, ಸಾಮುದ್ರಿಕ ಶಾಸ್ತ್ರವನ್ನು ಕರಗತ ಮಾಡ್ಕೋಬೇಕಾದ್ರೆ ಅದು ಅರ್ಹತೆ ಇದ್ದವರಿಗೆ ಮಾತ್ರ. ಅರ್ಹತೆ ಇರೋದು ಕೇವಲ ರುಜುಗಳಿಗೆ ಮಾತ್ರ, ಬೇರೆಯವರಿಗಿಲ್ಲ. ಧರ್ಮರಾಜ ರುಜು ಅಲ್ಲ. ಅದೆಲ್ಲ ಯಾಕೆ ಹೇಳ್ತೀರಿ ಹೇಳಿ, ಮೂರು ಶಾಸ್ತ್ರ ಏನು ಹೇಳೋದಿಲ್ವಲ್ಲ, ಮೂರು ಲಕ್ಷಣ ಹೇಳಿದ್ರೆ ಸಾಕಲ್ಲ ಅವಲಕ್ಷಣ ಅಂತ ಕೇಳಿದ್ರೆ ಹೇಳ್ತಾರೆ. ಹಾಗಲ್ಲ, ವಿದ್ಯಾಶೀಲ ಯುಧಿಷ್ಠಿರ. ಧರ್ಮರಾಜನಿಗೆ ವಯಸ್ಸಿಗೆ ಎಷ್ಟು ಗೊತ್ತೇನಾಗಲೇನೆ, 70 ದಾಟಿ ಹೋಗ್ಬಿಟ್ಟಿದೆ ಧರ್ಮರಾಜನ ವಯಸ್ಸು. ಇಷ್ಟಾದರೂ ಆತನಿಗೆ ಎಷ್ಟು ಅಪೇಕ್ಷೆ ಅಂದರೆ, ಏನಾದರೂ ಕಲಿಬೇಕು ಅಂತ ಚಾನ್ಸ್ ಸಿಕ್ಕರೆ ಮತ್ತೆ ಕಲಿಯೋಕೆ ಶುರು ಮಾಡಿಬಿಡ್ತಾರಂತೆ. ಅಷ್ಟು ಹೇಳಿದ ತಕ್ಷಣ ಕೃಷ್ಣ ಅರ್ಜುನ ಸುಮ್ಮನಾಗ್ತಿದ್ದಿಲ್ಲ, ಧರ್ಮರಾಜ ಕೃಷ್ಣ ನಾ ದೋಷ ಹೇಳಿದ್ದೆ, ದಕ್ಷಿಣ ಶಾಸ್ತ್ರ ಬಗ್ಗೆ ಹೇಳ್ಕೊಟ್ಬಿಡು ಸ್ವಲ್ಪ ಕಲ್ತ್ಕೊತೇನೆ ಅಂತ ನೋಟ್ಸ್ ತಗೊಂಡೇ ಬರ್ತದೆ ಇಮಿಡಿಯೇಟ್ ಆಗಿ. ಅದನ್ನು ಕಲಿಬಾರದಾತ, ಎಲಿಜಿಬಿಲಿಟಿ ಇಲ್ಲ ಆತನಿಗೆ. ನಿನ್ಗೆ ಎಲಿಜಿಬಿಲಿಟಿ ಇಲ್ಲ ಅಂದ್ರೆ ಉಚ್ಚ ಬಿಟ್ಟು ದುಃಖ ಬಿಟ್ಬಿಡ್ತಾನೆ ಮತ್ತೆ, ಅಯ್ಯೋ ನನ್ನ ಸ್ಥಿತಿ ಹೀಗಾಯ್ತಲ್ಲ ಅಂತ ಹೇಳಿ ಮಾಡಿ ಪಾಠಕ್ಕೆ ಬರಬೇಡ ಅಂದ್ಬಿಟ್ಟು ಒಳ್ಳೆ ಸ್ಟೂಡೆಂಟ್ ಮರ್ಯಾದೆ ಹೋದಾಗ ಖುಷಿ, ಒಳ್ಳೆ ಕೆಟ್ಟವನಿಗಾದ್ರೆ ಖುಷಿಯಾಗಿ ಸಿನಿಮಾ ಕೊಟ್ಬಿಡ್ತಾನೆ ಆರಾಮವಾಗಿ, ಕೆಟ್ಟವನ ದುಃಖ ಆಗೋದಿಲ್ಲ, ಥ್ಯಾಂಕ್ಸ್ ಸರ್ ಅಂತ ಹೋಗ್ಬಿಡ್ತಾನೆ ಬಿಡೋದಿಲ್ಲ ಅವನು. ಗೆಟ್ ಔಟ್ ಅಂದ್ರೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೋಗ್ಬಿಡ್ತಾನೆ. ಒಳ್ಳೆಯವನಾದ್ರೆ ಅವನ ಬಾವಿ ಆಡ್ಬಿಡ್ತಾನೆ, ಎಷ್ಟೋ ಸಲ ಅವಮಾನ ಆಯಿತು ಅಂತ ಹೇಳಿಬಿಟ್ಟು. ಎಷ್ಟೋ ದಿನ ಸತ್ತವರಿದ್ದಾರೆ, ಮುಖ್ಯ ಅಧ್ಯಾಪಕರೇನಾದರೂ ಎಲ್ಲರೆದ್ರಿಗೆ ಒಂದು ಮಾತು ಬೈದಿದ್ದಕ್ಕೆ ಸೂಯಿಸೈಡ್ ಮಾಡ್ಕೊಂಡು ಜನ ಇದ್ದಾರೆ, ಮರ್ಯಾದೆ ಹೋಯ್ತಲ್ಲ ಅಂತೇಳಿ. ಧರ್ಮರಾಜ ಎಂಥವನು ಅಂದರೆ ಅಧಿಕಾರ ಇಲ್ಲ ಅಂದ್ಬಿಟ್ಟು ಭಾಳ ನೊಂದ್ಕೋತಾನೆ, ಹೇಳೋದಕ್ಕೆ ಕಲಿಯೋದಕ್ಕೆ ಅಧಿಕಾರ ಇಲ್ಲ, ಹೇಳಿದ್ರೆ ನೊಂದ್ಕೋತಾನೆ. ಆ ಪ್ರಸಂಗ ಬರಬಾರದು ಅಂತ ಹೇಳೋದಕ್ಕೋಸ್ಕರ ದ್ರೌಪದಿ ದೇವಿ ಅದನ್ನು ಕಟಾಕ್ಷೇಳ ನಿವಾರ ಇತ್ತು. ದ್ರೌಪದಿಯ ಜ್ಞಾನ ಎಷ್ಟಿರಬೇಕು ಲೆಕ್ಕ ಹಾಕಿ. ಧರ್ಮರಾಜನನ್ನ ದ್ರೌಪದಿ ಗಂಡ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ, ಗಂಡ ಅಂದ್ರೆ ಹೆಂಡತಿಗಿಂತ ಜಾಸ್ತಿ ಇರಬೇಕಾಗಿತ್ತು, ಆತ ಇಲ್ಲ ಅಂದ ಮೇಲೆ ಆತ ದ್ರೌಪದಿ ಗಂಡನಲ್ಲ, ದ್ರೌಪದಿ ದೇಹದಲ್ಲಿ ಶ್ಯಾಮಲಾಪತಿ ಮಾತ್ರನೇ ಹೊರತು ದ್ರೌಪದಿ ಮತ್ತು ಭೀಮಸೇನ ಮಾತ್ರ ಉಳಿದವರಲ್ಲ. ಅದನ್ನು ಪ್ರೂವ್ ಮಾಡತಕ್ಕಂಥ ಜಾಗ ಇದು. ಆ ಕ್ಷಣಕ್ಕೆ ಕೃಷ್ಣ ಮರೆಸ್ಬೇಕಂದ್ರೆ ಕೇಳಬೇಕಾ, ಮತ್ತ ಸ್ಮೃತಿ ಜ್ಞಾನ ಅಪೋಹನಂಚ. ಮರೆಸ್ಬೇಕು ಅಂದ್ರೆ ಸುಲಭವಾಗಿ ಡೈವರ್ಟ್ ಮಾಡಕ್ಕೆ ಬರುತ್ತೆ ಮಾತುಗಳನ್ನು, ಆದರೆ ಹೇಳಿಸ್ಬೇಕು ಅಂತ ಹೇಳೋಕ್ಕೂ ಬರುತ್ತೆ. ಕೃಷ್ಣ ಅದನ್ನು ಮರೆಸಿಬಿಡ್ತಾರೆ, ಮುಂದೋಗ್ಬಿಟ್ರಂತ ಹಾಗೇನೆ. ಇನ್ನೂ ಕೆಲವು ದೋಷಗಳಿದ್ವು. ಸವ್ಯಬಾಹೋಹೋ ತಥಾಧಿಕ್ಯಂ, ಅರ್ಜುನನ ಎಡಗೈ ಬಲಗೈಗಿಂತ ಸ್ವಲ್ಪ ದೊಡ್ಡದಿತ್ತಂತೆ. ಇನ್ನೊಂದು ದೋಷ ಅದು, ಆಚಾರ್ಯ ಹೇಳ್ತಾರೆ ಅದನ್ನೆಲ್ಲ, ಕೃಷ್ಣನ ಬಾಯಲ್ಲಿ ಹೇಳಿಸೋದಿಲ್ಲ, ಆಚಾರ್ಯ ತಾವು ಹೇಳ್ತಾರೆ. ಏನು ಗೊತ್ತಿದೆ ನಿಜವಾದ ಸಿದ್ಧಾಂತ ಏನು ಅಂದರೆ, ಸವ್ಯಬಾಹೋ ತಥಾಧಿಕ್ಯಂ ವೃಷಣಾಧಿಕ್ಯಮೇವಚ ಉದರಸ್ಯ ಕಿಂಚಿದಾಧಿಕ್ಯಂ. ಇನ್ನೂ ಮೂರು ದೋಷ ಇದ್ದು. ಆದರೆ ಹೊಟ್ಟೆ ಸ್ವಲ್ಪ ದೊಡ್ಡದಿತ್ತಂತೆ ಅರ್ಜುನನಿಗೆ, ಎಡಗೈ ಸ್ವಲ್ಪ ದೊಡ್ಡದಿತ್ತಂತೆ. ಇದನ್ನು ನೋಡಿ ಚಿತ್ರಬೆಲ್ಲ ಕೊಟ್ಟು ಎಡಗೈ ಇಷ್ಟುದ್ದ ಬರೋದು, ಬಲಗೈ ಹೀಗೆ ಬರಲಿಕ್ಕೆ ಹೋಗಬಾರದು. ಮತ್ತೆ ಅರ್ಜುನನ ಎಡಗೈ ದೊಡ್ಡದಿತ್ತು ಅಂತ ಹೇಳಿದ್ರೆ ಮೈಕ್ರೋಸ್ಕೋಪ್ನ ಕಾಣಬೇಕಷ್ಟೇ, ಅಷ್ಟು ದೊಡ್ಡದಿತ್ತು. ಅದರಾಗ ಉಳಿದಲ್ಲಿ ಕಾಣೋದು ಗೊತ್ತೇ ಆಗ್ತಿರಲಿಲ್ಲ, ಅಷ್ಟಕ್ಕೆ ಅಷ್ಟು ಎಫೆಕ್ಟ್ ಕೊಡುತ್ತಂಥದ್ದು. ಮೈಕ್ರೋಸ್ಕೋಪಿಕ್ ಇದು ವ್ಯೂಜನ್ಗೆ ಮಾತ್ರ ಸಿಗತಕ್ಕಂಥದ್ದು. ಅದೇ ಇದು ಉದರ ದೊಡ್ಡದು ಅಂದ್ರೆ ಗಣೇಶನ ಮಾಡದೆ ಮಾಡಬಾರದು, ಮತ್ತೆ ಲಂಬೋದರ ಅಲ್ಲ. ಶಾಸ್ತ್ರದ ಪ್ರಕಾರ ಉದರ ಭಾರಿ ತೆಳಗಿರಬೇಕಂತೆ, ಎಷ್ಟು ತೆಳಗಿರುತ್ತೋ ಅವ್ರು ಭಾರಿ ದೊಡ್ಡವರದ್ದು. ರೋಗ ಬಂದು ತೆಳಗಿರಬಾರ್ದು, ಮತ್ತೆ ಅದು ಪೇಷಂಟ್ ಆಗಿಬಿಡ್ತಾರೆ. ರೋಗ ಬಂದು ತೆಳಗಿರಬಾರದು. ಆರೋಗ್ಯ ಸರಿ ಇದ್ದು ಹೊಟ್ಟೆ ಭಾರಿ ತೆಳಗಿತ್ತು ಅಂದ್ರೆ ಭಾರಿ ದೊಡ್ಡ ದೇವತೆಯ ಅಂಶ ಅಂತ ಅರ್ಥವನು. ಸಾಮಾನ್ಯರಿಗೆ ಆಗಿರೋದಿಲ್ಲ, ದೇವತೆಗಳೇ ಆಗಿರಬೇಕು, ಸಾಮಾನ್ಯರಿಗೆ ಇರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಅರ್ಜುನಿಗೆ ಸ್ವಲ್ಪ ದೊಡ್ಡದಿತ್ತಂತೆ, ಎಷ್ಟಿರಬೇಕು ಅದಕ್ಕಿಂತ ಚೂರು ಜಾಸ್ತಿ ಇತ್ತಂತೆ. ಇಷ್ಟೆಲ್ಲ ದೋಷ ಹೇಳ್ತಾರಲ್ಲ, ಭೀಮಸೇನಿಗೆ ಒಂದು ಹೆಸರೆಲ್ಲ ಬಗ್ಗೆ ಯಾವ ದೋಷಗಳು ಇಲ್ಲ. ಸಂಪೂರ್ಣ ಲಕ್ಷಣ ಚಣಂ ನವರಾಜಮಾನ ದ್ವಾರಾಂತರಂ ಪರಮ ಸುಂದರ ಮಂದಿರಂ ತತ್ ರಾಜೇವ ಸತ್ವರವರಂ ಭುವನಾಥಿ ರಾಜೋ ನಿಷ್ಕಾಸಯನ್ ಪರಮಸೌ ಭಗವಾನ್ ವಿವೇಶ. ಸುಭದ್ರ ವಿಜಯದ ಶ್ಲೋಕ ಕೇಳಿದವರಿಗೆ ಸಂಶಯ ಬರದೇ ಇಲ್ಲ. 32 ಲಕ್ಷಣಗಳಿಂದ ಪೂರ್ಣವಾಗಿ ತುಂಬಿದವರು ವಾಯುದೇವರು. ಹನುಮಂತ ಹಾಗೆ, ನಿನ್ನೆ ಹನುಮ ಜಯಂತಿ ಬೇರೆ, ಜೊತೆಗೆ ಭೀಮಸೇನ ಹಾಗೆ, ಮಧ್ವಾಚಾರ್ಯರು ಹಾಗೇನೆ. ಕಲಿಯುಗದಲ್ಲಿ ಅವತಾರ ಮಾಡಿದ ಇನ್ಯಾರೂ ಹಾಗಿಲ್ಲ, ಪರ್ಫೆಕ್ಟ್ ಪರ್ಸನಾಲಿಟಿ ಆಚಾರ್ಯರು. ಇಲ್ಲಿ ಅರ್ಜುನಿಗಿದ್ದ ದೋಷಗಳು ಒಟ್ಟು 4, ಕೃಷ್ಣ 1 ಹೇಳಿದ. ಯಾರ ದೇಹ ಇರಬೇಕಾದಂತಹ ಶಾಸ್ತ್ರೀಯವಾದಂಥ ಪ್ರಪೋರ್ಷನ್ ಸ್ವಲ್ಪ ಜಾಸ್ತಿ ಇರುತ್ತೋ ಅವರಿಗೆ ದೀರ್ಘ ಪ್ರವಾಸದ ಒಂದು ಅನುಭವ ಬರ್ತದೆ ಅಂತ ಅರ್ಥ. ಅರ್ಜುನಿಗೆ ಅದಾಯಿತು. ಲಕ್ಷಣಗಳು 32 ಯಾರಿಗಿರ್ತದೋ ಅದು ದುಃಖ ಆಗೋದೇ ಇಲ್ಲ ಅಂತ ಹೇಳ್ಬಿಡ್ತಾರೆ. 32 ಲಕ್ಷಣ ಯಾರಿಗಿರ್ತದೋ ಅವ್ರಿಗೆ ದುಃಖದ ಹೆಸರೇ ಇಲ್ಲ. ಆ ರೀತಿ ಯಾರಿಗಿತ್ತು ಅಂದ್ರೆ ಭೀಮಸೇನ ದ್ರೌಪದಿಯರಿಗಿತ್ತು. ಕೃಷ್ಣನಿಗೆ ರುಕ್ಮಿಣಿ ಸತ್ಯಭಾಮ ಕೇಳಬೇಕಾಗಿಲ್ಲ, ಸಾಕ್ಷಾತ್ ನಾರಾಯಣ ಅವರು ಮಹಾಲಕ್ಷ್ಮಿಯವರು. ಅನಂತರ ಪುರುಷರಲ್ಲಿ ಇದ್ದಿದ್ದು ಅಂದ್ರೆ ಪರಶುರಾಮದೇವರು ನಾರಾಯಣನೇ, ವೇದವ್ಯಾಸರು ನಾರಾಯಣನೇ. ಇದರಲ್ಲಿ ಭೀಮಸೇನ ಪುರುಷರಲ್ಲಿ, ಸ್ತ್ರೀಯರಲ್ಲಿ ದ್ರೌಪದಿ ದೇವಿಗೆ 32 ಲಕ್ಷಣ ಇದ್ದಿದ್ದರಿಂದ ಅವರಿಗೆ ದುಃಖದ ಹೆಸರೇ ಇಲ್ಲ. ಪೂರ್ಣ ಚತ್ಸುಖ ಶಕ್ತಿಯಾದವು ಯೋಗ್ಯವು ಕೃಷ್ಣಾಚ ಮಾರುತಿ. ಅವರು ಪೂರ್ಣ ಆನಂದ, ಪೂರ್ಣ ಜ್ಞಾನ, ಪೂರ್ಣ ಬಲ, ಎಲ್ಲ ಪೂರ್ಣ 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 ಅಂತ ವೈಶಿಷ್ಟ್ಯ ಅವರಿಬ್ಬರಿಗಿದೆ, ಉಳಿದವರಿಗಿಲ್ಲ. ಈ ಮತ್ತೊಂದು ವಿಚಾರವನ್ನು ಹೇಳುತ್ತಾರೆ. ಇಷ್ಟೆಲ್ಲ ಜೋರಾಗಿ ಹೇಳ್ತಿರಲ್ಲ, ದ್ರೌಪದಿ ವನವಾಸಕ್ಕೆ ಹೋಗಿದ್ದು ಗೊತ್ತಲ್ಲ ನಿಮಗೆಲ್ಲ ಕೂಡ. ಭೀಮಸೇನ ವನವಾಸಕ್ಕೆ ಹೋಗಿಲ್ಲ, ದ್ರೌಪದಿ ವಸ್ತ್ರಾಪರಣದ ಕಾಲಕ್ಕೆ ಏನು ಗಲಾಟೆ ಆಯಿತು. ಹೌ ಹಾ ಹೇ ಭೀಷ ಭೀಷ್ಮ ವಿದುರ ದ್ರೋಣ ದ್ರೌಪದಿ ದೇವಿ ಏನೇನೋ ಕೂಗಾಡಿಬಿಟ್ರಲ್ಲ, ದುಃಖ ಆಗಿಲ್ಲವೇ? ಇಮ್ಮಿಡಿಯೇಟ್ ಕ್ವಶನ್ ಬರುತ್ತೆ. ಅದಕ್ಕೆ ಉತ್ತರ ತಿಳ್ಕೊಳ್ಳೋದು ಹೋದರೆ ನಮಗೆ ಶಾಸ್ತ್ರಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಅಂತಾಗಿಬಿಡುತ್ತದೆ. ಅದೆಲ್ಲ ತಿಳಿಸಿದ್ದಕ್ಕೆ ಮಧ್ವಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ಸಂಶಯ ಛಿದಂ ಅಂತ ವ್ಯಾಸರಾಜರಂತಹ ದೊಡ್ಡ ಜ್ಞಾನಿಗಳು ಕೊಂಡಾಡಿತ್ತು. ಆಚಾರ್ಯರ ಗ್ರಂಥ ಓದಿದ ಮೇಲೆ ಸಂಶಯ ಯಾವುದು ಉಳಿಲೇಬಾರದು. ಮತ್ತೆ ದ್ರೌಪದಿ ವಸ್ತ್ರಾಪರಣದ ಪ್ರಸಂಗ, ವನಾಸು ಪ್ರಿಯರು ಉತ್ತರ, ಭೀಮ ಕಾಡಿಗೆ ಹೋದಾಗ ಉತ್ತರ ದುಃಖ ಆಗಲಿಲ್ಲ ಅಂತ ಕೇಳಿದರೆ ಇಲ್ಲ, ಅದೇ ವಿಶೇಷ. ಭೀಮಸೇನನಿಗೆ ವನವಾಸದ ದುಃಖ ಇಲ್ಲ. ವನವಾಸ ಮಾಡಿ ದುಃಖ ಆಗೋದಿಲ್ಲ ಅಂತ ಹೇಗೆ ನಂಬಬೇಕು ಅಂದರೆ, ರಾವದರು ವನವಾಸ ಮಾಡಿದ್ದಾರೆ ದುಃಖ ಉಂಟು ಅವರಿಗೆ? ರಾವದರು ವನವಾಸ ಮಾಡಿ ದುಃಖ ಏನಾದ್ರೂ ಇದೆಯಾ? ಇದೆ ಅಂದರೆ ರಾಮಾಯಣ ಗೊತ್ತಿಲ್ಲ ಅಂತ ಅರ್ಥ ಅಷ್ಟೇ. ಮೋದನ್ನುವಾಸ, ರಾಮದೇವರು ಆನಂದವಾಗಿ ವೈಕುಂಠದಲ್ಲಿ ಹೇಗಿರಬೇಕು ಭಗವಂತ ಹಾಗೆ ಇರೋದು. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಪರಮಾತ್ಮ ಆನಂದ ಘನ, ದುಃಖದ ಹೆಸರೇ ಇಲ್ಲ. ವನವಾಸ ಮಾಡಿದ್ದಾನೋ ಇಲ್ಲೋ ಆ ರೀತಿಯಲ್ಲೇನೆ ಆನಂದ ತೀರ್ಥ ಭೀಮಸೇನ, ಯಾವ ದುಃಖವೂ ಇಲ್ಲದೆ ವನವಾಸ ಮಾಡಿರೋದು. ದ್ರೌಪದಿ ದೇವಿ ಯಾವ ದುಃಖವೂ ಇಲ್ಲ, ವನವಾಸ ಮಾಡಿದ್ದಾರೆ. ವನವಾಸ ದುಃಖ ಇಲ್ಲ ಅಂತ ಹೇಗೆ ಹೇಳ್ತೇನೆ ಅಂದ್ರೆ, ಏಕಾಶಿ ಉಪವಾಸ ದುಃಖ ಇಲ್ಲದೆ ಇರ್ತಾರಲ್ಲ ಆ ಟೈಪ್. ಏಕಾಶಿ ಏನು ತಿಂದಿಲ್ಲ, ಆರಾಮಾಗಿರ್ತಾರೆ, ತಿಂದು ಒದ್ದಾಡ್ತಿರ್ತಾರೆ ಪಾಪ. ತಿಂದವರು ಇನ್ನೂ ಒಂದು ಕಡಿಮೆ ಆಯ್ತು, ಇನ್ನೊಂದ್ಸರಿ ಕಾಫಿ ಕೊಡಲಿಲ್ಲ, ಇನ್ನೊಂದ್ಸರಿ ಇನ್ನೊಂದು ದೋಷ ಬರಲಿಲ್ಲ, ಅದು ಒದ್ದಾಡ್ತಿರ್ತಾರೆ ಪಾಪ. ಉಪವಾಸ ಇದ್ದವರು ಆರಾಮಾಗಿರ್ತಾರೆ, ಉಪವಾಸ ಇದ್ದಾರೆ ಸುಖವಾಗಿದ್ದಾರೆ, ಇವರು ತಿಂದು ಒದ್ದಾಡ್ತಿದ್ದಾರೆ. ಇದು ಬಹಳ ಆಶ್ಚರ್ಯ. ಅಂದಮೇಲೆ ವನವಾಸ ಅಂಬುದು ಎಜರೂಲ್ ದುಃಖ ಕೊಡಬೇಕಾದ ಕಾರಣ ಇಲ್ಲ. ವನವಾಸ ದುಃಖಕ್ಕೆ ಕಾರಣವಾಗೋದು ಯಾರಿಗೆ ಅಂದ್ರೆ, ಯಾರು ಯೋಗ್ಯತೆ ಇಲ್ಲ ಅವರಿಗೆ ಆಗ್ತದೆ ಹೊರತು ಬೇರೆಯವರಿಗಲ್ಲ. ಇದು ತಿಳ್ಕೊಂಡು ಬಿಟ್ರೆ ಭೀಮಸೇನ ದ್ರೌಪದಿಯ ಬಗ್ಗೆ ಪ್ರಶ್ನೆ ಹೊರಟೋಯ್ತು. ಈಗ ದೊಡ್ಡ ಸಂಶಯಕ್ಕೆ ಉತ್ತರ ಸಿಕ್ತು. ವನವಾಸ ಮಾಡಿದ್ದು ಹೌದು, ದುಃಖ ಪಟ್ಟಿದ್ದು ಸುಳ್ಳು. ದ್ರೌಪದಿಗೂ ಇಲ್ಲ, ಭೀಮಸೇನಿಗೂ ಇಲ್ಲ. ಅವ್ರ ಅರ್ಥಾಗಿ ಮಾಡಿದಲ್ಲ, ನಾಟಕ ಮಾಡ್ತಾರಷ್ಟೇ. ದ್ರೌಪದಿ ವಸ್ತ್ರಾಪರಣದ ಪ್ರಸಂಗ ಹಾ ಭೀಷ್ಮ ವಿದುರ ದ್ರೋಣನ ಕರೆದಲ್ಲಿ ಲೋಕದೃಷ್ಟಿಯಲ್ಲಿ ಮಾಡಿದ ವಿಡಂಬನೆ. ಕೃಷ್ಣ ಕೂಡ ರಾಮದೇವರು ಏನ್ ಮಾಡ್ತಾರೆ, ಓ ಹಾ ಸೀತೆ ಹಾಸಿ ಎಷ್ಟು ಓಡಾಡ್ಬಿಡ್ತಾರೆ ಅಲ್ಲಿಂದ. ಗಿಡ ಮರನ ಕಂಡು ಸೀತೆಯನ್ನು ಕಂಡಿರ ಸೀತನ ಕಂಡಿರ ಅಂತ ಕೇಳ್ತಾರಲ್ಲ, ಅದು ಹೈ ಕ್ಲಾಸ್ ಡ್ರಾಮನೇ ಹೊರತು ಬೇರೆ ಏನೂ ಅಲ್ಲ. ಈ ದೃಷ್ಟಿಯಿಂದ ರಾಮ ಹಾಗೆ ಮಾಡಿದ್ರೆ ದ್ರೌಪದಿ ಹೀಗೆ ಮಾಡಿದ್ದಾರೆ. ಇನ್ನೊಂದು ಉತ್ತರ ಕೂಡ ಇದೆ, ದುಃಖಪಟ್ಟಿದ ದ್ರೌಪದಿ ಅಲ್ಲ, ದೇಹದಲ್ಲಿ ಶಚಿ ಶ್ಯಾಮಲ ಅವರು ದುಃಖಪಟ್ಟರೆ ಹೊರತು ದ್ರೌಪದಿ ದುಃಖಪಟ್ಟಿದ್ದಲ್ಲ. ಅದು ಇನ್ನೊಂದು ಉತ್ತರ. ಅದಕ್ಕೆ ಒಂದು ಉತ್ತರ ದ್ರೌಪದಿದು ವಿಡಂಬರೆ, ಇನ್ನೊಂದು ಉತ್ತರ ಒಳಗಿರ್ತ ಅನ್ಯ ದೇವತೆಗಳೇ ದೇವತಾಸ್ತ್ರೀಯಾದ ದುಃಖನೇ ಹೊರತು ಇವರು ದುಃಖ ಆಗಿಲ್ಲ. ಪೂರ್ಣ ಚಿತ್ ಸುಖ ಶಕ್ತಿಯಾದೋ ಯೋಗ್ಯವು ಕೃಷ್ಣಾಚ ಮಾರುತಿ. ಆ ರೀತಿ ತಿಳ್ಕೊಂಡು ಮಹಾಭಾರತ ಓದಿದ್ರೆ ಆಗ ಅನುಗ್ರಹ ಮಾಡ್ತಾರವ್ರು. ದೋಷ ಚಿಂತನೆ ಮಾಡಿ ನಾವು ದೊಡ್ಡವರನ್ನು ಆರಾಧನೆ ಮಾಡಿದರೆ ಎಂದೂ ಅವರು ಅನುಗ್ರಹ ಮಾಡೋದಿಲ್ಲ. ದೇವರನ್ನಾಗಲಿ ವಾಯುದೇವರನ್ನಾಗಲಿ ಬ್ರಹ್ಮವಾಯುಗಳು ಸರಸ್ವತಿ ಭಾರತೀಯರು ಲಕ್ಷ್ಮೀನಾರಾಯಣರು ಅಷ್ಟು ಜನಗಳಲ್ಲಿ ದೋಷ ಚಿಂತನೆ ಮಾಡಬಾರದು. ಪರಮಾತ್ಮನಲ್ಲಿ ಯಾವ ದೋಷ ಚಿಂತನೆಯೂ ಮಾಡಬಾರದು. ಇವರು ಅಸ್ವಾತಂತ್ರ್ಯಾದಿ ದೋಷ ಇದೆ ಹೊರತು ಅಜ್ಞಾನಾದಿ ದೋಷಗಳಿಲ್ಲ ಇವರಲ್ಲಿ. ಇದು ಭಾರಿ ವಿಶೇಷ. ದುಃಖ ಅಂತೂ ಇಲ್ಲವೇ ಇಲ್ಲ ಅವರಲ್ಲಿ. ಆನಂದ ತೀರ್ಥ ಎಂಬ ಹೆಸರೇ ಅದಕ್ಕೆ ಸಾಕ್ಷಿ. ಅವರು ಆನಂದ ತೀರ್ಥರು ಬಿಟ್ಟುಬಿಡಿ, ಆನಂದ ತೀರ್ಥ ಪರಾನಂದ ವರದ. ಯಾರು ಅವ್ರ ಹೆಸರು ಹೇಳ್ತಾರೆ ಅವರೇ ಆನಂದವಾಗಿರಬೇಕಾದ್ರೆ ಅವರಿಗೆಲ್ಲಿಂದ ದುಃಖ ಆಗುತ್ತದೆ? ಮತ್ತೆ ದುಃಖದ ಹೆಸರಿಲ್ಲ. ವಿದ್ಯೆ ಆನಂದ ಕೊಡುತ್ತೆ. ಜ್ಞಾನೇನ ಅಮೃತೀ ಭವತಿ. ವಿದ್ಯಾಭಿಮಾನಿ ದೇವತೆ ಸರಸ್ವತಿ ಭಾರತೀಯರು, ಅವರಿಗೆ ದುಃಖ ಹೇಗಾಗತ್ತೆ? ಮತ್ತೆ ದುಃಖದ ಹೆಸರೇ ಇಲ್ಲ. ಇಷ್ಟೆಲ್ಲ ತತ್ವವನ್ನು ಅಲ್ಲಿ ಹೇಳಿಬಿಟ್ಟು ಲಕ್ಷಣ ಶಾಸ್ತ್ರದ ಪ್ರಯೋಜನ ಹೇಳ್ತಾ ಇದ್ದಾರೆ. ನಮ್ಮಲ್ಲೇ ಮಾಡ್ತೇವೆ, ಲಕ್ಷಣ ಮುಚ್ಚಿಕೊಳ್ಳೋದಕ್ಕೋಸ್ಕರ ಮೇಕಪ್ ಮಾಡ್ಕೊಂಡ್ಬಿಡ್ತಾರಷ್ಟೇ. ಮೇಕಪ್ ಲಕ್ಷಣ ಅಲ್ಲ. ಆಚಾರ್ಯ ಹೇಳ್ತಾರೆ, ವರ ಮೊದಲಾದವುಗಳಿಂದ ದೇಹವನ್ನು ಸುಂದರವಾಗಿ ಮಾಡಿಕೊಂಡ್ರೆ ಅದು ಕೂದಲು ಬೆಳಗಾದ ಡೈ ಹಾಕಿದಾಗ ಆಗುತ್ತೆ ಅಷ್ಟೇ, ಏನಿಲ್ಲ. ನಮಗೆ ಬಿಳಿ ಅದು ಕಪ್ಪಾಗಿಲ್ಲ, ಬಿಳಿ ಕಾಣೋದಿಲ್ಲ ಅಷ್ಟೇನೆ. ಮುಚ್ಚಿಕೊಳ್ಳೋದು ಬೇರೆ, ಅದನ್ನು ವಾಸಿ ಮಾಡಿಕೊಳ್ಳೋದು ಬೇರೆ. ಇವತ್ತು ವಾಸಿ ಆದರೆ ಕ್ಯೂರ್ ಆದಾಗ ಲೆಕ್ಕ, ಅದು ಕನ್ಸೀಲ್ ಆದಾಗ ಲೆಕ್ಕ. ಆದ್ದರಿಂದ ನಮ್ಮದೆಲ್ಲ ಕೂಡ ಅವಲಕ್ಷಣ ಮುಚ್ಚಿಕೊಳ್ಳೋಕೆ ಅಲಂಕಾರ ಅಂತ ಮಾಡ್ಕೋತಾರೆ. ಅಲಂಕಾರ ಶಾರ್ಟ್ ಇದ್ದನ್ನ ಗ್ಯಾಪ್ ಫಿಲಪ್ ಮಾಡ್ತಾರೆ. ಅವರಿಗೆ ಅಲ್ಲ, ಅಲಂಕಾರಗಳ ಹಾಕ್ಕೊಂಡಿದ್ದಕ್ಕೆ ಅಲಂಕಾರಕ್ಕೆ ಅಲಂಕಾರ ಇವರಿಂದಾಗಿ. ಉಳಿದವರಿಗಾಗೋದು ಅವ್ರಿಗೂ ಭಾರಿ ವ್ಯತ್ಯಾಸ ಇದೆ. ದೇವತಾ ಮಂಡಲ ಅಖಂಡ ಮಂಡ ನಮ್ಮ ದೇವರು. ಇದೆಲ್ಲ ತತ್ವವನ್ನು ತಿಳಿಸ್ತಾರೆ. ಅಷ್ಟೊತ್ತಿಗೆ ಅರ್ಜುನ ಬರ್ತಾನೆ. ಧರ್ಮರಾಜ ಭಾರಿ ಪ್ರೀತಿಯಿಂದ ಆಲಿಂಗನ ಮಾಡ್ಕೋತಾನೆ ಭೀಮಸೇನಿಗೆ, ಧರ್ಮರಾಜನಿಗೆ. ಅರ್ಜುನ ನಮಸ್ಕಾರವನ್ನು ಮಾಡ್ತಾನೆ. ಅಲ್ಲಿ ಮುಂದೆ ಅಷ್ಟೊತ್ತಿಗೆ ಯಾಗದ ಎಲ್ಲ ಸಿದ್ಧತೆಯಾಗಿ ಹೋಗಿದೆ, ಯಜ್ಞ ಶುರುವಾಗಿರ್ತದೆ. ತತಃ ಸ ಯಜ್ಞ ಯದುವೀರ ರಕ್ಷಿತ ವ್ಯಾಸೋಪದಿಷ್ಟ ಮುನಿಭಿ ಪ್ರವರ್ತಿತ ಅಶೋಭತ. ಆ ಯಜ್ಞವನ್ನು ಮಾಡಿಸ್ತಿರೋದು ಯಾರು? ಸಾಕ್ಷಾತ್ ಕೃಷ್ಣ. ಯಜ್ಞ ಪ್ರತಿ ಯಜ್ಞ ಯಜ್ಞೋ ಯಜ್ಞಹೃದ್ ಯಜ್ಞಕೃತ್ ಯಜ್ಞ ಅಂತ ಹೇಳ್ತೇವಲ್ಲ, ಸರ್ವ ಯಜ್ಞವನ್ನು ಕೃಷ್ಣಾರ್ಪಣ ಅಂದರೆ ಸಾರ್ಥಕ ಅಂತ ಕೃಷ್ಣನೇ ಯಜ್ಞವನ್ನು ನಿಂತು ಮಾಡಿಸ್ತಾ ಇದ್ದಾನೆ. ಋಷಿಗಳು ಮುನಿಗಳು ಬಂದು ವೇದವ್ಯಾಸರ ಗ್ರಂಥ ಓದೋರು ಮಾಡಿಸಿಬಿಟ್ರೆ ಸಾಕು, ವೇದವ್ಯಾಸ ದೇವರೇ ಕೂತಿದ್ದಾರೆ ಅಲ್ಲಿ ಮುಖ್ಯವಾಗಿ. ಇನ್ನು ಅಗ್ನಿ ಇದ್ದು ಬಿಟ್ರೆ ಸಾಕು, ಅಗ್ನಂತರ ಪರಶುರಾಮ ದೇವರೇ ಬಂದು ಕೂತಿದ್ದಾರೆ. ಇನ್ನೇ ಹೇಳಬೇಕು ಅಲ್ಲಿಗೆ, ತ್ರಿರೂಪ ಕೃಷ್ಣ ಪ್ರಹಿತೇಶು ಪಾಂಡುಷು. ವೇದವ್ಯಾಸರು ಪರಶುರಾಮ ದೇವರು ಸಾಕ್ಷಾತ್ ಕೃಷ್ಣ ಮೂರು ರೂಪದಿಂದ ಭಗವಂತ ಇದ್ದು ಅಲ್ಲಿ ಯಜ್ಞವನ್ನು ಮಾಡಿಸ್ತಾ ಇದ್ದಾನೆ. ಅಂದ ಮೇಲೆ ಯಜ್ಞ ಆಗಿರಬೇಕು. ಕೋನು ವರ್ಣ ಇತಿ ತಮ್ಮ ಮಹಾಕೃತುಂ ಅಂತ ಹೇಳ್ತಾರಲ್ಲ ಹಾಗಾಗಿದೆ. ಇನ್ನು ಭಾರತೀಯರೊಡ ಮುಖ್ಯಪ್ರಾಣ ಅಂತರ್ಗತ ತರ ಯಜ್ಞ ಯಾವನ್ನು ಮಾಡ್ತೇವೆ. ಆ ಭಾರತೀಯರೊಡ ಮುಖ್ಯಪ್ರಾಣನೇ ಭೀಮಸೇನ. ಇನ್ನು ಭೀಮಸೇನ ಮಾಡಿದ ಹೇಗಿರಬೇಕು ಯಜ್ಞ? ಎರಡನೇದು, ಇದು ಧರ್ಮದಿಂದ ಮಾಡಿದರೆ ಯಜ್ಞ ಚೆನ್ನಾಗಿರ್ತದೆ. ಧರ್ಮರಾಜನ ಯಜ್ಞ ಮಾಡ್ತಾ ಇದ್ದಾರೆ. ಇನ್ನು ತಿಳಿದವರು ಮಾಡಿದ್ರೆ ಚೆನ್ನಾಗಿರುತ್ತೆ. ಅರ್ಜುನ ಶ್ರವಣವರ್ಣಗಳ ಸಂಕೇತ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ ಆ ಕಾಲಕ್ಕೇನೆ. ಸಾಮಾನ್ಯ ಒಬ್ಬ ಮುತ್ತೈದೆ ಕೂತ್ರನೇ ಭೂಷಣ, ಅಲ್ಲಿ ಸಾಕ್ಷಾತ್ ದ್ರೌಪದಿ ದೇವಿ ಕೂತಿದ್ದಾರೆ. ಅಂತ ಯಜ್ಞವನ್ನು ಯಾರು ವರ್ಣನೆ ಮಾಡಬೇಕು? ವಿಶ್ವದಾಖಲೆಯ ಮೂರ್ನಾಲ್ಕು ಯಜ್ಞಗಳಲ್ಲಿ ಪಾಂಡವರ ಯಜ್ಞ ಸೇರಿಕೊಂಡಿದೆ. ರಾಮದೇವರು ಮಾಡಿದ ಯಜ್ಞ, ಬ್ರಹ್ಮದೇವರು ಮಾಡಿದ ಯಜ್ಞ, ಇಂದ್ರದೇವರು ಮಾಡಿದ ಯಜ್ಞ, ಪಾಂಡವರು ಮಾಡಿದ ಯಜ್ಞ, ಐದನೇ ಯಜ್ಞ ಅಂತ ಒಂದಿಲ್ಲ. ಇಷ್ಟೇ, ಈ ನಾಲ್ಕು ವಿಶ್ವವಿಖ್ಯಾತವಾದಂತಹ, ನಮ್ಮ ವಿಶ್ವ ಅಂದ್ರೆ ಇವತ್ತಿನ ಜಗತ್ತ ಅಲ್ಲ, ಶಾಶ್ವತವಾದಂತಹ ಜಗತ್ತಿನ ಇತಿಹಾಸವನ್ನು ತೆಗೆದು ನೋಡಿದರೆ ಇಂಥ ಮತ್ತೊಂದು ಯಜ್ಞ ಆಗಲಿಲ್ಲ ಅಂತ ಯಜ್ಞವನ್ನು ಪಾಂಡವರು ಮಾಡ್ತಾ ಇದ್ದಾರೆ. ವೈಭವವೇ ವೈಭವ ಅಲ್ಲಿಯ ಜನಗಳಿಗೆ ಆ ಯಜ್ಞ ಅಂತ ಹೇಳಿದರೆ ಅದಕ್ಕೆ ದೊಡ್ಡ ಉತ್ಸವ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಅಂತ ಉತ್ಸವ ನಡೀತಂತೆ. ದೊಡ್ಡ ಉತ್ಸವಗಳನ್ನು ಒಂದು ದಿವಸ ಮಾಡೋದು ಕಷ್ಟ, ಕಷ್ಟಪಟ್ಟು ಎರಡು ಮೂರು ದಿವಸ ಮಾಡೋತ್ತಿಗೆ ಮೆತ್ತಗಾಯಿ ಬಿಡ್ತಾನೆ. ಎಂಟತ್ತು ದಿವಸ ಅಂದ್ರೂ ಭಾರಿ ಕಷ್ಟ, 15 ದಿವಸ ತಿಂಗಳು ಅಂದ್ರೆ ಕತೆ ಮುಗಿತು ಅಂತಾನೆ ಅರ್ಥ. ಆದರೆ ಪಾಂಡವರ ಯಜ್ಞ ಒಂದು ವಾರ ಅಲ್ಲ, ಪಕ್ಷ ಅಲ್ಲ, ತಿಂಗಳಲ್ಲ, ವರ್ಷ ಅಲ್ಲ, 15 ವರ್ಷ ಯಜ್ಞ ಮಾಡಿದ್ರು ಅಂತ. ನಾನ್ ಸ್ಟಾಪ್ 15 ವರ್ಷಗಳ ಕಾಲ. 15 ವರ್ಷದ ಯಜ್ಞದೊಳಗೆ ಯಾರಿಗೂ ಮನೆಯಲ್ಲಿ ಊಟ ಇಲ್ಲ, ಎಲ್ಲರ ಊಟ ಅಲ್ಲೇನೆ, ಎಲ್ಲರ ಊಟ ಪಾಂಡವರ ಮನೆಯಲ್ಲಿ, ಹೊರತು ಮನೆಯಲ್ಲಿ ಯಾರು ಎಲೆ ಹಚ್ಚಿದವರೇ ಇಲ್ಲ. ತೀರನ ಸಣ್ಣವರಿದ್ದಾಗಂತ ವಾತಾವರಣ ಇತ್ತು. ಯಾರಾದರೂ ಸ್ವಾಮಿಗಳು ಊರಿಗೆ ಬಂದ್ರು ಅಂದ್ರೆ ಮನೆಯಲ್ಲಿ ಯಾರ ಮನೆಯಲ್ಲೂ ಅಡಿಗೆ ಇಲ್ಲ, ಎಲ್ಲ ಮಠದಲ್ಲೇ ಊಟ. ಇನ್ವಿಟೇಷನ್ ಲೆಕ್ಕ ಕೊಡಬೇಕಾಗಿ ಕಾರಣ ಇಲ್ಲ, ಸ್ವಾಮಿಗಳು ಬಂದರು ಅಂತ ಹೇಳಿದರೆ ಮಠದಲ್ಲಿ ಎಲ್ಲರ ಊಟ, ಎರಡೊತ್ತು ಅಲ್ಲೇ ಮಠಕ್ಕೆ ಒಗ್ಗರಿಸ್ಬಿಡ್ತಾ ಇದ್ರು. ಇತ್ತೀಚೆಗೆ ಚೇಂಜ್ ಆಯಿತು. ಆಮೇಲೆ ಒಂದು 20 ವರ್ಷದ ಕೆಳಗೆ ಇವರು ಆಡಿ ಬೆಂಗಳೂರಲ್ಲಿ ಬಂದು ಆಡಿತು ಬಂದ್ರೆ ಗತಿಯರಾಗಬೇಕು, ಯಾವ ಸ್ವಾಮಿಗಳು ಬರಲಿಕ್ಕಿಲ್ಲ, ನಿಧಾನವಾಗಿ ಬದಲಾಗಿಬಿಟ್ಟು ಈಗ ಓನ್ಲಿ ಇನ್ವೈಟೀಸ್ ಅಂತಾಯ್ತು. ಅಷ್ಟೇ, ಇನ್ವೈಟೀಸ್ ಬೇಕಾದ್ರೆ ಬರಬಹುದು ಅಂತಾಯ್ತು. ಬರ್ತಾ ಬರ್ತಾ ಅತಿ ಕಡಿಮೆ ಆಗಿದ್ದು. ಈಗ ಹಿಂದಿನ ಕಾಲಕ್ಕೆ ಆಗಲ್ಲ. ತೀರಾ ಇತ್ತೀಚಿನವರೆಗೆ ಯಾರು ಇನ್ವೈಟ್ ಯಾರು ಕರೆದ್ರು ಅಂತ ಕೇಳಾಗಿಲ್ವೇ ಇಲ್ಲ. ಮಠದ ರೈ ಮಠಕ್ಕೆ ಹೋಗೋ ಶಿಷ್ಯರು ರೈಟ್ ಇದ್ದಾಗ ಲೆಕ್ಕ. ಅದು ಒಂದು ಮಠದ ಸ್ವಾಮಿಗಳು ಬಂದ್ರೆ ಎಲ್ಲ ಮಠದವರು ಹೋಗ್ತಿದ್ರು. ಅದು ಮಠ ಭೇದನೇ ಇರ್ತಿದ್ದಿಲ್ಲ, ಅಂತ ಒಂದು ವಾತಾವರಣ. ಸ್ವಾಮಿಗಳು ಬಂದ್ರೆ ಮನೆಯಲ್ಲಿ ಅಡಿಗೆ ಮಾಡಿದ್ರೆ ಪಾಪ ಬರ್ತದೆ ಅಂತ ಆ ರೀತಿ ಮತ್ತೆ ಜೊತೆಗೆ ಒಳ್ಳೆ ಅದೇನು ಇದಕ್ಕಲ್ಲ. ಶ್ರೀಮಂತರು ಹೋಗ್ತಿದ್ರು ಮತ್ತೆ, ಅನ್ನ ಇಲ್ಲ ಮನೆಯಲ್ಲಿ ಅಂತಲ್ಲ, ಅದು ಕರ್ತವ್ಯ ದೊಡ್ಡ ಪ್ರಸಾದ ಸಿಗ್ತದೆ ಅಂತ ಹೋಗ್ತಾ ಇದ್ರೆ ಹೊರತು ಅನ್ನಗತಿ ಇಲ್ಲ ಅಂತ ಹೋಗ್ತಿದ್ದಿಲ್ಲ, ಬಿಟ್ಟು ಊಟ ಆಗ್ತದೆ ಅಂತ ಹೋಗ್ತಿದ್ದಿಲ್ಲ. ಸ್ವಾಮಿಗಳು ಬಂದಾಗ ದೊಡ್ಡ ಆಚಾರ್ಯರ ಕಲಾಚಿತವಾದ ಮೂರ್ತಿಗೆ ನೈವೇದ್ಯವಾದ ಅನ್ನ ಸಿಗ್ತದೆ ಅಂತ ಹೋಗ್ತಾ ಇದ್ರು. ಅಂತ ವಾತಾವರಣ ಇತ್ತು. ಬರ್ತಾ ಅದೆಲ್ಲ ಹೊರಟೋಯ್ತು. ಈ ಕಲಿಯುಗದಲ್ಲಿ ಇಂಥ ವಾತಾವರಣ ಇದ್ದು ಸ್ವಲ್ಪ ನಾವು ಕಂಡಿರಬೇಕಾದ್ರೆ ದ್ವಾಪರದಲ್ಲಿ ಹೇಗಿರಬಹುದು. ಸ್ವತಃ ಕೃಷ್ಣ ಭೀಮ ಎಲ್ಲ ಇದ್ದ ಕಾಲಕ್ಕೆ 15 ವರ್ಷಗಳ ಕಾಲ ನಿರಂತರ ಯಜ್ಞ ನಡೀತಂತೆ. ಒಂದು ದಿವಸನೂ ಗ್ಯಾಪ್ ಇಲ್ಲ. ಗ್ಯಾಪ್ ಇದು ಏಕಾದಶಿ ಒಂದೇ. ಇನ್ನೆಂದೂ ಕೂಡ ನಿತ್ಯ ಊಟ ಅಂತ ತಿಳ್ಕೊಂಡು ಆ ರೀತಿ ಅರ್ಥ ತಿಳ್ಕೊಬಾರದು. ಅದು ಮಾತ್ರ ಗ್ಯಾಪೆ ಅಂತ ನಿತ್ಯದ ವ್ಯವಸ್ಥೆ ನಡೆದು ಹೋಗಿಬಿಟ್ಟು ಅಲ್ಲಿ ಹಾಲಿನ ಮೊಸರಿನ ಪಾತ್ರೆಗಳ ಲೆಕ್ಕನೇ ಇಲ್ಲ. ಪಾತ್ರೆಗಳಲ್ಲಿ ಯಾರು ಉಪಯೋಗಿಸ್ತಾ ಇದ್ದಿಲ್ಲ. ಎಲ್ಲ ಸರೋವರಗಳನ್ನು ಹೇಳಿಬಿಡ್ತಾರೆ. ಎಲ್ಲ ಸಾರಿನ ಹಾಲಿನ ಸರೋವರ, ಮೊಸರಿನ ಸರೋವರ, ಇದೆಲ್ಲ ಸರೋವರಗಳೇ ಹೊರತು ಅನ್ನದ ಬೆಟ್ಟಗಳು. ಉಡುಪಿ ಪರ್ಯಾಯಕ್ಕೆ ಹೋದ್ರೆ ನಿಮಗೆ ಗಾಬರಿ ಆಗಿಬಿಡ್ತದೆ. ಅನ್ನ ಪಾತ್ರೆ ಪಾತ್ರೆ ನೋಡಿದ್ರೆ ಗಾಬರಿ ಆಗುತ್ತೆ. ಏಣಿ ಹಾಕೊಂಡು ಹತ್ಬೇಕಂತ ಪಾತ್ರೆಗಳನ್ನ ಬಗ್ಗೆ ನೋಡಕ್ ಬರ ಏಣಿ ಹಾಕೊಂಡು ಎತ್ತಿ ನೋಡಬೇಕೇ ಹೊರತು ಹಾಗೆ ಕಾಣದಿಲ್ಲ. ಅಂತ ಪಾತ್ರೆ ಇವತ್ತಿನ ಕಾಲಕ್ಕೆ ನೋಡ್ತಿರಬೇಕಾದ್ರೆ ಅವ್ರದ್ದು ಹೇಗಿರಬೇಕು. ಸರೋವರಗಳು, ಹಾಲಿನ ಹೊಳೆ ಹರಿತಿತ್ತ, ಜೇನಿನ ಹೊಳೆ. ಅಂತ ಒಂದು ದಿವ್ಯವಾದ ವಾತಾವರಣ. 15 ವರ್ಷಗಳ ಕಾಲ ಯಾರ ಮನೆಯಲ್ಲೂ ಅನ್ನದ ಅಭಾವದ ಹೆಸರಿಲ್ಲ. ಬರೀ ಏನೋ ಕಷ್ಟಪಟ್ಟು ನಾಟಿ ಸಾದ ತಕ್ಷಣ ಅಡಿಯನ್ನು ಕೂಡ ಆಡಿದರೆ ಸಾರನ್ನ ಮಾಡಿ ಬುದ್ಧಿಪಾಡಿ ಮುಗಿಸ್ಕೊಂಡು ಹೋದ್ರೆ ಬರೀ ಅನ್ನ ಸಾರ ಮಾಡಿ ಹಾಕ್ಬಿಡ್ತಾರೆ. ಸ್ವೀಟ್ ಮಾಡೋದಕ್ಕೆ ಹೋಗೋದಿಲ್ಲ, ಹೋಗ ಲಕ್ಷಣ ಇಲ್ಲ ಮನುಷ್ಯ ಅಂತ ಕೈಬಿಟ್ಬಿಡ್ತಾರೆ. 15 ವರ್ಷಗಳ ಕಾಲ ವಿಚಿತ್ರ ಭಕ್ಷ್ಯಭೋಜ್ಯಗಳ ಸಮಾರಂಭ ಅದು. ಬಂದು ನಭೂತೋ ರಭವಿಷ್ಯ ನಭೂತ ತುಪ್ಪದ ಸರೋವರ ಅಂತ ಲೆಕ್ಕ ಹೇಗಿರಬಹುದಾಗಿದೆ. ಇಂಥ ತುಪ್ಪ ಅಲ್ಲ, ಏನು ಕಾಲದ ತುಪ್ಪ ಅಲ್ಲ, ಅದು ಪರಿಶುದ್ಧವಾದ. ಈಗಿನ ತುಪ್ಪ ತಿಂದ್ರೆ ಕೊಲೆಸ್ಟ್ರಾಲ್ ಡೆವಲಪ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ತದೆ. ಆಗಿನ ತುಪ್ಪ ತಿಂದ್ರೆ ಆಯುರ್ವೇದ ಹೃತಮ್ ಅಂತ ಹೇಳ್ತಾರೆ, ಕೊಲೆಸ್ಟ್ರಾಲ್ ರಿಲೀಸ್ ಆಗ್ತಾ ಇತ್ತಂತೆ. ಆಗಿನ ಕಾಲಕ್ಕೆ ತುಪ್ಪ ತಿಂದ್ರೆ ಬ್ಲಾಕ್ ಆಗಿದ್ದು ಕ್ಲಿಯರ್ ಆಗೋದು. ಈ ಕ್ಲಿಯರ್ ಆಗೋದು ಬ್ಲಾಕ್ ಆಗ್ತದೆ ಅಂತ ತುಪ್ಪ ಇದು. ಯಾಕಂದ್ರೆ ಹೆಸರು ಹಸುವಿನ ತುಪ್ಪ ಅಲ್ಲೇ ಇರೋದು, ಎಲ್ಲಾ ಪ್ರಾಣಿಗಳ ತುಪ್ಪ ಸೇರಿಬಿಡುತ್ತೆ ಅದರೊಳಗೆ. ಶುದ್ಧ ಹಸುವಿನ ತುಪ್ಪವಾದಾಗ, ಅದು ನಾಟಿ ಹಸುವಿನ ತುಪ್ಪವಾದಾಗ ಇವತ್ತಿಗೂ ಕೂಡ ಅದಕ್ಕೆ ದೋಷಗಳಿಲ್ಲ. ಶುದ್ಧವಾದದ್ದು ಆಯುರ್ವೇದ ಹೃತಮ್ ಅಂದ್ರೆ ಶಾಸ್ತ್ರ ಅಂತ ಅದ್ಭುತ. ಮತ್ತೆ ಇನ್ನೇನು ಗೊತ್ತಾ, ಇವನಿಗೆ ಅನ್ನ ಬರಲಿಲ್ಲ ಅಂತಿಲ್ಲ, ಇವನಿಗೆ ಅದು ಬರಲಿಲ್ಲ ಅಂತಿಲ್ಲ, ಹಸಿವು ಅಂತಿಲ್ಲ, ಬಾಯಾರಿಕೆ ಅಂತಿಲ್ಲ, ವಿಧುರ ಅಂತಿಲ್ಲ, ವಿಧವೆ ಅಂತಿಲ್ಲ, ದರಿದ್ರ ಅಂತಿಲ್ಲ, ಅವೈಷ್ಟವ ಅಂತಿಲ್ಲ, ಎಲ್ಲರ ರೋಗ ಇಲ್ಲ, ರುಜಿನ ಇಲ್ಲ. ಇವತ್ತು ಬಿಸಿ ಊಟ ಅಂತ ದಿವಸಕ್ಕೆ ಎಲ್ಲೋ ಕಡೆ ಯಾರೋ ಇದಾಗ್ತಾನೆ ಇರ್ತಾರೆ, ಆಸ್ಪತ್ರೆ ಸೇರ್ತಾನೆ ಇರ್ತಾರೆ. ಸರ್ಕಾರ ಬಿಸಿ ಊಟ ಏರ್ಪಾಟ್ ಮಾಡಿದೆಯಲ್ಲ, ಎಲ್ಲರೂ ಒಂದ್ ಕಡೆ ಆಸ್ಪತ್ರೆ ಸೇರ್ತಿರ್ತಾರೆ. ಹುಡುಗರು ಬಿಡೋದಿಲ್ಲ, ಕೆಲವೊಬ್ಬರು ಸಾಯ್ತಾರೂ ಇರ್ತಾರೆ. ಹಾಗಾಗಿ ಅಷ್ಟು ಜನಗಳು ಇದ್ರು, 8 ವರ್ಷ ತಿಂದ್ರು ಒಬ್ಬರಿಗೆ ಅನಾರೋಗ್ಯ ಬರಲಿಲ್ಲ. ಅಂತ ಸುವ್ಯವಸ್ಥಿತ ಭೀಮಸೇನ ದೇವರು ಮಹಾನಸಾಧ್ಯಕ್ಷ ಅನ್ನೋದು ಮರಿಬಾರದು. ಎಲ್ಲ ವ್ಯವಸ್ಥೆ ನಡೀತಂತೆ. ಯಜ್ಞ ಮುಕ್ತಾಯವಾಯಿತು. 15 ವರ್ಷಗಳ ಕಳೆದವು. ಆ ಹೊತ್ತಿಗೆ ಯಜ್ಞದ ಕೃಷ್ಣಾರ್ಪಣ ಅಂತ ಹೇಳೋ ಭಾಗ. ವೇದವ್ಯಾಸ ದೇವರಿದ್ದಾರೆ, ಕೃಷ್ಣ ಇದ್ದಾನೆ, ಪಾಂಡವರೆಲ್ಲ ಬರ್ತಾರೆ. ಕೃಷ್ಣಾರ್ಪಣ ಅಂತ ಏನು ಹೇಳಬೇಕು ಅವರೀಗ? ಇವತ್ತು ಮನುಷ್ಯ ತನಗೆಲ್ಲ ಇಟ್ಟುಕೊಂಡು ಉಳಿದು ಸ್ವಲ್ಪ ಕೃಷ್ಣಾರ್ಪಣ ಅಂದರೆ ಪುಣ್ಯ ಅದು ಒಂದು. ಆದರೆ ಅವರಿಗೆ ಕೃಷ್ಣಾರ್ಪಣ ಅಂದರಂತೆ ಯಾವ ಬಲಿದಾನ ಅಂತ ದಾನ ಅಲ್ಲ. ಬಲಿ ಕೇಳಿಸ್ಕೊಂಡು ಕೊಡ್ತಾನೆ, ಆಮೇಲೆ ದಾನ ಬೇಕು ಅಂತ ಕೇಳಿಸ್ಕೊಂಡು ಕೊಡ್ತಾನೆ. ಪಾಂಡವರು ಕೇಳಿಸ್ಕೊಂಡಿದ್ದಲ್ಲ, ಕೃಷ್ಣ ವೇದವ್ಯಾಸರ ಮುಂದೆ ತಮ್ಮ ಸಮಸ್ತ ರಾಜ್ಯವನ್ನು ಕೃಷ್ಣಾರ್ಪಣೆ ಒಪ್ಪಿಸಿಬಿಟ್ರಂತ೿. ಬರೀ ಅಷ್ಟಿಷ್ಟು ಕಾಣಿಕೆಗಳ, ಇಡೀ ರಾಜ್ಯವನ್ನು ಕೃಷ್ಣಾರ್ಪಣ ಅಂತೇಳಿ. ಎಷ್ಟರ ಮಟ್ಟಿಗೆ ಅಂದರೆ, ಮೈಮೇಲೆ ಆಭರಣಗಳ ಸಮೇತವಾಗಿ. ಮಾಂಗಲ್ಯ ಮಾತ್ರಂ ದೈತಾ ಶರೀರೆ, ಪಾಂಡವರ ಹೆಂಡಂದಿರ ಕೊರಳಲ್ಲಿ ಉಳಿದದ ಮಾಂಗಲ್ಯ ಮಾತ್ರ ಅಂತೆ, ಬಳೆ ಗಿಡೆ ಯಾವುದೂ ಇಲ್ಲ, ಬಂಗಾರದ ಪದಾರ್ಥ ಪದಾರ್ಥ ಯಾವುದು ಎಲ್ಲ ಕೃಷ್ಣಾರ್ಪಣ ಅಂತ ಒಪ್ಪಿಸಿದರಂತೆ ವೇದವ್ಯಾಸ ಬಂದು ಇಟ್ಟುಬಿಟ್ರಂತೆ. ಇಂಥ ತ್ಯಾಗವನ್ನ ಬಲಿಯೂ ಮಾಡಲಿಲ್ಲ ಅಂತ ಅರ್ಥ ಮಾಡ್ಕೊಂಡು ಬಿಟ್ರೆ ಪಾಂಡವರ ಯಾಗ ಸರ್ವೋತ್ಕೃಷ್ಟವಾದ ಯಾಗವಾಯಿತು, ವಿಶ್ವ ದಾಖಲೆ ಯಾಗವಾಯಿತು. ಇವತ್ತು ಯಾಗದ ಮತ್ತೆ ಹುಡುಕ ಕಾರ್ಯಕ್ರಮ ಆಯಿತು ಅಂತ ಹೇಳ್ತಾರೆ. ಮೊದಲೇ ಪ್ರಶ್ನೆ ಏನು ಗೊತ್ತಾ, ಯಾರು ಬಂದಿದ್ರು ಕೇಳ್ತಾರೆ ಫಸ್ಟ್. ಓ ಅವ್ರು ಬಂದಿದ್ರೆ ಹಾಗಿದ್ರೆ ಭಾರಿ ದೊಡ್ಡ ಕಾರ್ಯಕ್ರಮ ಅಂತ ಹೇಳ್ತಾರೆ. ಅವ್ರು ಬರಲೇ ಇಲ್ವಾ ಪಾಪ ಅಂದ್ ಇಮ್ಮಿಡಿಯೇಟ್ಲಿ ಪಾಪ ಅಂದ್ ಬಿಡ್ತಾರೆ. ಕೃಷ್ಣ ಬಂದಿದ್ದಾರೆ ಅಂದ್ರೆ ಮುಗಿದ ಕಥೆ, ವೇದವ್ಯಾಸರು ಪರಿಸರ ಅವರು ಬಂದಿದ್ದಾರೆ ಅಂದೇ ಅಟೆಂಡೆನ್ಸ್ ಬಗ್ಗೆ ಹೇಳೋದು. ಯಾರು ಮಾಡಿದ್ರು ನೆಕ್ಸ್ಟ್? ಅವ್ರು ಮಾಡಿದ್ರಾ? ಹಾಗಿದ್ರೆ ಚೆನ್ನಾಗೇ ಮಾಡಿರ್ತಾರೆ. ಭೀಮಸೇನ ಧರ್ಮರಾಜ ಮಾಡಿದ್ದಾರೆ, ಅರ್ಜುನಾದಿಗಳು ಮುಗಿದೋಯ್ತಿನ್ನ. ಎಷ್ಟು ದಿವಸ ಮಾಡಿದ್ದಾರೆ ಅಂತ 15 ವರ್ಷ ಮಾಡಿದ್ದಾರೆ. ಏನೇನು ಮಾಡಿದ್ದಾರೆ? ಮಾಡಿದ್ದಾರೆ ಅಲ್ಲ, ಮಾಡದೇ ಇರೋ ಬಾಕಿನೇ ಇಲ್ಲ, ಅಷ್ಟು ಮಾಡಿಬಿಟ್ಟಿದ್ದಾರೆ. ಅಂಥ ಒಂದು ವೈಭವದ ಏನು ಕೊನೆ ಕಾಣಿಕೆ ಕೊಟ್ಟರು ಅಂತ ಕೇಳಿದರೆ ಸರ್ವಸ್ವವನ್ನು ಕೊಟ್ಟು ಬಿಟ್ರಂತೆ, ವೇದವ್ಯಾಸರ ಮುಂದೆ ಇಟ್ಟರಂತೆ. ದ್ರೌಪದಿ ಸುಭದ್ರ ಮೊದಲಾದವರೆಲ್ಲ ಕೇವಲ ಮಂಗಲ್ಯವನ್ನು ಮಾತ್ರ ಧರಿಸಿ ತೀರ ಸಾಮಾನ್ಯವಾದ ವಸ್ತ್ರವನ್ನು ಉಟ್ಟು ಸಮಸ್ತ ವಸ್ತ್ರ ವಜ್ರ ವೈಢೂರ್ಯಗಳ ಸಮೇತ ಕೃಷ್ಣಾರ್ಪಣದ ಒಪ್ಪಿಸಿದಾಗ ಪಾಂಡವರ ವೈಶ್ವೇ ವೈಭವ ವೈಭವ ಇಷ್ಟು ಮಾಡಿ ಅಂದ್ರಂತೆ ವೇದವ್ಯಾಸ ದೇವರೇ, ನಾವೇನು ಹೊರಡ್ತೇವೆ ಎಂದು ಬಿಡ್ತಾರೆ. ಎಲ್ಲಿಗೆ ಕಾಡಿಗೆ ಹೋಗ್ತೇವೆ ಅಂತ ಹೇಳ್ತಾರೆ. ಮತ್ತೆ ದುರ್ಯೋಧನ ಕಳಿಸಿದ್ದು ಕಾಡು ಬೇರೆ, ನಾವೀಗ ಕಾಡಿನಲ್ಲಿ ವಾಸ ಮಾಡಿದ ರಾಜ್ಯ ಕೊಟ್ಟಾಯ್ತಲ್ಲ, ನಾವೀಗ ನಾವೇನು ಇರೋದಿಲ್ಲ ಅಂತ ಹೊರಟು ನಿಂತಾಗ ಆ ವೇದವ್ಯಾಸವರು ಹೇಳ್ತಾರೆ, ಋಷಿಗಳು ಮುನಿಗಳೆಲ್ಲ ಮೃದುವಾರಾಗಿ ಖುಷಿ ಪಡ್ತಿದ್ರು, ಸದ್ಯ ಹೋಗ್ಬಿಡ್ತಾರೆ ಎಲ್ಲ ನಮಗೆ ಬಂತು ಅಂತೇಳಿ ಋಷಿಗಳು ತಲೆ ಹೊಡ್ಕೊಂಡಂತೆ. ವೇದವ್ಯಾಸ ದೇವರೇ, ಈ ಸಂಪತ್ತವನ್ನು ನಾವೇನ್ ಮಾಡೋಣ ಅಂತ ಹೇಳ್ತಾರೆ. ವೇದವ್ಯಾಸ ದೇವರಿಗೆ ಕೊಡ್ಲಿಕ್ಕೆ ಇನ್ನೊಂದು ಕಾರಣ ಇತ್ತಂತೆ. ವೇದವ್ಯಾಸ ದೇವರಿಗೆ ಯಾತಕ್ಕೆ ಕೊಟ್ಟರು ಅಂದರೆ, ಅಷ್ಟು ಜನಕ್ಕೆ ಹಂಚಬೇಕೀಗ, ಯಾಗದಲ್ಲಿ ಭಾಗವಹಿಸಿ ಜನ ಇದ್ದ ಋತ್ವಿಕಗಳಿದ್ದಾರೆ, ಹೋತ್ರಗಳಿದ್ದಾರೆ, ಅಷ್ಟೆಲ್ಲ ಪಾರಾಯಣ ಮಾಡಿದವರಿದ್ದಾರೆ, ವಿದ್ವಾಂಸರುಗಳಿದ್ದಾರೆ, ಅವರಿಗೆಲ್ಲ ಕಾಣಿಕೆ ಅರ್ಪಿಸಬೇಕೀಗ. ಧರ್ಮರಾಜ ತಾನು ಕೊಡ್ಲಿಕ್ಕೆ ಹೋಗಲಿಲ್ಲ, ಯಾರ ಕೈಯಲ್ಲಿ ಕೊಟ್ಟಂತೆ ವೇದವ್ಯಾಸರ ಕೈಯಲ್ಲಿ ಕೊಡ್ತಾನೆ, ಎಲ್ಲ ನೀವೇ ಕೊಟ್ಟುಬಿಡಿ ಅಂತ ಹೇಳಿಬಿಟ್ಟು. ಇದು ಪದ್ಧತಿ ಇದು. ಮನೆಯಲ್ಲಿ ದೊಡ್ಡವರು ಬಂದಿದ್ದಾಗ ಅವ್ರ ಕೈಯಲ್ಲಿ ಕೊಡಿಸ್ಬೇಕು ಯಾವಾಗಲೂ ಕೂಡ. ಯಾತಕ್ಕೆ ಅಂದರೆ ನಮಗೆ ಗೊತ್ತಾಗೋದಿಲ್ಲ, ಅವ್ರ ಕೈಯಲ್ಲಿ ಕೊಡಿಸಿ ಸರಿ ಹೋಗುತ್ತೆ ಅಂತ ಅರ್ಥ. ಅದಕ್ಕೆ ಹೇಳ್ತಾರೆ ವೇದವ್ಯಾಸರ ಕೈಯಲ್ಲಿ ಯಾತಕ್ಕೆ ಕೊಟ್ಟರು ಅಂದರೆ ಆ ಹಣವನ್ನು ವಿಭಾಗ ಮಾಡಿ ಕೊಡಬೇಕು ಅವರಿಗೆ, ಆ ದ್ರವ್ಯವನ್ನು ಅವರವ್ರ ಯೋಗ್ಯತೆಗೆ ತಕ್ಕಂತೆ ಹಂಚಬೇಕು. ವೇದವ್ಯಾಸರಿಗೆ ಆ ಗೊತ್ತಂತದ್ದು. ಯಾತಕ್ಕೆ ಗೊತ್ತು ಅಂದರೆ ಪ್ರಿಯೋ ವಿಭಾಗೋಹಿ ಯಥೋಹಿ ವಿಷ್ಣೋಹೋ. ವೇದವ್ಯಾಸ ದೇವರು ಅನಂತ ವೇದ ವಿಭಾಗ ಮಾಡಿದವರು, ಅವ್ರ ಕೈಯಲ್ಲಿ ಧನ ವಿಭಾಗ ಮಾಡಿಸ್ಬಿಟ್ಟು ಭಾರಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅವ್ರ ಎಕ್ಸ್ಪರ್ಟ್ ಯಾರಿರುತ್ತೆ ಅವ್ರ ಕೈಯಲ್ಲಿ ಮಾಡಿಸ್ಬೇಕಾದ. ವೇದವ್ಯಾಸ ಅನಂತ ವೇದ ವಿಭಾಗ ಮಾಡಿದ ಭಗವಂತನಿಗೆ ಈ ಐಶ್ವರ್ಯವನ್ನು ವಿಭಾಗ ಮಾಡಿ ಕೊಡೋದು ಬಹಳ ಸುಲಭವಾದ ಕೆಲಸ, ನಾ ಮಾಡಿ ತಪ್ಪಾಗಬಾರಂತ ಅವ್ರ ಕೈಯಲ್ಲಿ ಕೊಟ್ಟರಂತೆ. ವೇದವ್ಯಾಸ ದೇವರು ಎಲ್ಲ ಋಷಿಗಳ ಮುಂದೆ ಕೊಡ್ಲಿಕ್ಕೆ ಅಂತ ಹೋಗ್ತಿದ್ದಾರೆ, ಅವರೆಲ್ಲ ಸಾಷ್ಟಾಗ ನಮಸ್ಕಾರ ಹಾಕಿ ಹೇಳ್ತಾರೆ, ವೇದವ್ಯಾಸ ದೇವರೇ ಆ ದುಡ್ಡು ಮಾತ್ರ ನಮಗೆ ಬೇಡ ಅಂತ ಹೇಳ್ತಾರೆ. ಇವತ್ತು ದುಡ್ಡೊಂದೇ ಕೊಟ್ಟು ಉಳಿದು ನೀವು ಇಟ್ಕೊಳ್ಳಿ ಅಂತ ಹೇಳೋ ಕಾಲ ಇದು. ದುಡ್ಡು ಮಾತ್ರ ನಮಗೆ ಕೊಡಬೇಡಿ, ಸಂಪತ್ತು ನಮಗೆ ಬೇಡ, ನಿಮ್ಮ ಅನುಗ್ರಹ ಒಂದು ಸಾಕು ನಮಗೆ, ನಮಗೆ ಯಾವುದು ಕೊಡಬೇಡಿ ಅಂತ ಹೇಳಿಬಿಡ್ತಾರೆ. ಧರ್ಮ ಎಲ್ಲ ಕೊಟ್ಬಿಟ್ಟದೆ ನಿಮಗೆ ಅಂತ ಹೇಳಿದರೆ ನಾವು ತಗೊಂಡು ಏನು ಮಾಡೋಣ ಅಂತ ಹೇಳ್ತಾರೆ. ಪಾಪ, ನಾವು ರಾಮಕೃಷ್ಣ ಅಂತ ಓದ್ಕೊಂಡಿದ್ದೇವೆ, ಈ ಹಣಕಾಸು ಬಂತು ಅಂದರೆ ಮತ್ತೆ ಮನೆ ಕಟ್ಟಿಸ್ಬೇಕೋ, ಮತ್ತೆ ಬಿಗ ಈಗ ಹಾಕಬೇಕೋ, ವಾಚ್ಮನ್ ನೆಡಬೇಕೋ, ಸನ್ಯಾಸ ಸಂಸಾರ ಅಂತ ಒಂದು ಗಾದೆ ಇದೆ. ಸನ್ಯಾಸಿ ಇದ್ದಂತೆ ಅವನ ಕೌಪಿನ ಇಲ್ಲಿ ಕಡಿತಿತ್ತಂತೆ, ಒಳ್ಳೆ ಪದೀತಿ ಆಯ್ತಲ್ಲ ಅಂತ ಒಂದು ಬೆಕ್ಕು ಸಾಕಿದ್ನಂತೆ, ಬೆಕ್ಕಿಗೆ ಹಾಲು ಬೇಕಲ್ಲ, ಒಂದು ಹಸು ಸಾಕಿದ್ನಂತೆ, ಹಸುಗೆ ಒಂದು ನೋಡ್ಕೊಳ್ಳೋದು ಬೇಕಲ್ಲ, ಒಬ್ಬನ ಕೂಲಿಯನ್ನು ಇಟ್ಟನಂತೆ, ಅವ್ನು ನೋಡ್ಕೊಳ್ಳೋಕೆ ಬದಿ ಆದಂತೆ, ಆಮೇಲೆ ಸನ್ಯಾಸಿ ಪಾಪ ಇಷ್ಟೆಲ್ಲ ಕೊಡಿ ಬದಿಯಾಗಿಬಿಟ್ಟನಂತೆ. ಮಕ್ಕಳು ಹುಟ್ಟಿದ್ರು ದೊಡ್ಡ ಸಂಸಾರ, ಕೌಪಿನ ಕೋಯ್ ಸಂಸಾರ ಬಿಟ್ಟು ಬಿತ್ತು ಮನೆಗೆ. ಇವತ್ತು ಈ ನಾವೇನೋ ರಾಮಕೃಷ್ಣ ಅದು ಓದ್ಕೊಂಡಿದ್ದೇವೆ, ಈ ದರ ತಗೊಂಡು ಮತ್ತೆ ಬ್ಯಾಂಕು ಇಂಕು ವ್ಯವಹಾರ ಶುರುವಾಗ್ತದೆ, ನಮಗೆ ಯಾವುದು ಬೇಡ, ದಯವಿಟ್ಟು ನಮಗೆ ಅನುಗ್ರಹವನ್ನು ಮಾಡಿ ಹೋಗಿಬಿಡ್ತೇವೆ ಅಂತ ಹೇಳಿದರೆ, ಅದು ಎಂಥ ಜ್ಞಾನದ ರುಚಿ ಗೊತ್ತಿದ್ದವನು ಬೇರೆ ಯಾವುದು ಬೇಕಾಗೋದಿಲ್ಲ ಅಂತ ಹೇಳ್ತಾರೆ. ಇದು ಫಸ್ಟ್ ರ್ಯಾಂಕ್ ಬಂದಿರ್ತಾನೆ, ಬಿ ಎ ಎಮ್ ಎಸ್ ಏನೋ ಎಮ್ ಎನ್ ಎಮ್ ಎಸ್ ಫಸ್ಟ್ ರ್ಯಾಂಕ್ ಬಂದಿರ್ತಾನೆ, ಕೆಲಸಕ್ಕೆ ಸರಿ ಇರೋದಿಲ್ಲ, ನಾನು ಇನ್ನೂ ಓದಬೇಕು ಅಂತ ಹೇಳ್ತಾನೆ. ಓದಿನ ರುಚಿ ಗೊತ್ತಾಗಿದೆ ಅವನಿಗೆ, ತಲೆ ಕ್ಲಾಸ್ ಓದಿ ಕೆಲಸ ಹುಡ್ಕೊಂಡು ಓಡಾಡ್ತಿರ್ತಾನೆ ಪಾಪ, ಯಾಕಂದ್ರೆ ಅವನಿಗೆ ಓದೋದು ಬೇಸರ ಅವನಿಗೆ, ಕೆಲಸ ಬೇಕು ಅವನಿಗೆ. ಓದಿನ ರುಚಿ ಕಂಡವನಿಗೆ ಇನ್ನು ಓದ್ತೇನೆ ಓದ್ತೇನೆ ಅಂತ ಒದ್ದಾಡ್ತಿರ್ತಾನೆ. ಇವತ್ತು ಲೌಕಿಕದ ವಿದ್ಯೆ ಎಷ್ಟು ಎಂಜಾಯ್ಮೆಂಟ್ ಕೊಡೋದಾದರೆ, ಅಧ್ಯಾತ್ಮ ವಿದ್ಯಾ ವಿದ್ಯಾನಂ, ಅಧ್ಯಾತ್ಮದ ವಿದ್ಯೆ ರುಚಿ ಕಂಡವನು ಎಂದೂ ಕೂಡ ಬೇರೆ ಕೆಲಸ ಮಾಡಕ್ಕೆ ಹೋಗೋದಿಲ್ಲ, ಅದಕ್ಕಾಗಿ ನಾವು ಏನು ಬೇಡ ಅಂದ್ಬಿಟ್ರಂತೆ. ಒಳ್ಳೆ ಧರ್ಮ ಸಂಕಟದ ಪ್ರಸಂಗ, ಧರ್ಮರಾಜ ಕೊಡ್ತಾ ಇದ್ದಾರೆ ಅವ್ರು ತಗೊಳ್ತಾ ಇಲ್ಲ, ಏನ್ ಮಾಡ್ಬೇಕೀಗ? ವೇದವ್ಯಾಸರ ನಾವು ಇವ್ರು ಹೇಳ್ತಾರೆ, ಧರ್ಮರಾಜ ದಯವಿಟ್ಟು ಕೊಟ್ಟುಬಿಡಿ ವೇದವ್ಯಾಸರೇ ಅಂತ ಇವರು ಹೇಳಿದರೆ, ದಯವಿಟ್ಟು ಕೊಡಬೇಡಿ ವೇದವ್ಯಾಸರೇ ಅಂತ ಅವರು ಹೇಳ್ತಾ ಇದ್ದಾರೆ. ಕೊನೆಗೆ ವೇದವ್ಯಾಸರು ಹೇಳ್ತಾರೆ, ಧರ್ಮರಾಜ ಅವ್ರು ಹೇಳೋದು ಸರಿ, ನೀನು ತಗೋ ವಾಪಸ್ಸು ಅಂತ ಹೇಳ್ತಾರೆ, ಎಲ್ಲ ತಗೊಂಡ್ಬಿಡ ನೀನು ಅಂತ ಹೇಳ್ತಾರೆ. ಸ್ವಾಮಿ ಕೊಟ್ಟಾಯ್ತು ನಾನು ಅಂದ್ರೆ ಅದೆಲ್ಲ ಇಲ್ಲ, ಅವರೆಲ್ಲ ಬ್ರಾಹ್ಮಣರು ಋಷಿಗಳು ಮುನಿಗಳು, ಅವರ ಕೆಲಸ ಶಾಸ್ತ್ರ ಓದಿ ಜ್ಞಾನ ಪ್ರಸಾರ ಮಾಡೋದು, ನೀನು ಕ್ಷತ್ರಿಯ ರಾಜ, ನೀನು ಶಾಸ್ತ್ರ ಹಿಡಿದ ರಾಜ್ಯಭಾರ ಮಾಡೋದು ನಿನ್ನ ಕೆಲಸ, ನಿನ್ನ ಕೆಲಸ ನೀನು ಮಾಡಬೇಕೇ ಹೊರತು ಅವ್ರ ಕೆಲಸ ಅವ್ರು ಮಾಡಬೇಕು. ಅವರಿಗೆ ರಾಜ್ಯಭಾರ ರಾಜ್ಯ ಎಲ್ಲ ಓದ್ತಾರೆ, ಅವರೇನು ಮಾಡ್ತಾರೆ ಈ ಮಧ್ಯೆ, ನೀನೇ ಆಡಬೇಕು ರಾಜ್ಯ, ಎಲ್ಲ ವಾಪಸ್ ತಗೋ ಅಂತ ಹೇಳಿದ್ರೆ ಧರ್ಮರಾಜ ಹೇಳ್ತಾರೆ, ಇಲ್ಲ ಸ್ವಾಮಿ ತಗೊಳ್ಳೋದಿಲ್ಲ ನಾನು ಅಂತ ಹೇಳ್ತಾನೆ. ಯಾತಕ್ಕೆ? ನಾನು ಕೊಟ್ಬಿಟ್ಟು ಆಯ್ತಾ ಇಲ್ಲ ವಾಪಸ್ ತಗೊಂಡ್ ಏನಾಗುತ್ತದ? ದತ್ತಾಪಹರಣ ದೋಷ ಬರುತ್ತೆ. ಕೊಟ್ಟಿದ್ದು ವಾಪಸ್ ತಗೊಂಡ್ರೆ ದತ್ತಾಪಹರಣ ದೋಷ, ಆ ದೋಷಕ್ಕೆ ಪ್ರಾಯಶ್ಚಿತ್ತನೇ ಇಲ್ಲ ಅಂತ ದೋಷ ಬರುತ್ತದೆ. ಭಾಗವತ ಪುರಾಣದಲ್ಲಿ ಮೃಗರಾಜ ಅಂತ ಒಂದು ಕಥೆ ಬರ್ತದೆ, ಕೇಳಿದವರಿಗೆ ಗೊತ್ತಾಗುತ್ತೆ. ಕಥೆ ಬೇಡ, ಈಗ ಈ ಕಥೆನೇ ಸಿಕ್ಕಾಪಟ್ಟೆ ಇರೋದ್ರಿಂದ ಆ ಕಥೆ ಬೇಡ. ಆದರೆ ದತ್ತಾಪಹರಣ ಅಂಬುದು ಮಹಾದೋಷ. ಅದು ಇವತ್ತು ಶಾಸನಗಳು ಬರೆದಿರ್ತಾರೆ, ರಾಜ ಮಹಾರಾಜರುಗಳೆಲ್ಲ ಶಾಸನ ಬರೆದಿರ್ತಾರೆ, ಇಂಥ ಯತಿಗಳಿಗೆ ಇಂಥ ವಿದ್ವಾಂಸರಿಗೆ ದಾನ ಮಾಡಿದ್ದೇನೆ ಅಂತ ಬರೆದು ಕೊನೆಗೊಂದು ನೋಟ್ ಬರೆದಿರ್ತಾರೆ. ಏನು ಅಂದ್ರೆ, ಇದನ್ನ ಮುಂದೆ ನನ್ನವರು ನನ್ನ ವಂಶದವರು ಯಾರು ವಾಪಸ್ ತಗೊಂಡು ಬಿಟ್ರೆ ಅವ್ರು ವಿಷ್ಠಾಯಾಮ್ ಜಾಯತೆ ಕೃಮಿಹಿ, ಶಿಕ್ಷೆ ಅವರಿಗೆ, ಅವ್ರ ಮಲಗಳಲ್ಲಿ ಕ್ರಿಮಿಗಳಾಗಿ ಹುಟ್ಟುತ್ತಾರೆ ಅಂತ ಹೇಳಿದ್ದಾರೆ. ಯಾರು ದತ್ತ ವಸ್ತುವನ್ನು ದಾನ ಮಾಡ್ತಾರೆ, ಅದ ದಾನ ಮಾಡಿದ ವಸ್ತುವನ್ನು ವಾಪಸ್ ತಗೊಳ್ತಾನೆ, ದತ್ತಾಪರಣವನ್ನು ಮಾಡ್ತಾನೆ, ಅವನಿಗೆ ಇಲ್ಲೂ ಸಂಕಟ, ರೌರವಾದಿ ಘೋರ ನರಕಗಳಾಗ್ತವೆ ಅಂತ ಶಾಸ್ತ್ರ ಇದೆ. ಆದ್ದರಿಂದ ನಾನು ತಗೊಳ್ಳೋದಿಲ್ಲ ಅಂತ ಹೇಳ್ಬಿಡ್ತಾನೆ ಧರ್ಮರಾಜ. ಒಟ್ಟು ಇಕ್ಕಟ್ಟಿನ ಪ್ರಸಂಗ, ಎಲ್ಲ ದೊಡ್ಡ ಕಾನ್ಫ್ಲಿಕ್ಟ್ ಇದು. ಒಂದು ಸಕಲ ವೇದ ವಿರೋಧ ಪರಿಹಾರ ಮಾಡೋ ವೇದವ್ಯಾಸ ದೇವರಿಗೆ ಬ್ರಹ್ಮಸೂತ್ರ ಬರೆದವರಿಗೆ ಯಾವ ಲೆಕ್ಕ ಇದು? ಅವ್ರು ಹೇಳಿದ್ರಂತೆ ಧರ್ಮರಾಜ, ಆ ಬ್ರಾಹ್ಮಣರಿಗೆ ಸ್ವಲ್ಪ ಏನು ಬೇಕೋ ಅಷ್ಟು ತಗೊಂಡು ಹೋಗಿಬಿಡ್ತಾರೆ, ರಾಜ್ಯ ನಿನಗೆ ವಾಪಸ್ ಕೊಡ್ತಾರೆ, ರಾಜ್ಯ ಆಳ್ಬೇಕು, ದತ್ತಾಪಣದ ಕೇಸ್ ಅಲ್ಲ ಅಂದ್ಬಿಟ್ರಂತೆ. ಇದು ದತ್ತಾಪಣದ ಕೇಸ್ ಅಲ್ಲ ಇದು. ಇದೇನು ಅಂದ್ರೆ, ಪ್ರಸಾದ ರೂಪವಾಗಿ ಕೊಡ್ತಾ ಇದ್ದಾರೆ ಹೊರತು ವಾಪಸ್ ಕೊಡ್ತಾ ಇಲ್ಲ, ಸ್ವೀಕಾರ ಮಾಡುವಂದ್ರೆ. ಧರ್ಮರಾಜ ಒಪ್ಪಿಕೊಳ್ಳೇಬೇಕಾಯ್ತು. ಇವತ್ತಿಗೂ ಫಾಲೋ ಮಾಡ್ತಿರೋದು ಅದನ್ನೇನೆ. ನನಗೆ ಸ್ವಾಮಿಗಳು ಬಂದಿರ್ತಾರೆ, ಕರೆಸಿದರೆ ಪಾಪ ಜನ ಅಭ್ಯಾಸನ ಇರೋದಿಲ್ಲ, ಅಕಸ್ಮಾತ್ ಕರೆಸಿದ್ರೆ ಬಂದಿರ್ತಾರೆ, ದೊಡ್ಡ ಹಣ್ಣಿನ ಬೂಟಿ ಎಲ್ಲ ತಗೊಂಡು ಮುಂದೆ ಇಟ್ಟುಬಿಟ್ಟು ಕಾಣಿಕೆ ಇಟ್ಟು ಪಾದಪೂಜೆ ಮಾಡಿ ಕಾಣಿಕೆ ಇಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ ಸ್ವಾಮಿಗಳು, ಆ ದುಡ್ಡು ಶಿಷ್ಯ ಎತ್ತಿರ್ತಾನೆ ಒಳಗಡೆಗೆ, ಇದನ್ನು ಪ್ರಸಾದ ಎಲ್ಲರಿಗೂ ಕೊಡ್ತಾ ಹೋಗ್ತಾರೆ ಮನೆಯವರಿಗೆಲ್ಲ ಕೂಡ. ಅವ್ರು ದತ್ತಾಪರಣ ಬರುತ್ತೆ ಸ್ವಾಮಿ ಅಂತ ಯಾರು ಬಿಡ್ತಾರೇನು? ಎಲ್ಲ ಇಸ್ಕೊಂಡ್ಬಿಡ್ತಾರೆ, ಕ್ಯೂ ಬಿದ್ದಿಸ್ಕೊಂಡ್ಬಿಡ್ತಾರೆ, ನಮಗೆ ಇಸ್ಕೊಂಡ್ಬಿಡ್ತಾರೆ. ಆ ಹಣ್ಣು ತಮ್ಮನೆಯಿಂದ ತಂದ್ಕೊಡೋದಿಲ್ಲ, ಇವನು ಕೊಟ್ಟ ಹಣ್ಣನ್ನೇ ವಾಪಸ್ ಕೊಡೋದು, ಇವನಿಟ್ಟ ಹಣ್ಣನ್ನೇ ಕೊಡ್ತಾರೆ, ದತ್ತಾಪರಣ ಅಂತ ಕರೆಯೋದಿಲ್ಲ. ಈ ಪದ್ಧತಿ ಎಲ್ಲಿಂದ ಬಂತು ಅಂದ್ರೆ, ವೇದವ್ಯಾಸರು ಅವತ್ತು ಹಾಕೊಟ್ಟ ಪದ್ಧತಿ ಇದು. ಈ ಹಿಂದೆ ವಾಪಸ್ ಕೊಡ್ತಾ ಇಲ್ಲ, ಅವರು ಅನುಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ಅವನು ತಾರ ಮನೆ ಯಜಮಾನ ಇತ್ತಿರೋದು ಇಷ್ಟ ಹಣ್ಣು, ಅವ್ರಿಗೆ ಒಂದು ಹಣ್ಣು ಸಿಗ್ತದೆ, ಎಷ್ಟೊತ್ತು ಕೊಳದ ಹಣ್ಣು ಸಿಗ್ತದೆ, ಕೆಲವು ಸಲ ಒಳ್ಳೇದು ಸಿಗೋದು ಎಲ್ಲರೂ ಒಳ್ಳೇದು ತಗೊಂಡ್ಬಿಟ್ಟಿರ್ತಾರೆ ಬೇರೆಯವರು, ಯಾವುದೋ ಸಿಗುತ್ತೆ, ಅದು ಎರಡು ಕೈಯಿಂದ ಇಸ್ಕೊತಾನೆ ಮತ್ತೆ ಪಾಪ ಅವನು, ಇನ್ನೊಬ್ಬರಿಗೆ ಕೊಡೋದಿಲ್ಲ, ನನಗೆ ಪ್ರಸಾದ ಅಂತ ಹೇಳುತ್ತಾನೆ. ಯಾತಕ್ಕೆ ದತ್ತಾಪರಣ ಅಲ್ಲದು ಪ್ರಸಾದ ಅದು. ನಾವೀಗ ವೇದವ್ಯಾಸದೇವರು ಹೇಳುತ್ತಾರೆ, ಪ್ರಸಾದ ರೂಪವಾಗಿ ರಾಜ್ಯವನ್ನು ವಾಪಸ್ ಕೊಡ್ತಿದ್ದೇವೆ, ರಾಜ್ಯವನ್ನು ನೀವು ಆಳಬೇಕು, ದತ್ತಾಪರಣದ ಪ್ರಸಕ್ತಿ ಇಲ್ಲ, ನಮ್ಮ ಅನುಗ್ರಹ ಅಷ್ಟೇ ಅಂತ ಹೇಳಿದಾಗ ಧರ್ಮರಾಜ ಬೇರೆ ಮಾತಾಡಾಗಿಲ್ಲ, ಮತ್ತೆಲ್ಲ ಪ್ರಸಾದವಾಗಿ ಇಸ್ಕೊಂಡಂತೆ. ಕೆಲವು ಸ್ವಲ್ಪ ದುಡ್ಡು ಕೊಡೋದಿತ್ತಲ್ಲ, ಎಲ್ಲ ವೃತ್ತಿಗಳೆಲ್ಲ ಕೊಟ್ಟರಂತೆ ವೇದವ್ಯಾಸದೇವರು. ಕೊಟ್ಟು ಕೊಟ್ಟು ವೇದವ್ಯಾಸರು ಏನ್ ಮಾಡಿದ್ರಂತೆ, ಕೊನೆಗೆ ತಮ್ಮ ಭಾಗ ತಿಟ್ಕೊಂಡಿರಂತೆ. ಕೊನೆಗೆ ನಾವು ಅವರು ಬರ್ಬೇಕಲ್ಲ, ಎಲ್ಲ ಕೃಷಿ ಮಾಡಿಸಿದಾರಲ್ಲ, ಅವ್ರ ರೈಟ್ ಇದೆಲ್ಲ ತಗೊಳ್ಳೋದಕ್ಕೆ, ತಮ್ಮ ಭಾಗ ತೆಗೆದಿಟ್ಕೊಂಡ್ಬಿಟ್ರಂತೆ. ಮತ್ತು ವೇದವ್ಯಾಸರು ಹೊಡ್ಕೊಂಡ್ರು ಸ್ವಲ್ಪ ಮೆಲ್ಲಗೆ ಅಂತ ನಮಗನ್ಸುತ್ತೆ. ನಮ್ಮ ಕೆಲವರು ತಂಬಾಗ ಬಂದು ತೆಗೆದಿಟ್ಕೊಂಡೆ ಕೆಲವರು ಕೊಡೋದು ಉಂಟು, ಹಾಗೆ ಮಾಡಿಲ್ಲ, ತಂಬಾಗ ಅದ ತಗೊಂಡ್ರಂತೆ. ಏನ್ ಮಾಡ್ತಾರೆ ಅಂತ ಎಲ್ಲರೂ ನೋಡಿದ್ರೆ, ಅಂತ ಕೆಲಸ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಮ್ಮ ಕುಂತಿ ಬಾ ಅಂತ ಕರೆದರಂತೆ. ತಮ್ಮ ಭಾಗ ಪೂರ್ತಿ ಕುಂತಿ ಕೊಟ್ರಂತೆ, ಮನೆಯ ಸೊಸೆ ಆಕೆ, ಪಾಂಡರಾಜ ವೇದವ್ಯಾಸರ ಮಗ, ಪಾಂಡರಾಜನ ಹೆಂಡತಿ ಕುಂತಿ, ಆಕೆ ಕೊಟ್ರಂತೆ. ಆಕೆ ವಿಧವೆ, ಗಮನಿಸಬೇಕು ನಾವು, ಆಕೆ ವಿಧವೆ, ಆದರೆ ಮನೆಯ ಸೊಸೆ. ಮಕ್ಕಳು ಬೇರೆ ಇದ್ದಾರೆ, ಭೀಮಾದಿ ಮಕ್ಕಳಿದ್ದಾರೆ, ಆದರೂ ಮಾವನಾದವನು ತನ್ನ ಸೊಸೆಯನ್ನು ಹೇಗೆ ನೋಡ್ಕೋಬೇಕು ಅಂತ ವೇದವ್ಯಾಸರು ತೋರಿಸಿಕೊಡುತ್ತಾರೆ. ಇವತ್ತು ಸೀಮೆಣ್ಣೆಗೆ ಸುಡೋ ಮಾವಂದರಿದ್ದಾರೆ, ಸೀಮೆಣ್ಣೆ ಹಾಕಿಬಿಟ್ಟು ಸುಟ್ಟು ಹಾಕಿಬಿಡ್ತಾರೆ ಅಂತ ಮಾವಂದರಿ ಕಥೆ ಕೇಳಿಬಿಟ್ರೆ. ಅದಕ್ಕೆ ಶುಚರ ದೈಹಿಕ ವರಂ ಕ್ಷತ್ರಿಯ ತ್ರಯೋ ಯಥ ಎಂದು ಹೇಳಿದ್ದಾರೆ. ಮಾವ ಸೊಸೆಯನ್ನು ಹೇಗೆ ನೋಡಬೇಕು, ಕುಂತಿಗೆ ಏನೂ ಕಡಿಮೆ ಇಲ್ಲ, ಯಾತಕ್ಕೆ ವೇದವ್ಯಾಸರು ಕೊಟ್ಟರು ಅಂದರೆ, ಮನೆಯಲ್ಲಿ ಎಲ್ಲ ಇದ್ದು ಮಾತ್ರಕ್ಕೇನೆ ಹೆಂಗಸರಿಗೆ ತಮ್ಮದೇ ಆದ ಆಸೆ ಆಕಾಂಕ್ಷೆ ಇರ್ತದೆ, ತಾವೇನೋ ದಾನ ಮಾಡಬೇಕು ಅಂದ್ಕೊಂಡಿರ್ತಾರೆ, ಮಕ್ಕಳನ್ನ ಕೇಳಲು ಭಾರಿ ಸಂಕೋಚ ಅವರಿಗೆ, ತಮ್ಮದಾಗ ಏನೋ ಇರಬೇಕು, ಎಲ್ಲಿಂದ ತರಬೇಕು ಅವ್ರ ಅದನ್ನ. ಈ ರೀತಿ ದೊಡ್ಡವರು ಕೊಟ್ಟಾಗ ಯೋಚನೆ ಇಲ್ಲ ಅವರಿಗೆ, ಮಕ್ಕಳು ಅಂದ್ರೆ ಮಕ್ಕಳನ್ನ ಕೇಳಿ ತಗೊಳ್ಳೋದು ಒಂದು ಸಂಕೋಚ. ಪಾಂಡವರು ಕೇಳಿದ್ರೆ ಕೊಡೋ ಮಕ್ಕಳಲ್ಲ ಅವರು, ಹಾಗೆ ಕೊಡೋರೇನೆ. ಇಷ್ಟಾದ್ರೂ ಕೂಡ ದೊಡ್ಡವರಿಂದ ತಮಗೆ ಬಂದ್ರೆ ಏನು ಸಮಾಧಾನ ಇರ್ತದೆ ಮನೆಯವರಿಗೆ, ಬೇರೆ ರೀತಿ ಬಂದ್ರೆ ಇರೋದಿಲ್ಲ. ಇದು ನಮಗೆ ಅರ್ಥವಾಗಿ ಬಿಟ್ರೆ ವೇದವ್ಯಾಸರು ಮಾಡಿದ ಕರುಣೆ ಲೋಕೋತ್ತರವಾದ ಕರುಣೆ. ಕುಂತಿ ಎಷ್ಟು ಭಾಗ್ಯವಂತು, ವೇದವ್ಯಾಸರಿಂದ ಇಂಥ ಅನುಗ್ರಹ ಹೊಂದಬೇಕಾದ್ರೆ ಬೇರೆ ಇನ್ನೇನು ಕಾರಣ ಇಲ್ಲ. ಭೀಮನಂತ ಮಗನನ್ನ ಪಡೆದ ಪುಣ್ಯ ಅಂತ ಒಂದು ಅನುಗ್ರಹಕ್ಕೆ ಪಾತ್ರನಾಗಿ ಮಾಡ್ತಾ ಇದೆ. ಬಹಳ ವೈಭವದಿಂದ ಯಜ್ಞ ಮುಕ್ತಾಯವಾಯಿತು. ದೇವದೇವತೆಗಳೆಲ್ಲ ಹೇಗೆ ರಾಜಸೂಯಾಗದ ಕಾಲಕ್ಕೆ ಅಲ್ಲಿ ಬರದೇ ಇದ್ದ ಋಷಿಮುನಿಗಳೇ ಇರಲಿಲ್ಲವೋ, ದೇವತೆಗಳೇ ಇರಲಿಲ್ಲವೋ, ಇದೂ ರೀತಿ ಅದೇ ಆಗೋಯ್ತು ಪೂರ್ತಿಯಾಗಿ. ಆ ಸಮಯದಲ್ಲಿ ಮುಖ್ಯವಾಗಿ ಏನು ಕಾರ್ಯ ನಡೆಯಿತು ಅಂದ್ರೆ, ಅಲ್ಲಿ ಹೇಳಿದಂತೆ ಆಚಾರ್ಯ ಇಲ್ಲಿ ಹೇಳುತ್ತಾರೆ, ತತ್ರ ಸರ್ವ ಜಗದೇಕ ಸಂಗಮೇ ತತ್ವ ನಿರ್ಣಯ ಕಥಾ ಬಭೂವಿರೇ ಪ್ರಾಶ್ನಿಕೋತ್ರ ಪರಿಪೂರ್ಣ ಚಿದ್ಘನೋ ವ್ಯಾಸಏವ ಭಗವಾನ್ ಬಭೂವಃ. ಚಿತ್ರ ವಿಚಿತ್ರವಾದ ವಾದಸಭೆಗಳು, ವಿದ್ವತ್ ಕಥೆಗಳು, ವಿದ್ವತ್ ಸಭೆಗಳು, ಅದರಲ್ಲಿ ಪ್ರಶ್ನೋತ್ತರಗಳು, ವೇದವ್ಯಾಸರೇ ಪ್ರಾಸ್ತಿಕರಾಗಿ ಕೂತಿದ್ದಾರೆ, ಅಧ್ಯಕ್ಷರು ಜಡ್ಜಾಗಿ ಕೂತಿದ್ದಾರೆ, ಅದರಲ್ಲಿ ಭೀಮಸೆ ನಿರೂಪಣೆ ಮಾಡ್ತಾ ಇದ್ದಾರೆ, ಅನೇಕ ವಿಧದ ಚರ್ಚೆ ನಡೆದುಬಿಟ್ಟು, ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ. ಇವತ್ತು ಯಾವುದೇ ಸಮಾರಂಭ ನಡೆದ್ರೆ ಅಲ್ಲಿ ಪಾಠ ಪ್ರವಚನ ನಡೆದು ಜನಗಳಿಗೆ ಹರಿ ಸರ್ವೋತ್ತಮತ್ವ ವಾಯು ಜೀವೋತ್ತಮತ್ವಾದಿ ಪ್ರಮೇಯಗಳು ಗೊತ್ತಾದರೆ ಅದು ಸಮಾರಂಭ, ಅದು ಇಲ್ಲದೆ ಹೋದರೆ ಸಮಾರಂಭ ಅಲ್ಲ. ಅದು ಉತ್ಸವ ಅಂತ ಕರಿಬೇಕಾದ್ರೆ ಅಲ್ಲಿ ಜ್ಞಾನ ಕಾರ್ಯ ನಡೀಲೇಬೇಕು. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ನಾಮಕರಣ ಮಾಡಿ ನೀವು ಸೀಮಂತ ಇಟ್ಕೊಳ್ಳಿ, ಯಾವುದೇ ಕಾರ್ಯಕ್ರಮ ಇರಲಿ, ಅಲ್ಲಿ ಒಂದು 5-10 ನಿಮಿಷ ಆದರೂ ಜ್ಞಾನ ಕಾರ್ಯ ಮಾಡದೆ ಹೋದರೆ ಅದು ವೈಷ್ಣವರ ಕಾರ್ಯವಾಗೋದಿಲ್ಲ, ಶಾಸ್ತ್ರೀಯವಾದ ಕಾರ್ಯ ಆಗೋದಿಲ್ಲ ಅನ್ನೋದಕ್ಕೆ ನಿದರ್ಶನ ಇದೆ. ಪ್ರತಿಯೊಬ್ಬರು ಅಭ್ಯಾಸ ಮಾಡಬೇಕಾದ್ರೆ ಹೆಚ್ಚೊತ್ತಾದರೆ ಭಾರಿ ಸಂತೋಷ, ಅಕಸ್ಮಾತ್ ಆಗಲಿಲ್ಲ ಹೋದಂದು ಅದು ಆಗಲಿಲ್ಲ ಅಂತ ಆಗಬಾರ್ದು. ಸ್ವಲ್ಪ ಆದರೂ ಮಾಡಿದರೆ ಇವತ್ತು ಹೆಪ್ಪು ಸ್ವಲ್ಪ ಹಾಕಿದ್ರು ಇಡೀ ದೊಡ್ಡ ಹಾಲು ಮೊಸರಾಗೋದಿಲ್ವಾ? ಆ ಟೈಪ್ ಹೆಪ್ಪೇನು ಕೊಡಗಟ್ಟಲೆ ಯಾರು ಹೆಪ್ಪಾಕೋದಿಲ್ಲ. ಆ ಟೈಪ್ ಇಡೀ ಹಾಲು ಮೊಸರಾಗಬೇಕಾದ್ರೆ ಅದು ಹೆಪ್ಪಾಕೋದು ಹೇಗೆ ಮುಖ್ಯನೋ, ನಮ್ಮ ಯಾವುದೇ ಕಾರ್ಯಕ್ರಮ ಸಾರ್ಥಕ ಆಗಬೇಕಾದ್ರೆ ಹರಿಸರ್ವೋತ್ತಮತ್ವಾದಿ ಪ್ರಮೇಯಗಳ ಪರಿಜ್ಞಾನ ಜನಗಳಿಗೆ ಬರೋ ಹಾಗೆ ಕಾರ್ಯಕ್ರಮ ಯೋಜನೆ ಮಾಡಬೇಕು. ಇವತ್ತು ಎಷ್ಟೋ ಜ್ಞಾನಕಾರ್ಯದ ಸಭೆಗಳೇ ದಾರಿ ತಪ್ಪಿ ಹೋಗೋ ಪ್ರಸಂಗ ಇರ್ತದೆ. ಇದನ್ನು ಕೇಳಿದವರಿಗೆ ನಿಜವಾದ ಯಜ್ಞಗಳ ವೈಶಿಷ್ಟ್ಯ ಏನು ಅಂದರೆ ಅಲ್ಲಿ ಜನ ಊಟಕ್ಕೆ ಬರಹಾಗಬಾರದು, ಪಾಠಕ್ಕೆ ಬರಹಾಗಬೇಕು. ಊಟ ಅಂಬೋದು ಹೆಸರಿಗಷ್ಟೇ, ಪ್ರಧಾನವಾಗಿ ಜ್ಞಾನ ಕಾರ್ಯ ನಡೀಬೇಕಲ್ಲಿ. ಇವತ್ತು ಊಟಕ್ಕೆ ಹೋಗ್ತಾ ಇದ್ದು ಪಾಠ ನಿಲ್ಸಾಗಿರಬಾರದು, ಪಾಠಕ್ಕೆ ಹೋಗ್ತಾ ಇದ್ದು ಊಟ ಕಡಿಮೆ ಮಾಡಾಗಿರಬೇಕೇ ಹೊರತು ಎಂದೂ ಕೂಡ ಜ್ಞಾನ ಕಾರ್ಯಕ್ಕೆ ಲೋಪ ಬರಬಾರದು. ಅದನ್ನು ಪ್ರತಿಯೊಂದು ಯಾಗದಲ್ಲೂ ಕೂಡ ಮಹಾಭಾರತ ಪುರಾಣಗಳು ವರ್ಣನೆ ಮಾಡ್ತಾನೆ ಹೋಗ್ತಾ ಇವೆ. ಅಲ್ಲೂ ಅದೇ ನಡೀತು, ಎಲ್ಲ ಮುಗೀತು. ಇನ್ನೇನು ಕೃಷ್ಣನಿಗೆ ಪಾದಪೂಜೆ ಎಲ್ಲ ನಡೆದೋಯ್ತು ವೇದವ್ಯಾಸರಿಗೆ. ಆಗ ವಿಚಿತ್ರವಾದ ಪ್ರಸಂಗ ಒದಗಿತು. ನಾವು ಎಲ್ಲಿ ತಪ್ಪು ತಪ್ಪು ಕೇಳಿರೋ ಪ್ರಸಂಗಲ್ಲಿ ಅದು ಒಂದು ಕೂಡ. ಅಲ್ಲೇನಾಯ್ತಂತೆ, ಇದ್ದಕ್ಕಿದ್ದಾಗ ಮುಂಗುಸಿ ಬರುತ್ತೆ, ಕ್ರೋಧ ನಕುರತಾಂಗತಃ, ಒಂದು ಮುಂಗುಸಿ ಬಂದುಬಿಟ್ಟು ಅಲ್ಲಿ ಯಜ್ಞದ ಅವಭೃತ ಸ್ನಾನ ಮಾಡಿದ ಜಾಗದಲ್ಲಿ ಹೊರಡಾಡಿತಂತೆ. ಹೊರಡಾಡಿಬಿಟ್ಟು ಏನು ಚೇಂಜ್ ಆಗಲಿಲ್ಲ ಅದಕ್ಕೆ, ಆ ಮುಂಗುಸಿ ವಿಚಿತ್ರ ಮುಂಗುಸಿ ಅದು. ಆದರೆ ಒಂದು ಸೈಡ್ ಪೂರ್ತಿ ಬಂಗಾರದ ಪಾರ್ಶ್ವಾಗಿತ್ತಂತೆ, ಇನ್ನೊಂದು ಸೈಡ್ ಹಾಗೆ ಇತ್ತು, ಇನ್ನೊಂದು ಸೈಡ್ ಹೊರಡಾಡಿತು, ಏನಾಗಲೇ ಇಲ್ಲ. ಅದು ಬಾಯಿ ಬಂದ ಬೈತಂತೆ, ಧರ್ಮರಾಜ ನಿನ್ನ ಯಜ್ಞ ಏನು ಪ್ರಯೋಜನ ಇಲ್ಲ ಅಂತ ಹೇಳಿಬಿಡುತ್ತೆ. ನಿನ್ನ ಯಜ್ಞ ಏನು ಪ್ರಯೋಜನ ಇಲ್ಲ, ನಿನ್ನ ಯಜ್ಞ ಕೆಲಸಕ್ಕೆ ಬಾರದ ಯಜ್ಞ ಇದು ಒಂದು. ನಿಜವಾದ ಯಜ್ಞ ಅನ್ನಬೇಕು, ಒಬ್ಬ ಅತಿಥಿ ಇದ್ದ ಕುರುಕ್ಷೇತ್ರದಲ್ಲಿ, ಅವನು ತ್ಯಾಗ ಮಾಡಿದ, ಅವನ ತ್ಯಾಗದ ಮುಂದೆ ನಿನ್ನ ಯಜ್ಞ ಏನೇನು ಪ್ರಯೋಜನ ಇಲ್ಲ ಅಂತ ಬೈದು ಅಲ್ಲಿಂದ ಹೋಗಿಬಿಡುತ್ತಂತೆ. ಧರ್ಮರಾಜ ಏನೇನು ಮಾಡೋದು ಲೆಕ್ಕ ಹಾಕಿ ನೋಡಿ, ಇಷ್ಟೆಲ್ಲ ಕಷ್ಟಪಟ್ಟು ಪಾಪ ಏನೇನೋ ಮಾಡಿ ಪಾಪ ಹೋಗುತ್ತೆ ಅಂತ ಮಾಡಿದರೆ ಈ ರೀತಿ ಬೈದು ಹೋಗಿಬಿಟ್ರೆ ಮತ್ತೆ ಆತ ಬದಲಿಂದ ಶುರು ಮಾಡಬೇಕಾಗತ್ತೆ ಅಷ್ಟೇ. ಆತ ಎಷ್ಟು ಸಂಕಟ ಆಗಿರ್ಬೇಕು ಆ ಪುಣ್ಯಾತ್ಮನಿಗೆ, ಆ ಹೊತ್ತಿನಲ್ಲಿ ಯಾರು ಉತ್ತರ ಕೊಡಬೇಕು ಅದಕ್ಕೆಲ್ಲ ಕೂಡ? ಸಾಕ್ಷಾತ್ ಭಗವಂತ ಅಲ್ಲಿ ಕೂತಿದ್ದಾನೆ, ಕೃಷ್ಣ ಅಲ್ಲಿ ಕೂತಿದ್ದಾನೆ. ತಕ್ಷಣ ಹೇಳ್ತಾನೆ, ಯೋಚನೆ ಮಾಡಬೇಡ ಧರ್ಮರಾಜ, ಇದು ಏನು ಹೆಸರು ಬಂದಿದ್ದು ಮುಂಗುಸಿ, ಇದು ಮುಂಗುಸಿ ಅಲ್ಲ, ಒಬ್ಬ ರಾಕ್ಷಸ ಅಂತ ಕೃಷ್ಣ ಕಥೆ ಹೇಳ್ತಾ ಇದ್ದಾರೆ. ಅದು ಕಥೆ ಹೇಳ್ತಂತೆ, ಫಸ್ಟ್ ಹೋಗೋದಕ್ಕಿಂತ ಮುಂದೆ ಬೈದು ಹೋಗೋದು ಕಥೆ ಹೇಳ್ತಾ ಇದೆ. ನಾನು ಕುರುಕ್ಷೇತ್ರದಲ್ಲಿ ವಾಸ ಮಾಡಿಕೊಂಡಿದ್ದೆ, ವಿಚಿತ್ರ ಪ್ರಸಂಗ ನಡೀತು. ಒಲ್ಲೊಬ್ಬ ಮುನಿ ಇದ್ದ, ಅವನು ಅವನ ಹೆಂಡತಿ ಅವನ ಮಗ ಅವನ ಸೊಸೆ 4 ಜನ ವಾಸ ಮಾಡಿಕೊಂಡಿದ್ರು. ವಿಚಿತ್ರವಾದ ಬರಗಾಲ ಬಿದ್ದಂಥ ಒಂದು ಕಾಲ. ಆ ಮುನಿ ಒಳ್ಳೆ ಧರ್ಮಶೀಲನಾದಂಥ ಮುನಿ, ಶಿಲೋಂಚ ವೃತ್ತಿ ಅಂತ ಒಂದು ವೃತ್ತಿ, ಆ ವೃತ್ತಿಯಲ್ಲಿ ಜೀವನ ಮಾಡ್ತಾ ಇದ್ದಂತೆ. ದ್ರೋಣಾಚಾರ್ಯರು ತಮ್ಮ ಪೂರ್ವ ಜೀವನದಲ್ಲಿ ಬದುಕಿದ್ದ ಹಾಗೇನೆ. ಶಿಲೋಂಚ ವೃತ್ತಿ ಅಂದರೆ ಏನು ಅಂದರೆ, ವಿಜಯಧ್ವಜ ಸ್ವಾಮಿಗಳು ಬರೀತಾರೆ, ಈ ಸುಗ್ಗಿಯ ಕಾಲಕ್ಕೆ ರೈತರುಗಳು ಕಾಳಂದ ಶುದ್ಧಿ ಮಾಡಿಬಿಟ್ಟು ಮನೆಗೆ ಒಯ್ದು ಬಿಡ್ತಾರೆ, ಆ ಮಣ್ಣಲ್ಲಿ ಸ್ವಲ್ಪ ಕಾಳು ಉಳ್ಕೊಂಡಿರುತ್ತೆ, ಆ ಕಾಳನ್ನು ಆರಿಸ್ಕೊಂಡ್ಬರಬೇಕು, ಅದರ ಮೇಲೆ ವರ್ಷ ಪೂರ್ತಿ ಬದುಕಬೇಕು, ಅದು ಶಿಲೋಂಚ ವೃತ್ತಿ ಅಂತ ಕರೀತಾರೆ. ಇವತ್ತು ಆ ವೃತ್ತಿ ಮಾಡಲಿಕ್ಕೆ ಹೋದರೆ ಉಪವಾಸ ಆಗಬೇಕಷ್ಟೇ, ಯಾಕಂದ್ರೆ ಸಿಮೆಂಟನ್ನು ಮಾಡಿಬಿಟ್ಟಿರ್ತಾರೆ, RCC ಆಗಿಬಿಟ್ಟಿರ್ತಾರೆ, ಒಂದು ಕಾಳು ಇರೋದಿಲ್ಲ ಅದರೊಳಗೆ. ಅಲ್ಲಿ ಮಣ್ಣಿನಲ್ಲಿ ಮಾಡ್ತಾ ಇದ್ರು ಅವರು. ಆ ಮಾಡೋ ಉದ್ದೇಶ ಎಲ್ಲ ಮನೆಗೆ ಹೋಗ್ಬೇಕು, ಉಳಿದು ಇಂಥವ್ರಿಗೆ ತಲುಪಲಿ ಅಂತ ಮಾಡ್ತಾ ಇದ್ರು ಪಾಪ ಅವರು. ಅದನ್ನು ಆರಿಸ್ಕೊಂಡು ಹೋಗ್ಬೇಕು, ಆಮೇಲೆ ಅದೇ ಅವರ ಜೀವನದ ಆಸ್ತಿ ಅದು. ಅದರಲ್ಲಿ ಎಷ್ಟು ಸಿಕ್ಕರು ಅಷ್ಟೇನೆ, ಕೆಲವು ವರ್ಷ ಪೂರ್ತಿ ಆದ ಸಿಕ್ಕರು ಸಿಗ್ಬೋದು, ತಿಂಗಳಿಗಾದ ಸಿಕ್ಕರು ಸಿಗ್ಬೋದು, ಕೆಲವು ಸಲ ಬರಗಾಲದಲ್ಲಿ ಸಿಗೋದೇ ಇರಲ್ಲ. ಇನ್ಯಾರ ಮುಂದೆ ಕೈ ಚಾಚಾಗಿಲ್ಲ, ಏನು ಮಾಡಾಗಿಲ್ಲ, ಅದರಲ್ಲೇ ಬದುಕಬೇಕು. ಆ ರೀತಿ ದ್ರೋಣಾಚಾರ್ಯರು ಸುಮಾರು 700 ವರ್ಷ ಬದುಕಿದ್ರು ಪಾಪ. ಈ ಗಂಡ ಹೆಂಡತಿ ಮಗ ಸೊಸೆ 4 ಜನ ಎಷ್ಟೋ ದಿವಸ ಆಗಿ ಬದುಕಿದ್ರು, ಬರಗಾಲ ಬಂತಲ್ಲ ಭಾರಿ ಕಷ್ಟ ಆಗೋಯ್ತು. ಕೆಲವು ದಿವಸ ಎಷ್ಟೋ ದಿವಸ ಏನು ಸಿಗಲೇ ಇಲ್ಲ ಪಾಪ ಅವರು, ಏನೇನೂ ಸಿಗಲಿಲ್ಲ. ಒಂದು ದಿವಸ ಸ್ವಲ್ಪ ಸಿಕ್ತು, ಸ್ವಲ್ಪ ಸಿಕ್ಕು, ಒಂದು ಗಂಜಿ ಮಾಡಿಕೊಂಡ್ರಂತ ಅದರೊಳಗೆ ಸ್ವಲ್ಪ ಯಾವುದೋ ಒಂದಿಷ್ಟು ರವೆ ಸಿಕ್ತು, ಗಂಜಿ ಮಾಡಿಕೊಂಡ್ರು. ಆ ಗಂಜಿ ಎಷ್ಟಾಯಿತು ಅಂದರೆ ಸತ್ವಪ್ರಸ್ಥ ಅಂತ ಕರೀತಾರೆ, ಒಬ್ರಿಗೆ ಊಟ ಆಗೋಷ್ಟು ಮಾತ್ರ. ಇರೋದು 4 ಜನ, ಒಬ್ರಿಗೆ ಆಗಷ್ಟು ಅಡಿಗೆ ತಯಾರು ಮಾಡ್ಕೊಂಡಿರ್ತಾರ. ಅದರಲ್ಲೇ ನೈವೇದ್ಯ ಎಲ್ಲ ಆಗ್ಬೇಕಲ್ಲ ನಿಮ್ಮದ್ದೆ. ಈ ದೇವ್ರ ಬೇರೆ ಕೇಳು, ದೇವ್ರಿಗೆ ನಿನ್ಕೊಂಡು ಈ ಪಾಲು ಅಂತೇಳಿ ಬಿಡಲಿಲ್ಲ ಅವರು. ವೈಷ್ಣೇವಕ್ಕೆ ಎಷ್ಟು ಹೋಗಿ ಬರೀ ಎರಡಕ್ಕೆ ಎಷ್ಟು ಹೋಗಿ ನಮಗೇನು ಉಳಿಯುತ್ತೆ ಅಂತಾರಲ್ಲ, ಆ ರೀತಿ ಎಲ್ಲ ಮಾಡಿದ್ರು. ಅದರಲ್ಲೇ ವೈಷ್ಣೇವ ಆಯಿತು, ದೇವ್ರ ನೈವೇದ್ಯ ವೈಷ್ಣೇವ ಎಲ್ಲ ಮುಗೀತು. ಇನ್ನೇನು ಬಡಿಸ್ಕೊಂಡು 4 ಜನ ಹಂಚ್ಕೊಂಡ್ರು ಪಾಪ, ಇರೋದು ಇಷ್ಟಿಷ್ಟೇ ಬರೋದು ಅವರಿಗೆ, ಹಂಚ್ಕೊಂಡು ತಿನ್ಬೇಕು ಅಂತ ಕೂತಿದ್ದರೆ ಅತಿಥಿ ಬಂದ ಅಲ್ಲಿಗೆ. ಸರಿಯಾಗಿ ಅತಿಥಿ ಪೂಜೆ ಎಂಬುದು ನಮ್ಮ ಕರ್ತವ್ಯ, ಆಪ್ಷನ್ ಅಲ್ಲ ಮತ್ತೆ, ಅದು ಇದ್ರೆ ಕೊಡಿ ಅಲ್ಲ, ಇದ್ದಿದ್ರಲ್ಲೇ ಕೊಡಿ ಅಂತ ಹೇಳಿದ್ದಾರೆ. ಇದ್ರೆ ಅತಿಥಿಗೆ ಕೊಡಿ, ಇದ್ರೆ ದಾನ ಮಾಡಿ ಎಂಬುದು ಶಾಸ್ತ್ರದ ಆದೇಶ ಅಲ್ಲ. ಇದ್ದಿದ್ರಲ್ಲೇ ದಾನ ಮಾಡಿ, ಇದ್ದಿದ್ರಲ್ಲೇ ಕೊಡಿ, ಇದ್ದಿದ್ರಲ್ಲೇ ಉಪಕಾರ ಮಾಡಿನೇ ಹೊರತು ನಿಮಗೆ ಲಕ್ಷ ಇದ್ರೆ ಇಷ್ಟು ಕೊಡಿ ಅಂತಲ್ಲ, ಪೈಸೆ ಇದ್ರೆ ಅದರಲ್ಲೇ ಒಂದಿಷ್ಟು ಕೊಡಿ ಅಂತ ಹೇಳ್ತಾರೆ. ಇದು ನಿಯಮ. ಆದ್ದರಿಂದ ಅವ್ರ ಅತಿಥಿ ಪೂಜೆ ಬಂದು ಅಮ್ಮ ಅಂತ ಹೇಳಿದ ತಕ್ಷಣ ಇವ್ರು ಬೈಕೊಳ್ಳಿಲ್ಲ, ಒಳ್ಳೆ ಗ್ರಾಚಾರ ಬಂತಲ್ಲ, ಇದ್ರ ಸಿಮೆ ಸಿಮನೆ ಬರಬೇಕಾ, ಬರ ವಕ್ರಿಸಬೇಕಾ ಅಂತ ತಿಳ್ಕೊಳ್ಳಿಲ್ಲ ಅವರು. ಪಾಪ ಭಕ್ತಿಯಿಂದ ಕರೆದ, ಪಾಪ ಬನ್ನಿ ಸ್ವಾಮಿ ಅಂತ ಕರೆದ, ಕೂಡಿಸಿದ, ನನ್ನ ಹಸಿವೆ ಆಗಿದೆ ಏನಾದ್ರು ಕೊಡಿ ಅಂತ ಕೇಳಿದ. ಪಾಪ ತಕ್ಷಣ ಆ ಬ್ರಾಹ್ಮಣ ತನ್ನ ಪಾಲು ಕೊಟ್ಟೇ ಬಿಟ್ಟದ್ದು, ಮನೆ ಯಜಮಾನ ಅವನ್ ತಾನೆ ಮಾಡಬೇಕಾದ ಅತಿಥಿ ದೇವ ಅವಂದೇ ಪೂಜೆ, ಪಾಪ ತಕ್ಷಣ ಕೊಟ್ಬಿಟ್ಟು ತನ್ನ ಪಾಲು ತೆಕ್ಕೊಟ್ಬಿಟ್ಟನಂತೆ. ಅತಿ ತಿಂದು ಬಿಡ್ತಾನೆ, ನಂಗೇನು ಸಾಕಾಗಲಿಲ್ಲ ಅಂತ ಹೇಳ್ತಾನೆ, ಸಾಕಾಗಲಿಲ್ಲ ನಂಗೆ ಇನ್ನೂ ಸ್ವಲ್ಪ ಬೇಕು ಅಂತ ಕೇಳುತ್ತಾನೆ. ತಕ್ಷಣ ಆತನ ಹೆಂಡತಿ ತಕ್ಷಣ ತನ್ನ ಪಾಲು ಮುಂದೆ ಇಟ್ಲಂತೆ, ಇದನ್ನ ಉಳಿದ್ರು ಭಕ್ತ ತನ್ನ ಪಾಲು ತಿನ್ಬಿಡಬೇಕು, ನನ್ನ ಪಾಲು ಬಂದರೆ ಕಷ್ಟ ಅಂತ ಹೇಳಿ. ಹಾಗೆ ಮತ್ತೆ ಅವ್ರು ಯಾರು ತಿನ್ನಲೇ ಇಲ್ಲ, ಪಾಪ ಪ್ರಸಂಗ ಬಂದರೆ ಹಾಗೆ ಇಟ್ಕೊಂಡ್ರು. ಹೆಂಡತಿ ತನ್ನ ಪಾಲು ಕೊಟ್ಟುಬಿಟ್ಲು, ತಿಂದ ಸಾಕಾಗಲಿಲ್ಲ ಅಂತ ಹೇಳಿದ. ತಕ್ಷಣ ಮಗ ತನ್ನ ಪಾಲು ಕೊಟ್ಟ ಇಮಿಡಿಯೇಟ್ ಆಗಿ. ನನ್ನ ಅಪ್ಪನ ಜವಾಬ್ದಾರಿ ಆಸ್ತಿ ಮಾತ್ರ ತಗೊಳ್ಳೋಕೆ ಭಾಗ್ಯಗಳಲ್ಲ, ಅವರ ಕಷ್ಟದಲ್ಲೂ ಭಾಗ್ಯಗಳಾಗಬೇಕು ಅಂತ ತನ್ನ ಪಾಲು ಕೊಟ್ಟನಂತೆ. ತಕ್ಷ ತಿನ್ಬಿಡ್ತಾ ಇನ್ನೂ ಸಾಕಾಗಲಿಲ್ಲ ಅಂತ ಹೇಳ್ತಾನೆ. ತಕ್ಷ ಸೊಸೆ ತನ್ನ ಪಾಲು ಇಟ್ಲಂತೆ ಬಂತು. ಎಂತ ಆದರ್ಶ ಸಂಸಾರ ಅದು. ಇವತ್ತು ನಾಲ್ಕು ಜನ ಒಟ್ಟಿಗೆ ಇದ್ದಿರ್ತಾರೆ ಸಂಸಾರ ಆಗಲಿ, ಫಸ್ಟ್ ಇರೋದೇ ಇಲ್ಲ ಅವರು, ಇದ್ದೇ ಕೊಡೋದಿಲ್ಲ ಎಂಬ ವಿಚಾರ ಮುಂದಿಂದು. ನಾಲ್ಕು ಜನ ಒಟ್ಟಿಗೆ ಇರೋದೇ ಭಾರಿ ಅಸಂಭವ. ತಕ್ಷಣ ಕೊಟ್ಲಂತೆ, ಎಲ್ಲ ತಿಂದು ಈ ಸರಿ ಹೋಯ್ತು ಅಂತ ಹೇಳಿದಂತೆ. ಎಲ್ಲ ಕತೆ ಮುಗೀತಲ್ಲ, ಈ ಸರಿ ಹೋಯ್ತು, ಹೊಟ್ಟೆ ತುಂಬಿತು ಅಂತ ಹೇಳಿದ ತಕ್ಷಣ ಅವ್ರು ಭಾರಿ ಖುಷಿ ಆಯ್ತು ಅವ್ರಿಗೆ. ಪಾಪ ಆ ಸುಮ್ಮನೆ ಆ ಬ್ರಾಹ್ಮಣರಿಗೆ ಇದು ಕೊಟ್ಟಿದ್ದಿಲ್ಲ, ಮೊದಲು ಪಾದ ಪೂಜೆ ಮಾಡಿರ್ತಾರೆ ಆತನಿಗೆ, ಪಾದ ತೊಳೆದಿರ್ತಾರೆ. ಇಷ್ಟು ಮಾಡಿದ ತಕ್ಷಣ ವಿಚಿತ್ರ ಪ್ರಸಂಗ ನಡೀತು. ಆ ಅತಿಥಿ ಅವರು ಹರಿಸಿದನೆ ಆತನಿಗೆ ಒಳ್ಳೇದಾಗಲಿ ಅಂತ ಹರಿಸ್ತಾನೆ, ರೂಪ ತೋರಿಸಿದ ನೋಡ್ತಾನೆ ಯಮದೇವರು ಬಂದಿರೋದು, ಯಾರೋ ಅಲ್ಲ, ಯಾರೋ ಅತಿಥಿ ಅಲ್ಲ, ಯಮದೇವರು ಬಂದಿದ್ದಂತ ರೂಪದೊಳಗೆ ನೋಡ್ತಾರೆ. ಪರಮಾಶ್ಚರ್ಯ ಆಗೋಯ್ತು. ನೋಡ್ತಿರ್ಲಿಕ್ಕೆ ಯಮದೇವರು ವಿಮಾನಗಳನ್ನು ತರಿಸಿಬಿಟ್ಟು ಇವನ್ನೆಲ್ಲ ಪ್ಲೇನ್ ಹಚ್ಚಿ ಸ್ವರ್ಗ ಕಳಿಸಿಬಿಟ್ರಂತೆ. ತಕ್ಷಣ ನೋಡ್ತಿರ್ಲಿಕ್ಕೇನೆ ನಮ್ಗೆ ಈಗ ಅನಿಸುತ್ತೆ, ಯಾಕೆ ಕಷ್ಟಪಟ್ಟರು ಬ್ರಾಹ್ಮಣರು ಅಂದ್ರೆ, ಯಾಕೆ ಸ್ವರ್ಗ ಸಿಕ್ತು ನೋಡಿ ಅಂತ ಹೇಳ್ತಾರೆ. ವಾರಾನ್ನ ಹುಡ್ಕೊಂಡು ಏನ್ರಿ ಕಷ್ಟಪಟ್ಟ ಅಂತ ಕೇಳಿದ್ರೆ, ದೊಡ್ಡ ಅಧಿಕಾರಿ ಆಗಿದ್ದಾರೆ, ಓ ಸಾರ್ಥಕ ಅಂತ ಹೇಳ್ತಾರೆ. ವಾರಾನ್ನ ಓದಿದ್ದನ್ನು ಯಾತಕ್ಕೆ ಸಣ್ಣದಾಗತ್ತಾಗ ದೊಡ್ಡ ಕೆಲಸ ಸಿಕ್ಕಿಬಿಟ್ಟಾಗ ವಾರಾನ್ನ ಓದಿದ್ರೆ ಗುಡ್ ಅಂತ ಹೇಳ್ತಾರೆ. ಅದೇ ಭಿಕ್ಷೆ ಬೆಳ್ಳಕ್ಕೆ ನಿಂತರೆ ಈ ಸಂಪತ್ತಿ ವಾರಾನ್ನ ಬೇರೆ ಕೇಳು ಅಂತ ಬೈತಿದ್ರು ಅಷ್ಟೇ. ಸಾಧನೆ ಮಾಡಿದಾಗ ಕ್ಲೇಶ ಫಲೇನ ಹಿ ಪುನರ್ ನವತಾಂಬುಧತ್ತೆ ಅಂತ ಹೇಳಿದ ಹಾಗೆ, ಸಿದ್ಧಿ ಬಂದಾಗ ಎಲ್ಲದಕ್ಕೂ ಅರ್ಥ ಇರ್ತದೆ. ಇವರು ಮಾಡಿದ್ದು ನಮಗೆ ಆದರ್ಶ. ಇಷ್ಟೇ ಕಥೆ ಹೇಳ್ಬಿಟ್ಟಿದ್ರೆ ಬ್ರಾಹ್ಮಣ ಬುದ್ಧಿ ಇಲ್ಲ, ಸುಮ್ಮನೆ ತಿನ್ಕೊಂಡು ಬಿಡೋದು ಬಿಟ್ಟು ಅವನಿಗೆ ಬೇರೆ ಹಾಕಿ ಬಯಸ್ಕೋಬೇಕಾಗಿತ್ತಾ ಅಂತ ಕೇಳ್ತಿದ್ರು. ಫಲ ನೋಡಿದ ತಕ್ಷಣ ಓ ಹಾಗೆ ಮಾಡಿದ್ದು ಸರಿ, ಇದು ಅತಿಥಿ ದೇವೋಭವ ಅನ್ನೋ ಸುಮ್ಮನೆ ಹೇಳಲಿಲ್ಲ. ಅತಿಥಿಗಳ ಆಧಾರವನ್ನು ಮಾಡಿದರೆ ತಿನ್ನೋದು ಯಾವನೋ ಅಲ್ಲ, ಒಳಗೆ ಸಾಕ್ಷಾತ್ ಭಗವಂತ ರಾಜ ರಾಜೇಶ್ವರ ಅನ್ನೋ ರೂಪದಿಂದ ಬಂದಿರ್ತಾನಂತ, ತಿಳ್ಕೊಂಡಿರ್ತಾನಂತ. ಅದಕ್ಕೆ ದೇವರಿಗೆ ಭಾರಿ ವಿಶೇಷ ಮುಟ್ಟಬೇಕು ಅಂತಿದ್ರೆ ಅತಿಥಿಗಳ ಮೂಲಕ ತಗೋತಾನಂತೆ ಪರಮಾತ್ಮ. ಅತಿಥಿಗಳ ಮೂಲಕ, ಬ್ರಾಹ್ಮಣರ ಮೂಲಕ, ಅಗ್ನಿಯ ಮೂಲಕ, ಗೋವುಗಳ ಮೂಲಕ ಪರಮಾತ್ಮನೆ ತಲುಪಿಸಲಿಕ್ಕೆ ಹೈವೇಗಳವೆಲ್ಲ ಕೂಡ ಅದನ್ನು ಮಾಡಿದ್ದರೆ ಫಲ ಏನು ಅಂದರೆ, ಅತ್ಯುತ್ಕಟೈಹಿ ಪುಣ್ಯಪಾಪೈಹಿ ಇಹೈವ ಫಲಮಶ್ನುತೆ. ಭಾರಿ ಪುಣ್ಯ ಮಾಡಿದರೆ ಇಮಿಡಿಯೇಟ್ ಫಲ ಕೊಡುತ್ತಂತೆ, ಭಾರಿ ಪಾಪ ಮಾಡಿದರೆ ಇಮಿಡಿಯೇಟ್ ಫಲ ಕೊಡುತ್ತಂತೆ. ಇವರು ಮಾಡಿದ ಭಾರಿ ಪುಣ್ಯ ಆದ್ದರಿಂದ ಆ ಕ್ಷಣಕ್ಕೆ ಸ್ವರ್ಗ ಹೊರಟೇ ಬಿಟ್ರು. ಇದನ್ನೆಲ್ಲ ಮುಂಗುಸಿ ನೋಡ್ತಾ ಕೂತಿತ್ತಂತೆ, ಇದಿಷ್ಟು ಕಥೆನ. ಅದೇನು ಮಾಡುತ್ತೆ ಆಮೇಲೆ, ತೀರಾ ಕೋಇನ್ಸಿಡೆನ್ಸು ಬಂತು, ಆ ಪಾದಪೂಜೆ ಮಾಡಿದ ಜಾಗ ಇತ್ತಲ್ಲ ಅಲ್ಲಿ ಸುಮ್ಮನೆ ಬರ್ಕೊಂಡ್ತಿ ಕಡೆಗೆ, ಆಮೇಲೆ ಎದ್ದು ನೋಡುತ್ತೆ ಶಾಖ ಅದಕ್ಕೆ, ಅದಿಷ್ಟು ಚೆನ್ನಾಗಿ ಬಿಟ್ಟಿದ್ದಂತೆ ಭಾಗ ಪೂರ್ತಿಯಾಗಿ, ಯಾವ ಭಾಗ ಹೊರಗಿತ್ತೋ ಅದಿಷ್ಟು ಚೆನ್ನಾಗಿ ಬಿಟ್ಟಿದೆ. ಅದಕ್ಕೆ ಆಶ್ಚರ್ಯ ಆಗೋಯ್ತು, ಏನಿದು ಆಶ್ಚರ್ಯ, ಚಿನ್ನ ಆಗೋಯ್ತಲ್ಲ. ಅದಕ್ಕೆ ಬಿಡಲಿಲ್ಲ ಆಸೆ, ಈ ಪಕ್ಕನೂ ಚಿನ್ನ ಮಾಡ್ಕೋಬೇಕು ಅಂತ ಅನಿಸ್ತದೆ. ಅದಕ್ಕೆ ಒಂದು ಪಕ್ಕ ಚಿನ್ನ ಆಯ್ತಲ್ಲ, ಇನ್ನೊಂದು ಪಕ್ಕನೂ ಚಿನ್ನ ಮಾಡ್ಕೋಬೇಕು ಅಂಥೇಳಿ ಒಂದು ತಂದೆ ಒಂದು ಸ್ಟ್ಯಾಂಡರ್ಡ್ ಮಾಡ್ಕೊಳ್ತು. ಏನು ಸ್ಟ್ಯಾಂಡರ್ಡ್ ಅಂತ ಕೇಳಿದರೆ, ಈ ವಿಪ್ರಣ ಪಾದೋದಕದಾಗಿ ನನ್ನ ಒಂದು ಪುಣ್ಯ ಒಂದು ಭಾಗ ಚಿನ್ನ ಆಗಿಬಿಟ್ಟಿದೆ, ಇದು ಪವಿತ್ರವಾದ ತೀರ್ಥ ಇದು, ಆದ್ದರಿಂದ ತೀರ್ಥದಲ್ಲಿ ಮುಳುಗಿದರೆ ಇನ್ನೊಂದು ಪಾದನೂ ಚಿನ್ನ ಆಗುತ್ತೆ ಅಂದ್ಕೊಂಡು ಹೊರಡಿತು. ಎಲ್ಲ ತೀರ್ಥಯಾತ್ರೆ ಶುರು ಮಾಡಿತು, ಒಂದು ಎಲ್ ಟಿ ಸಿ ತಗೊಂಡು ಓಡಿ ಎಲ್ಲ ಕಡೆ ಓಡಾಡಿಬಿಡ್ತು. ಪಾಪ ಆಲ್ ಓವರ್ ಇಂಡಿಯಾ, ಗಂಗಾ ತೇಮಾ ಎಲ್ಲ ಮುಗಿದೋಯ್ತು, ಎಲ್ಲೂ ಚಿನ್ನ ಆಗಲೇ ಇಲ್ಲ. ಅದು ಕೊನೆಗೆ ಎಲ್ಲೂ ಚಿನ್ನ ಆಗಲಿಲ್ಲ. ಕೊನೆ ಎಲ್ಲ ಯಜ್ಞಗಳಿಗೂ ಟೂರ್ ಹಿಡಿತು, ಯಜ್ಞ ಮಾಡಲು ಹೋಗೋದು ಹೊರಳೋದು ಎಲ್ಲೂ ಆಗಲಿಲ್ಲ. ಅದು ಹೇಳಿತಂತೆ ಧರ್ಮರಾಜ, ನಿನ್ನ ಯಜ್ಞ ಭಾರಿ ಶ್ರೇಷ್ಠ ಅಂತ ಹೊಗಳೋದನ್ನು ಕೇಳಿದೆ, ಇಲ್ಲಿ ಬಂದೆ ಹೊರಡಿದೆ, ಏನು ಉಪಯೋಗ ಇಲ್ಲ, ಇದು ಚಿನ್ನ ಆಗಲಿಲ್ಲ. ಆ ಬ್ರಾಹ್ಮಣ ಮಾಡಿದಂಥ ಸತ್ವಪ್ರಸ್ಥದ ದಾನಕ್ಕೆ ಇದು ಸಮ ಅಲ್ಲ ಅಂತ ಬೈದು ಹೋಗಿಬಿಡುತ್ತಂತ ಕಡೆ. ಧರ್ಮರಾಜ ಇಷ್ಟೆಲ್ಲ ಕೇಳಿ ಹಿನ್ನೆಲೆ ಪಟ್ಟ. ಇದೆಲ್ಲ ಬರ್ತಾ ಇರುತ್ತೆ, ಚಂದಮಾಮ ಅನ್ನೋ ಕಥೆಗಳು ಬರ್ತಾ ಇರುತ್ತೆ. ಇದು ಒಂದು ಇಷ್ಟಕ್ಕೆ ಸ್ಟಾಪ್ ಆಗಿಬಿಡ್ತಾರೆ, ಮುಂದೆ ಹೇಳೋದಿಲ್ಲ. ಇಷ್ಟಕ್ಕೆ ಸ್ಟಾಪ್ ಅದು. ಇದರ ಅರ್ಥ ಏನಾಯ್ತು ಅಂದ್ರೆ, ಧರ್ಮರಾಜ ಮಾಡಿದ ಯಜ್ಞ ಅತಿಥಿ ಪೂಜೆ ಮಾಡಿದಂತಹ ಬ್ರಾಹ್ಮಣ ದಂಪತಿಗಳ ಯಜ್ಞಕ್ಕೆ ಸಮನಾಗೋದಿಲ್ಲ. ಇಷ್ಟೆಲ್ಲ ಮಾಡಿ ಬಯಸ್ಕೊಂಡಾಗಾಯ್ತು ಅಷ್ಟೇನೆ. ಆತ ಮಾಡಿದ್ದು ಸ್ವಲ್ಪ ಬತಿತಿ, ಈತ ಮಾಡಿದ್ದು 15 ವರ್ಷ, ಬೇರೆ ಕೃಷ್ಣ ಬೇರೆ ಇದ್ದಾನೆ, ಇವರೆಲ್ಲ ಇದ್ದಾರೆ, ಏನಿದೆ ಯಾರಿಗೂ ಅರ್ಥ ಆಗೋದಿಲ್ಲ. ಇದು ನಿರ್ಣಯ ಬರೆಯೋದಕ್ಕೇನೆ ಆಚಾರ್ಯರನ್ನ ಭಗವಂತ ಕಳಿಸಿಕೊಟ್ಟಿತ್ತು. ಪಾರಾಶರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತಂ ವಕ್ತುಂ ನಿಯುನಕ್ತಿ ಸ್ಮ ಸಾಕ್ಷಾತ್ ಏನಂ ಧನ್ಯಂ ಭುವನೇ ಮನ್ಯಮಾನಃ. ಜನಗಳು ಕಥೆ ಕೇಳ್ತಾರೆ ಹೊರತು ಅರ್ಥ ತಿಳ್ಕೊಳ್ಳೋದಿಲ್ಲ. ಮಧ್ವಾಚಾರ್ಯರೇ, ನಿಮ್ಮ ಹೊರತು ಬೇರೆಯವರಿಗೆ ಗೊತ್ತಿಲ್ಲ, ನೀವು ಹೇಳಿ ಅಂತ ಕಳಿಸ್ಕೊಟ್ಟಿದ್ದಕ್ಕೆ ಬಂತು. ಆಚಾರ್ಯರು ಈ ಕಥೆನ ಎಲ್ಲಿಂದಾನೆ ಹೇಳೋದಿಲ್ಲ, ಮಹಾಭಾರತದಲ್ಲೇ ಬಂದಿದೆ ಅಂತ ಅಲ್ಲಿ ಜೋಡಿಸ್ಕೊಡ್ತಾರೆ. ಈ ಕಥೆಗೆ ಉತ್ತರ ಅಲ್ಲಿ ಬಂದಿದೆ. ಆ ನಕುಲ, ನಕುಲ ಅಂದ್ರೆ ನಕುಲ ಸಹದೇವ ನಕುಲ ಅಲ್ಲ, ಮತ್ತೆ ನಕುಲ ಅಂದ್ರೆ ಮುಂಗುಸಿ ಅಂತ ಅರ್ಥ. ಅದಕ್ಕೆ ನಕುಲ ಆತ, ಈತ ನಕುಲ ಅಂದ್ರೆ ಮುಂಗುಸಿ. ನಕುಲ ಅದು ಪ್ರಾಪರ್ ನೌನು, ಇದು ಕಾಮನ್ ನೌನ್ ಇದು. ಈ ಮುಂಗುಸಿ ನಿಜವಾದ ಒಬ್ಬ ರಾಕ್ಷಸವನು, ಕ್ರೋಧ ನಕುಲತಾಂ ಗತಃ, ಕ್ರೋಧಾಭಿಮಾನಿ ದೈತ್ಯವನು. ಅವನೊಂದ್ಸರ್ತಿ ಏನ್ ಮಾಡಿದ್ನಂತೆ, ಜಮದಗ್ನಿ ಮುನಿಗಳು ತಮ್ಮ ತಂದೆಯ ಶ್ರಾದ್ದದ ದಿವಸ ಅಂತ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ರಂತೆ. ಪಾಪ ತಂದೆಯ ತಿಥಿ ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ, ಎಲ್ಲ ಪದಾರ್ಥ ಸಂಗ್ರಹ ಮಾಡಿದ್ದಾರೆ. ಒಂದು ಹಾಲನ್ನು ಇಟ್ಟು, ಶ್ರಾದ್ದಕ್ಕೆ ಹಾಲು ಬೇಕೇ ಬೇಕಲ್ಲ, ಹಾಲು ಇಟ್ಕೊಂಡಿದ್ದಾರೆ. ಈ ಮುಂಗುಸಿ ಏನು ಮಾಡುತ್ತಂತೆ, ಹಾಲಿನ ಬಾಯಕ್ಕೆ ಎಂಜಲ ಮಾಡಿಬಿಡುತ್ತಂತೆ. ಈ ಪಿತೃಕಾರ್ಯದ ಮಹತ್ವಗಳು ಹೇಳ್ತಕ್ಕಂಥ ಜಾಗ ಇದು. ಜಮದಗ್ನಿಗಳು ಪಿತೃಕಾರ್ಯವನ್ನು ಮಾಡ್ತಾ ಇದ್ದಾರೆ, ಹಾಲು ಸಂಗ್ರಹ ಮಾಡಿದ್ದಾರೆ, ಮುಂಗುಸಿ ಹೋಯಿತು, ಹಾಲಿಗೆ ಬಾಯಿ ಹಾಕಿತು. ತಷ್ಟ ಪಿತೃದೇವತೆ ಯಮದಗ್ನಿಗಳು ನೋಡಿಲ್ಲ, ಪಿತೃದೇವತೆಗಳು ನೋಡಿದ್ರಂತೆ, ನಮಗೋಸ್ಕರ ಜಮದಗ್ನಿಗಳು ಸಿದ್ಧ ಮಾಡಿಕೊಂಡಿದ್ದಾರೆ, ಅದನ್ನು ಇದು ಕೆಡಿಸಿಬಿಟ್ಟಿದೆ. ಗಮನಿಸಬೇಕು ನಾವು, ಏನಾದರೂ ಶ್ರಾದ್ದದ ಪದಾರ್ಥದೊಳಗೆ ಸ್ವಲ್ಪ ಮೈಲಿಗೆ ಆಯಿತು ಅಂದರೆ ಅದು ಪುಣ್ಯ ಕಾರ್ಯ ಆಗೋದಿಲ್ಲ, ಅತ್ಯಂತ ಪಾಪ ಕಾರ್ಯವಾಗುತ್ತೆ, ಪಿತೃಗಳು ಶಾಪ ಕೊಡ್ತಾರೆ ಅಂತ ಹೇಳುತ್ತಾರೆ. ಆದ್ದರಿಂದ ಪಿತೃಕಾರ್ಯಕ್ಕೆ ಮಡಿ ಜಾಸ್ತಿ ಬೇಕು ಅಂತೊಂದು ಪದ್ಧತಿ ಬಂದಿದೆ. ದೇವಕಾರ್ಯಕ್ಕೂ ಮಡಿಬೇಕು, ಪಿತೃಕಾರ್ಯಕ್ಕೂ ಮಡಿಬೇಕು, ಪಿತೃಕಾರ್ಯಕ್ಕೆ ಜಾಸ್ತಿ ಮಡಿಬೇಕು. ದೇವತೆ ಸರ್ವತ್ರ ಪರಮಾತ್ಮ ಸರ್ವತಂತ್ರ ಸ್ವತಂತ್ರ, ಸ್ವಲ್ಪ ಕೈಂಡಾಗಿ ನೋಡ್ತಾನಂತೆ ಕರುಣಾನಿಧಿ ಪರಮಾತ್ಮ. ಪಿತೃಗಳು ಹಾಗಲ್ಲ, ಸ್ಟ್ರಿಕ್ಟ್ ಅವರು. ಅವ್ರೇನ್ ಮಾಡಿಬಿಡ್ತಾರೆ, ಸರಿ ಮಾಡಿದರೆ ಅನುಗ್ರಹ ಮಾಡ್ತಾರೆ, ತಪ್ಪು ಮಾಡಿದರೆ ಶಾಪ ಕೊಡ್ತಾರಂತೆ. ಆ ಮುಂಗುಸಿ ಶಾಪ ಕೊಟ್ಟರಂತೆ. ಏನು ಶಾಪ? ನೀನು ಅಂಧಂತಮಸ್ಸಿಗೆ ಹೋಗು ಅಂತ ಹೇಳಿದ್ದಾರೆ. ಅಂಧಂತಮಸ್ಸಿಗೆ ಹೋಗು, ಏನು ಮಾಡಿ ದೊಡ್ಡವರ ಯಾಗವನ್ನು ಬೈದು ಅಂಧಂತಮಸ್ಸಿಗೆ ಹೋಗು ಅಂತ ಹೇಳಿಬಿಟ್ಟು ಇಷ್ಟ ಶಾಪ ಕೊಟ್ರು. ಆ ಮುಂಗುಸಿ ಅಲ್ಲಿ ಬಂದಿರೋ ಮುಂಗುಸಿ ಅದು. ಅಂದರೆ ಅದೇನಾಗಬೇಕಾಗಿದೆ, ಈಗ ದುರ್ಗತಿಗೆ ಹೋಗಬೇಕಾಗಿದೆ. ದುರ್ಗತಿಗೆ ಹೋಗ್ಲಿಕ್ಕೆ ಏನು ಮಾಡಬೇಕದು? ದೊಡ್ಡವ್ರ ಬೇದರೆ ಮಾತ್ರ ದುರ್ಗತಿ ಆಗೋದು, ಕಂಡ್ಕೊಂಡವ್ರ ಬೇರೆ ದುರ್ಗತಿ ಆಗೋದು, ಸೋತ್ತಮ ದ್ರೋಹ ಅಂದ್ರೆ ದುರ್ಗತಿ ಆಗಬೇಕು. ಪಾಂಡವರು ಭಾರಿ ಉತ್ತಮರು, ಅವ್ರನ್ನ ಬೈಯೋದು ಅಂದ್ರೆ ಏನು? ಅವ್ರು ಮಾಡಿದ ಕೆಲಸ ಸರಿ ಇಲ್ಲ ಅಂದ್ರೆ ಅವ್ರನ್ನ ಬೈದೇ ಲೆಕ್ಕ. ದೊಡ್ಡವ್ರನ್ನ ಬೈದ್ರೆ ಅಪರೋಕ್ಷ ಜ್ಞಾನಿಗಳಿಗೂ ಬಂಧಕ ಅದು. ಶ್ರೇಷ್ಠ ಅಪರಾಧಾತ್ ನಾಣ್ಯ ದೋಷಸ್ಯ ಲೇಪ ಅಂತ ಆಚಾರ ಹೇಳ್ತಾರೆ ಈ ಮಾತನ್ನ. ಇದು ನಿರ್ಣಯೋಯಂ ಹಿ ಶಾಸ್ತ್ರೇ. ಅಪರೋಕ್ಷ ಜ್ಞಾನಿಯಾದವನಿಗೂ ಕೂಡ ತನಗಿಂತ ದೊಡ್ಡವ್ರನ್ನ ಬೈದರೆ, ದ್ರೋಹ ಮಾಡಿದರೆ ಮಹಾಪಾಪ ಬರುತ್ತದೆ, ಬಂಧಕವಾಗ್ತದೆ ಅಂತ ಶಾಸ್ತ್ರದ ಮಾತದು. ಅದಕ್ಕೆ ತಕ್ಕಂತೆ ಅತ್ಯುತ್ತಮರಾದಂಥ ಪಿತೃದೇವತೆಗಳ ದ್ರೋಹವನ್ನು ಮಾಡಿದ್ದಕ್ಕೆ ಈ ಭಾರಿ ಉತ್ತಮರಾದ ಪಾಂಡವರ ದ್ರೋಹ ಮಾಡತಕ್ಕಂಥ ಬುದ್ಧಿ ಬಂದಿದೆ ಅದಕ್ಕೆ. ಅದಕ್ಕೇನು ಮಾಡುತ್ತದೋ, ಈ ಯಜ್ಞ ಸರಿ ಇಲ್ಲ ಅಂತ ಬೈದುಬಿಟ್ಟು ಮುಂದೆ ಅಂಧಂತ ಮಸ್ಸಿಗೆ ಹೋಯಿತು. ಮಂಥರೆ ರಾಮಾಭಿಷೇಕ ನಿಲ್ಲಿಸ ಕೆಲಸವನ್ನು ಸ್ವಲ್ಪ ಪ್ರಯತ್ನ ಮಾಡಿದ್ಲು, ಅದಕ್ಕೆ ಅಂಧಂತ ಮಸ್ಸಿಗೆ ಹೋದ್ಲು. ದೊಡ್ಡವರ ಬಗ್ಗೆ ಸ್ವಲ್ಪ ತಪ್ಪು ಮಾಡಿದರೂ ಕೂಡ ಅಂಧಂತ ಮಸ್ಸಿಗೆ ಹೋಗ್ತಾರೆ. ಸಣ್ಣವರ ಬಗ್ಗೆ ಹಾಗೆ ಮಾಡಿದ್ರೆ ಎಫೆಕ್ಟ್ ಆಗೋದಿಲ್ಲ, ಯಾರನ್ನೋ ಕೊಲೆ ಮಾಡ್ತಾನೆ ಏನೂ ಆಗೋದಿಲ್ಲ, ರಾಜನ ಕೊಲೆ ಮಾಡಲಿಕ್ಕೆ ಅಂತ ಅಟೆಂಪ್ಟ್ ಮಾಡ್ತಾನೆ, ಇವನ್ನ ಜೀವನ ಪೂರ್ತಿ ಜೈಲಲ್ಲಿ ಹಾಕ್ತಾರೆ. ಯಾಕೆ ರಾಜನಂತ ದೊಡ್ಡವನ ಮೇಲೆ ಮಾಡಿದ ಎಫರ್ಟ್ ಕೂಡ ಶಿಕ್ಷಾರ್ಹ ಅಪರಾಧ, ಮಹತ್ ಶಿಕ್ಷಾರ್ಹವಾದ ಅಪರಾಧ ಅದು. ಈ ದೃಷ್ಟಿಯಲ್ಲಿ ಪಾಂಡವರು ಬೈದ ಪಾಪ ಬಂದು ಸತ್ತೋದ, ಅಂಧಂತಮಸ್ಸಿಗೆ ಹೋದ. ಇಲ್ಲಿ ಒಂದು ಸೂಕ್ಷ್ಮ ವಿಚಾರ ಏನು ಅಂದರೆ, ಅದರ ಬೈ ಯಾಕೆ ಬಂಗಾರ ಆಗಲಿಲ್ಲ? ಅದಕ್ಕೆ ಹೇಳ್ತಾರೆ, ಯಜ್ಞ ನಮ್ಮ ಪ್ರಕಾರ ಏನೀಗ ಅದು ಹೊರಡಿತು, ಇನ್ನೊಂದು ಪಕ್ಕ ಬಂಗಾರ ಆಗಲಿಲ್ಲ, ಅದಕ್ಕೆ ಸರಿಯಲ್ಲ. ನಾವು ತಿಳ್ಕೊಂಡಿರೋದೇನೀಗ, ಒಂದು ಯಜ್ಞ ಸರಿಯುವಂತ ಆಗಬೇಕಾದ್ರೆ ಒಂದು ಪಕ್ಕ ಬಂಗಾರ ಮೈ ಆಗಬೇಕು ಅಂತ ತಿಳ್ಕೊಂಡಿದ್ದೀವಿ. ಇದನ್ನ ಯಾರು ಹೇಳಿದ್ದಾರೆ ಅಂತ ಆಚಾರ್ಯ ಕೇಳ್ತಾರೆ. ಯಾವ ಶಾಸ್ತ್ರ ಪುರಾಣದಲ್ಲಿ ಬಂದಿದೆ ಇದು? ಯಜ್ಞ ಮುಗಿದ ಮೇಲೆ ಆ ನೀರಲ್ಲಿ ಹೊರಡಾಡಿದರೆ ಆ ಪಕ್ಕ ಬಂಗಾರ ಆಗಬೇಕು ಅಂತ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಅದು ಕ್ವಾಲಿಟೇಟಿವ್ ಅನಾಲಿಸಿಸ್ ಟೆಸ್ಟ್ ಅಂತ ಯಾರು ಹೇಳಿಲ್ಲ. ಅದರ ಆಕ್ಸಿಜನ್ ಹೀಗಾಗಬೇಕು, ಹೈಡ್ರೋಜನ್ ಹೀಗಿರಬೇಕು ಅಂತ ಹೇಳೋ ಹಾಗೆ ಯಜ್ಞ ಮುಗಿದಿದ್ದಕ್ಕೆ ಟೆಸ್ಟ್ ಅಂತ ಯಾರು ಅದನ್ನು ಹೇಳಿಲ್ಲ. ಮತ್ತೆ ಮುಂಗುಸಿಗೆ ಆಯ್ತಲ್ಲ ಅಂತ ಕೇಳಿದ್ರೆ, ಮುಂಗುಸಿಗೆ ಅತಿಥಿಯ ಪಾದ ಪ್ರಕ್ಷಾಳನದ ಉದಕದಿಂದ ಆಗಲಿಲ್ಲ, ಅದು ದೇವತೆಗಳು ತಾವಾಗಿ ಮಾಡಿದ್ರಂತ. ಅದನ್ನು ದೇವರು ಉದ್ದೇಶಪೂರ್ವಕ ಚಿನ್ನವನ್ನು ಮಾಡ್ತಾರೆ ಯಾತಕ್ಕಿದೆ, ಅದಕ್ಕೆ ತಲೆಯಲ್ಲಿ ತಪ್ಪು ತಿಳುವರಿಕೆ ಬರಬೇಕು. ತಾನೇ ತೀರ್ ನಾವರಿತಾವಲ್ಲ, ಈ ಕಡೆ ಹೂ ಕೊಟ್ಟರೆ ಕೆಲಸ ಆಗುತ್ತೆ, ಆ ಕಡೆ ಕೊಟ್ಟರೆ ಕೆಲಸ ಆಗೋದಿಲ್ಲ, ಎಲ್ಲೂ ನಾವೇ ಅನ್ಕೊಂಡ್ಬಿಡೋದು ಮನಸ್ಸಿನೊಳಗೆ, ಅದು ಕೊಡಲಿಲ್ಲ ತಾವೇ ತೀರ್ಮಾನ ಮಾಡ್ಕೊಂಡ್ಬಿಡೋದು, ಅದು ಸರಿಯಲ್ಲ. ಅದು ಒಂದು ಅದಕ್ಕೆ ತಕ್ಕಂಥ ಒಂದು ಕಾರ್ಯಕಾರಣಭಾವ ಸಂಬಂಧ ಇರಬೇಕು ಅದಕ್ಕೆ, ಶಾಸ್ತ್ರದಲ್ಲಿ ಅದಕ್ಕೆ ಹೇಳಿರಬೇಕು. ಇಲ್ಲದ ಹೋದ್ರೆ ಸರ್ ನಮ್ಮ ಪ್ರಕಾರ ಏನು ಗೊತ್ತಾ, ಏಕಾದಶಿ ಉಪವಾಸ ಮಾಡಿದ, ಮರುದಿವಸ ಕೆಟ್ಟದಾಯ್ತು, ಏಕಾದಶಿ ಉಪವಾಸ ಕೆಟ್ಟದು, ಮರುದಿವಸ ಏನಾಯ್ತು ನೋಡಿದ್ರೆ ಅಂತ ಹೇಳ್ತಾನೆ. ನಿಮ್ಮ ಪ್ರಕಾರ ತಪ್ಪು ಅಂತ ಹೇಳ್ಬಿಡ್ತಾನೆ ಇಮಿಡಿಯೇಟ್ಲಿ. ಶಾಸ್ತ್ರದಲ್ಲಿ ಏನು ಹೇಳಿಲ್ಲ, ಏಕಾದಶಿ ಉಪವಾಸ ಮಾಡೋದ್ರಿಂದ ನಿಮಗೆ ಭಗವಂತ ಪ್ರಸನ್ನನಾಗ್ತಾನೆ, ಜ್ಞಾನಭಕ್ತಿ ವೈರಾಗ್ಯ ಕೊಡ್ತಾನೆ ಅಂತ ಹೇಳಿದ್ದಾರೆ ಹೊರತು, ಮರುದಿವಸ ಸಿಟಿ ಬಸ್ ಸಿಗಲಿಲ್ಲ ಅಂತೇಳಿ ಏಕಾದಶಿ ಉಪವಾಸ ಮಾಡಿದ್ವಿ ಎಷ್ಟು ಅಂತ ತಿಳ್ಕೊಬಾರದು. ಸಿಟಿ ಬಸ್ಗಳಿಲ್ಲ, ಯಾವುದೇ ಕೆಲಸಕ್ಕೂ ಲೇಟ್ ಆಗಿಬಿಡುತ್ತೆ, ಕ್ಯೂನಲ್ಲಿ ನಿಲ್ಲಬೇಕಾಯ್ತು. ಅಂತ ಕೇಳಿದರೆ ಅದು ಕಾಡಿಗೆಚ್ಚು ಬಂತಂತೆ. ಅವತ್ತೆಲ್ಲ ಯಥಾಪ್ರಕ ಆನ್ಯಕ ಮಾಡ್ಕೊಂಡಿರ್ತಾರವರು, ಎಲ್ಲ ಕಡೆಯಿಂದ ಕಾಡಿಗೆಚ್ಚು ಬಂತು. ಕಾಡಿಗೆಚ್ಚು ಅಂದರೆ ಒಂದು ಕಡೆಯಿಂದ ಬಂದರೆ ಕಾಡಿಗೆಚ್ಚು ಅಲ್ಲ, ಆಲ್ರೌಂಡ್ ಅಟ್ಯಾಕ್ ಅದು. ಒಂದು ಎಲ್ಲ ಕಡೆಯಿಂದ ಬಂತಂತೆ. ಸಹಜ ವಯಸ್ಸಾಗಿರುತ್ತೆ, ಅಷ್ಟಗಂಧ ಇದೆ, ಕಣ್ಣು ಬೇರೆ ಕಾಣೋದಿಲ್ಲ, ವಯಸ್ಸು ಬೇರೆ ಆಗಿದೆ, ಓಡ್ಲಿಕ್ಕಾಗ್ತಾ ಇಲ್ಲ. ಕಾಡಿಗೆಚ್ಚು ಬಂತು, ಮೈ ಹತ್ತಿಕೊಂಡ್ತು. ಕುಂತಿದೇವಿ ಅವ್ರು ಬಿಟ್ಟು ಕುಂತಿ ಬರ್ತಾ ಇಲ್ಲ, ಅಂತ ಹೊತ್ತನ್ನು ಕೈ ಬಿಡೋದಿಲ್ಲ ಕುಂತಿದೇವಿ. ಆಗ ಬೆಂಕಿ ಹತ್ಕೋತಾ ಇದೆ, ಅದು ಲೋಕದೃಷ್ಟಿಗೆ ಅಷ್ಟು ಕಾಣಿಸ್ತು. ಮುಂದೆ ಅವರು ಯಾವುದೇ ದೇಹ ಬಿಡಲಿಲ್ಲ, ಒಳ್ಳೆ ಶಾಸ್ತ್ರೋಕ್ತವಾಗಿ ಶಾಸ್ತ್ರ ಭಗವಂತನ ಚಿಂತನೆ ಮಾಡ್ತಾ ದೇಹವನ್ನು ಬಿಟ್ಟುಬಿಟ್ರಂತೆ. ಅವ್ರ ದುಃಖ ಏನೂ ಆಗಲಿಲ್ಲ, ಅವ್ರಿಗೆ ಯಾವ ದುಃಖವೂ ಆಗಲಿಲ್ಲ, ಸುಖವಾಗಿ ದೇಹವನ್ನು ಬಿಡ್ತಾ ಇದ್ದಾರೆ. ಆಗ ಧೃತರಾಷ್ಟ್ರರ ಮುಖ ಹೇಗಿತ್ತು ಅಂದರೆ ನಾಚಿಕೆಯಿಂದ ತಲೆಬಾಗಿತ್ತು ಅಂತ ಹೇಳಿದ್ದಾರೆ. ಆತ ರಿಯಲೈಸ್ ಮಾಡಿಕೊಂಡಿದ್ದ ತಪ್ಪನ್ನ, ಎಷ್ಟು ದ್ರೋಹ ಮಾಡಿದೆ ಪಾಂಡವರಿಗೆ ಅಂತ ಅಂತ್ಯಕಾಲಕ್ಕೆ ಸ್ಮರಣೆ ಮಾಡಿಕೊಂಡಂತೆ. ಪಾಪ ನಾಚಿಕೆಯಿಂದ ವಿಟಾಮುಖಂ ಅಂತ ಒಂದು ಪಾಠ, ವಿರಳಾಮುಖಂ ಅಂತ ಇನ್ನೊಂದು ಪಾಠ. ಅದು ವಿರಳ ಅಂದ್ರೆ ನಾಚಿಕೆಯಿಂದ ತಲೆ ಬಗ್ಸಿದ್ದ, ಹಾಗೆ ದಹನವಾಯಿತು ಹೋಗಿಬಿಟ್ಟ ಅಂತ ಹೇಳಿದರಂತೆ. ಇದು ಆತ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವೂ ಕೂಡ ಆಯ್ತು. ಈ ಮಧ್ಯೆ ಆತ ಮಾಡಿದ ಪಾಪಕ್ಕೆ ಅರಗಿನ ಮನೆಯಲ್ಲಿ ಅವರು ಸುಳಿಸ್ತಕ್ಕೆ ಹೊರಟಿದ್ದ, ಇಲ್ಲಿ ತಾನು ಬೆಂಕಿಯಲ್ಲಿ ಉರಿದು ಹೋಗಿಬಿಟ್ಟ. ಕೊನೆಗೆ ಅಲ್ಲಿಂದ ಅಲ್ಲಿಗೆ ಪಾಪ ಪರಿಹಾರ, ಇನ್ನು ಪಾಪ ಉಳಿಯೋದಿಲ್ಲ ತನಗೆ. ಪಾಪ ಉಳಿದಿದ್ದರೆ ರೆಸಿಡ್ಯೂ ಮತ್ತೆ ಕಾಡ್ತಿತ್ತದು, ಅಲ್ಲಿ ಕಳ್ಕೊಂಡ್ಬಿಡ್ತಾರೆ. ಆದರೆ ಬರೀ ಸತ್ತಿದ್ದರೆ ದುರ್ಮರಣವಾಗ್ತಾ ಇತ್ತು, ಅನುಸಂಧಾನ ಮಾಡಿಕೊಂಡಿದ್ದರಿಂದ ಅದು ದುರ್ಮರಣವಾಗದೇನೆ ಶಾಸ್ತ್ರೋಕ್ತವಾದಂತಹ ಅಗ್ನಿ ಸಂಸ್ಕಾರವಾದ ಹಾಗಾಗಿ ಸದ್ಗತಿಗೆ ಹೋಗಿಬಿಡ್ತಾರೆ. ಅಂತೂ ಪಾಂಡವರಿಗೆ ಮಾಡಿದಂತ ಅನ್ಯಾಯ ಬಿಡಲಿಲ್ಲ ತನ್ನ ಕೊನೆಗೂ ಕೂಡ, ಪ್ರತಿಯಾಗಿ ವಾಪಸ್ ಬಂತು ಅಂತ ತಿಳ್ಕೊಳ್ತಕ್ಕ ಸೂಚನೆ ಕೂಡ ಅಲ್ಲಿದೆ. ಧರ್ಮರಾಜ ಸಂಜಯ ಮಾತ್ರ ಅದ್ರ ಸಾಯೋದಿಲ್ಲ ಗುಂಪಿನೊಳಗೆ, ಇದ್ರೆ ಸ್ವಲ್ಪ ಸಣ್ಣವನು, ಕಣ್ಣು ಬೇರೆ ಇತ್ತು, ಓಡೋಗ್ಬಿಡ್ತಾನೆ ಅಲ್ಲಿಂದ. ಓಡೋಗಿ ವ್ಯಾಸಾಸ್ತ್ರವನ್ನು ತಲುಪ್ತಾನೆ, ವೇದವ್ಯಾಸರ ಸ್ವಲ್ಪ ದಿವಸ ಇದ್ದು ಅವನು ಹೊರಟೋಗ್ತಾನೆ. ಮುಂದೆ ಕೃಷ್ಣ ಪರಮಾತ್ಮ ತಾನು ಕುರುಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಒಂದು ದೊಡ್ಡ ಯಜ್ಞವನ್ನು ಮಾಡಿದನಂತೆ. ಕೃಷ್ಣ ಕುರುಕ್ಷೇತ್ರ ದೊಡ್ಡ ಯಜ್ಞವನ್ನು ಮಾಡ್ತಾನೆ, 12 ವರ್ಷಗಳ ಕಾಲ ಯಜ್ಞ ಮಾಡಿದನಂತೆ. ಪಾಂಡವರು 15 ವರ್ಷದ ಯಜ್ಞವನ್ನು ಮಾಡಿದರು, ಕೃಷ್ಣ 12 ವರ್ಷದ ಯಜ್ಞವನ್ನು ಮಾಡ್ತಾನೆ. ಕೃಷ್ಣನ ಹೆಸರೇ ಯಜ್ಞ, ನಾರಾಯಣ ಅಂದ್ರೆ ಸಾಕು ಯಜ್ಞ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ, ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನು ಅಂತ ಹೇಳ್ತಾರೆ. ಅಂತ ಕೃಷ್ಣನ ಸ್ಮರಣೆಯೇ ಅತ್ಯದ್ಭುತ. ಅಂತ ಕೃಷ್ಣನೇ ಯಜ್ಞ ಮಾಡಿದಾಗ ಹೇಗಿದ್ದಿರಬಹುದು ಯಜ್ಞ, ಅದರ ವೈಭವ ಏನು, ಮುಂದೆ ಪಾಂಡವರು ಯಾವ ರೀತಿಯಲ್ಲಿ ಮಹಾಪ್ರಸ್ಥಾನ ಕೈಗೊಳ್ಳುತ್ತಾರೆ, ಹೇಗೆ ಸ್ವರ್ಗಾರೋಹಣ ಮಾಡುತ್ತಾರೆ ಅನ್ನೋದೆಲ್ಲ ನಾಳೆ ಮುಖ್ಯವಾದಂಥ ವಿಷಯ. ಮಹಾಭಾರತದ ಪ್ರವಚನ ಮಾಲಿಕೆಯ ಕೊನೆಯ ದಿವಸ, ನಾಳೆ ದಿವಸ ಆ ಎಲ್ಲ ಮುಕ್ತಾಯವಾಗಿ ಪಾಂಡವರು ಸ್ವರ್ಗಾರೋಹಣ ಮಾಡತಕ್ಕಂಥ ಕಥೆಯೊಂದಿಗೆ ಈ ಪ್ರವಚನ ಮಾಲಿಕೆ ಮುಕ್ತಾಯವಾಗ್ತಾ ಇದೆ. ನಾಳೆ ದಿವಸ ಕಾರ್ಯಕ್ರಮ ಶುರುವಾಗೋದು 5:00. ಇವತ್ತು ಮುಂದೆ ಹೋಗಿರ್ತದೆ ಆ ಟೈಪ್, ಇವತ್ತು ಶುರುವಾಗೋ ಹೊತ್ತಿಗೆಲ್ಲ ಮತ್ತೆ ಪ್ರತಿ ದಿವಸ ತಡವಾಗಿ ಶುರುವಾಗ್ತಾ ಇತ್ತು. ನಾಳೆ ಪರಮಪೂಜ್ಯರಾದಂಥ ಭಂಡಾರಕೇರಿ ಮಠಾಧೀಶರಾದ ಶ್ರೀ ವಿದ್ಯೇಶತೀರ್ಥ ಶ್ರೀಪಾದಂಗಳವರು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ದಿವ್ಯ ಸನ್ನಿಧಿಯಲ್ಲಿ ಇರ್ತಾರೆ, ಅಧ್ಯಕ್ಷರಾಗಿರ್ತಾರೆ. ಅವರ ಸನ್ನಿಧಿಯಲ್ಲಿ ಕಾರ್ಯಕ್ರಮ ಭಗವಂತನ ಸಮರ್ಪಿತವಾಗ್ತಾ ಇದೆ. 5:00 ಸರಿಗೆ ಪ್ರಾರಂಭವಾಗಿ ಪ್ರವಚನ ಮುಂದೆ ಮೇಲೆ ಸ್ವಾಮಿಗಳ ಪ್ರವಚನ ಇರ್ತದೆ, ಪುಸ್ತಕ ಬಿಡುಗಡೆ ಇರುತ್ತೆ, ಮಹಾಭಾರತದ ಬೆಳಕು ಪುಸ್ತಕದ ಬಿಡುಗಡೆ ಇರುತ್ತೆ. ಅದೆಲ್ಲ ಕಾರ್ಯಕ್ರಮದೊಂದಿಗೆ ಈ ಪ್ರವಚನ ಮಾಲಿಕೆ ಮುಕ್ತಾಯವಾಗ್ತದೆ ಅಂತ ಹೇಳ್ತಾ ಅನೇಕರಿಗೆ ನಮ್ಮ ಸಂಸ್ಥೆಯಿಂದ ಇತ್ತೀಚೆಗೆ ಕ್ಯಾಸೆಟ್ಗಳನ್ನು ಅನೇಕರು ತಗೊಂಡಿದ್ದೀರಿ, ಕೇಳಿರ್ತೀರಿ. ಇತ್ತೀಚೆಗೆ ಏನು ಮಾಡಿದ್ದೇವೆ ಅಂದರೆ ಅದನ್ನೆಲ್ಲ MP3 CD ಕೊಡ್ತಾ ಇದೆ. MP3 CD ಕ್ಯಾಸೆಟ್ಗಳು ಕೊಟ್ಟ ಬೆಲೆ ತುಂಬ ಜಾಸ್ತಿ ಆಗ್ತಾ ಇತ್ತು, ಈಗ ಸಮಸ್ಯೆ ಇಲ್ಲ, ಭಾಳ ಕಡಿಮೆ ಬೆಲೆ ಸಿಗುತ್ತೆ ನಿಮಗೆ. ಇಡೀ ರಾಮಾಯಣ ಪ್ರವಚನ ಬರೀ 60 ರೂಪಾಯಿ, ಇಡೀ ಶ್ರೀನಿವಾಸ ಕಲ್ಯಾಣ ಬರೀ 60 ರೂಪಾಯಿ ಅಷ್ಟೇ. ಅದೇ ಸುಭದ್ವಿಜ ಪೂರ್ತಿ, ಅದೇ ವಾರದ ಉಪನ್ಯಾಸ, ಅದು ಒಂದು ದಿವಸದಲ್ಲ, ಮತ್ತೆ ವಾರಗಟ್ಟಲೆ 9 ದಿವಸ 14 ತಾಸು 15 ತಾಸಿನ ಪ್ರವಚನ, ನಿಮಗೆ ಬರೀ 60 ರೂಪಾಯಿ ಸಿಗುತ್ತೆ ಅಷ್ಟೇ. ಅದ್ರ ಜೊತೆಗೆ ಶ್ರೀನಿವಾಸ ಕಲ್ಯಾಣ, ಸುಭದ್ವಿ, ಸುಂದರಕಾಂಡ ಅದೊಂದೇ 14 ತಾಸಿದೆ, ಇಡೀ ರಾಮಾಯಣ 14 ತಾಸಿದೆ, ಸುಂದರಕಾಂಡ ಒಂದೇ 14 ತಾಸಿದೆ, ಅದು ಬರೀ 60 ರೂಪಾಯಿ ಸಿಗುತ್ತೆ. ಅದು ಯಾವ ಪ್ರವಚನ CD ಬೇಕಾದರೂ ಕೂಡ ಈಗ ಇಲ್ಲಿ ಯಾವುದೂ ತಂದಿಲ್ಲ, ಮನೆಗೆ ಬಂದಿಲ್ಲ, ಅದೆಲ್ಲ ಪಡ್ಕೊಳ್ಬಹುದು ಅಪೇಕ್ಷೆ ಇದ್ದವರು. ಭಗವದ್ಗೀತಾ ಇಡೀ ಉಪನ್ಯಾಸ ಮಾಲಿಕೆ ನಿಮಗೆ ಬರೀ ಒಂದು 900 ರೂಪಾಯಿ ಇಡೀ ಉಪನ್ಯಾಸ ಮಾಲಿಕೆ ಭಗವದ್ಗೀತೆ 300 ದಿವಸಗಳಿಂದ ಮೇಲೆ ಉಪನ್ಯಾಸ ಅಂದರೆ ಸುಮಾರು 300 ಕ್ಯಾಸೆಟ್ನಷ್ಟು ವಿಷಯ ಅಷ್ಟು ಪ್ರತಿಶ್ಲೋಕದ ಅರ್ಥ ಸಿಗ್ತದೆ. ಇನ್ನು ಮಹಾಭಾರತ ನಡೀತಾ ಇದೆ ಈಗಾಗಲೇ, ಇನ್ನೊಂದು ವಾರಕ್ಕೆ 15 ದಿವಸಕ್ಕೆ ಇಡೀ ಮಹಾಭಾರತ ಪ್ರವಚನ ಏನು ನಡೆದಿದೆ ಅದೆಲ್ಲ ನಿಮಗೆ ಬಹುಶಃ ಒಂದು 700-800 ರೂಪಾಯಿನಲ್ಲಿ ಇಷ್ಟು ದಿವಸ 3 ವರ್ಷದ ಉಪನ್ಯಾಸ ಮಾಲಿಕೆಯನ್ನು ಕೂಡ ಪೂರ್ತಿಯಾಗಿ ಕೇಳಬಹುದು. ಆ ವ್ಯವಸ್ಥೆ ಮಾಡಿದೆ, ಉಪಯೋಗ ಪಡ್ಕೊಳ್ಬಹುದು. ಇತ್ತೀಚೆಗೆ ಕೆಲವು ಪುಸ್ತಕಗಳು ಪ್ರಿಂಟ್ ಆಗಿದೆ, ಇದು ಕೆಲವು ನೋಡಿರೋ ವಿಜೇಂದ್ರ ದರ್ಶನ, ವಿಜೇಂದ್ರ ಸಾಯರ ಗುರುಗಳ ಗುರುಗಳ ಚರಿತ್ರೆ, ವ್ಯಾಸರಾಜ ದರ್ಶನ, ವ್ಯಾಸರಾಜರ ಬಗ್ಗೆ ಅಪೂರ್ವವಾದ ಎಲ್ಲ ಮಾಹಿತಿಗಳ ಸಂಗ್ರಹ, ಅಲ್ಲಿ ಹರಿಭಜನ ಕಲ್ಪದ್ರುಮ ಅಂತ ಒಂದು ಭಜನೆಯ ಪುಸ್ತಕ 520 ಹಾಡಿವೆ, 300 ಪುಟ ಇದೆ ಪುಸ್ತಕ, ಬರೀ 65 ರೂಪಾಯಿಗೆ ಕೂಡ ವ್ಯವಸ್ಥೆ ಮಾಡಿದೆ ಅದನ್ನು. ಅದು ಬೆಲೆ ಇಟ್ಟಿರೋದೇ 60 ರೂಪಾಯಿ, ಅಪೇಕ್ಷೆ ಇದ್ದವರು ತಗೊಳ್ಬಹುದು. ಒಳ್ಳೆ ಪೇಪರ್ನೊಳಗೆ ಆಕರ್ಷಕವಾಗಿ ಮುದ್ರಿತವಾಗಿದೆ, ಪ್ರತಿನಿತ್ಯ ಹೇಳಬೇಕಾದ ಎಲ್ಲ ಹಾಡುಗಳನ್ನು ಕೂಡ ಸಂಗ್ರಹ ಮಾಡಿದೆ. ಶ್ರೀಪಾದರಾಜರಿಂದ ಹಿಡಿದು ಪ್ರಾಣೇಶದಾಸರ ಮೋಹನದಾಸರವರೆಗೆ ಒಂದು 520 ಹಾಡುಗಳ ಸಂಕಲನ ಇದೆ. ಈ ಸರ್ತಿ ಅದನ್ನು ಅನೇಕ ಕಾರಣ ತರಲಕ್ಕಾಗಲಿಲ್ಲ, ಆದರೆ ಸಿಗುತ್ತೆ, ಅದು ಪುಸ್ತಕ ತಗೊಳ್ಬಹುದು. ಜೊತೆಗೆ ಸುಭತೀಂದ್ರ ಸ್ವಾಮಿಗಳ ಮಂತ್ರರತ್ನ ಕೋಶ ಅನ್ನೋ ಪುಸ್ತಕ ಬಿಡುಗಡೆಯಾಗಿದೆ, ಅದೆಲ್ಲ ಉಪಯೋಗ ಪಡಿಬಹುದು ಅಂತ ಹೇಳ್ತಾ, ನಾಳೆ ದಿವಸ ಮಹಾಭಾರತದ ಬೆಳಕು ಬಿಡುಗಡೆಯಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮಾಲಿಕೆಯನ್ನ ಕೃಷ್ಣಾರ್ಪಣ ವಸ್ತು ಅಂತ ಹೇಳುತ್ತೇನೆ. ನಾಳೆ ಜ್ಞಾಪಕ ಇರಲಿ, ಸರಿಯಾಗಿ 5:00 ಶ್ರೀಗಳವರು ಆಗಮಿಸ್ತಾರಾದ್ರಿಂದ ಅಷ್ಟೊತ್ತಿಗೆ ಬರಬೇಕು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ
ಗುರುರಾಜಾಚಾರ್ಯರು, ಆಲೂರು ಶ್ರೀನಿವಾಸಾಚಾರ್ಯರು, ವಿಠಲಾಚಾರ್ಯರು, ಪದ್ಮನಾಭಾಚಾರ್ಯರು ಅವರ ದಂಪತಿ ಸಮೇತರಾಗಿ ವೇದಿಕೆ ಬರಬೇಕಂತ ಹೇಳಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ತಮ್ಮ ದಂಪತಿಯನ್ನು ಮೇಲೆ ಬರಬೇಕು ಅಂತ ಹೇಳಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಪದ್ಮನಾಭಾಚಾರ್ಯರು ಈ ಸಂಜೆಯ ಕಾರ್ಯಕ್ರಮವನ್ನ ಪೂಜ್ಯ ಶ್ರೀಪಾದರ ಹಾಗೂ ಪೂಜ್ಯ ಆಚಾರ್ಯರ ಚರಣ ಕಮಲಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಬಂದಿರ್ತಕ್ಕಂಥ ವಿಪ್ರೋತ್ತಮರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಕಾರ್ಯಕ್ರಮವನ್ನು ವೇದ ಘೋಷದಿಂದ ಪ್ರಾರಂಭಿಸ್ತಾ ಇದ್ದೀವಿ. ವೇದ ಘೋಷ ವಿದ್ವಾನ್ ಜನಾರ್ದನಾಚಾರ್ಯರಿಂದ.
ಶ್ರೀ ಗುರುಭ್ಯೋ ನಮಃ. ಓಂ ಶಂ ನೋ ಮಿತ್ರ ಶಂ ವರುಣ ಶಂ ನೋ ಭವತ್ಮರ್ಯಮ ಶಂ ನ ಇಂದ್ರ ಬೃಹಸ್ಪತಿ ಶಂ ನೋ ವಿಷ್ಣುರಕ್ರಮ ನಮೋ ಬ್ರಹ್ಮಣಿ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾದಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವರಿಷ್ಯಾಮಿ ಋತಂ ವರಿಷ್ಯಾಮಿ ಸತ್ಯಂ ವರಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ಭಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ.
ಜನಾರ್ದನಾಚಾರ್ಯರಿಗೆ ಅನಂತ ಧನ್ಯವಾದಗಳು. ಈಗ ಪ್ರಾರ್ಥನೆ ಶ್ರೀಮತಿ ಸುಧಾ ಅವರಿಂದ. ಸ್ವಾಗತ ಮಾಡಿ.
ಬಾರೋ ಬೇಗ ಬಾರೋ ನೀಲ ಮೇಘವರ್ಣ ನೀ ಮುದ್ದು ಮುಖದರನ್ನ ನೀ ಭಕ್ತರಿಗೆ ಪ್ರಸನ್ನ ಬೇಗ ಬಾರೋ ಬೇಗ ಬಾರೋ ವೇಲಾಪುರದ ಚೆನ್ನ ಬೇಗ ಬಾರೋ ಬೇಗ ಬಾರೋ ನೀಲ ಮೇಘ ವರ್ಣ ನೀ ಮುದ್ದು ಮುಖದರನ್ನ ನೀ ಭಕ್ತರಿಗೆ ಪ್ರಸನ್ನ ಬೇಗ ಬಾರೋ ಬೇಗ ಬಾರೋ ವೇಲಾಪುರದ ಚೆನ್ನ ಬೇಗ ಬಾರೋ ಬೇಗ ಬಾರೋ ನೀಲ ಮೇಘ ವರ್ಣ ಇಂದಿರಾ ರಮಣ ಗೋವಿಂದ ಬೇಗ ಬಾರೋ ಇಂದಿರಾ ರಮಣ ಗೋವಿಂದ ಬೇಗ ಬಾರೋ ನಂದನ ಕಂದ ಮುಕುಂದ ಬೇಗ ಬಾರೋ ಇಂದಿರಾ ರಮಣ ಗೋವಿಂದ ಬೇಗ ಬಾರೋ ನಂದನ ಕಂದ ಮುಕುಂದ ಬೇಗ ಕುಂದ ಬೇಗ ಬಾರೋ ಬೇಗ ಬಾರೋ ಬೇಗ ಬಾರೋ ನೀಲ ಮೇಘ ವರ್ಣ ರಂಗ ಉತ್ತುಂಗ ನರಸಿಂಗ ಬೇಗ ಬಾರೋ ರಂಗ ಉತ್ತುಂಗ ನರಸಿಂಗ ಬೇಗ ಬಾರೋ ಕಂಗಳಿಗೆ ಸುಳಿವೋ ಮೋಹನಂಗ ಬೇಗ ಬಾರೋ ರುದ್ಧ ಸಮೃದ್ಧ ನಿರುದ್ಧ ಬೇಗ ಬಾರೋ ಹತ್ತನೇರಿದ ಸುಪ್ರಸಿದ್ಧ ಬೇಗ ಬಾರೋ ಹತ್ತನೇರಿದ ಸುಪ್ರಸಿದ್ಧ ಬೇಗ ಬಾರೋ ಬೇಗ ಬಾರೋ ಬೇಗ ಬಾರೋ ನೀಲ ಮೇಘ ವರ್ಣ ಧೀರ ಉದಾರ ಗಂಭೀರ ಬೇಗ ಬಾರೋ ಧೀರ ಉದಾರ ಗಂಭೀರ ಬೇಗ ಬಾರೋ ಹಾರಾಲಂಕಾರ ರಘುವೀರ ಬೇಗ ಬಾರೋ ಅಯ್ಯ ಸಹಯ್ಯ ವಿಜಯ ಬೇಗ ಬಾರೋ ಅಹಿಯ ಗ್ರೀವ ಸಹಯ ವದನ ಬೇಗ ವದನ ಬೇಗ ಬಾರೋ ಬೇಗ ಬಾರೋ ಬೇಗ ಬಾರೋ ನೀಲ ಮೇಘ ವರ್ಣ ನೀ ಮುದ್ದು ಮುಖದರನ್ನ ನೀ ಭಕ್ತರಿಗೆ ಪ್ರಸನ್ನ ಬೇಗ ಬಾರೋ ಬೇಗ ಬಾರೋ ವೇಲಾಪುರದ ಚೆನ್ನ ಬೇಗ ಬಾರೋ ಬೇಗ ಬಾರೋ ನೀಲ ಮೇಘ ವರ್ಣ
ಧನ್ಯವಾದಗಳು. ತಮ್ಮ ಅಮೂಲ್ಯವಾದ ಒಂದು 4-5 ನಿಮಿಷ ವೇಳೆಯನ್ನ ತಗೊಳ್ತಾ ಇದ್ದೇನೆ, ಕ್ಷಮಿಸಬೇಕು. ಪೂಜ್ಯ ಭಂಡಾರಕೇರಿ ಮಠಾಧೀಶರಾದ ಶ್ರೀ ವಿದ್ಯೇಶತೀರ್ಥ ಶ್ರೀಪಾದರು ಸುಮಾರು 15 ದಿವಸದಿಂದ ನಾನು ಅವರಿಗೆ ಮನವರಿಕೆ ಮಾಡಿಕೊಂಡೆ. ಈ 3 ವರ್ಷದಿಂದ ನಡೀತಾ ಬಂದಿರತಕ್ಕಂಥ ಮಹಾಭಾರತದ ಮಹಾಮಂಗಳ ಕಾರ್ಯಕ್ರಮಕ್ಕೆ ತಾವು ದಯಮಾಡಿಸಿ ಅನುಗ್ರಹ ಮಾಡಬೇಕು ಅಂತ ಹೇಳಿ ನಾನು ಅವರಲ್ಲಿ ಅರಿಕೆ ಮಾಡಿಕೊಂಡೆ. ಮುಗುಳ್ ನಗೆಯಿಂದ ಒಂದೇ ನಿಮಿಷ ನಾನು ಬರ್ತೇನೆ ಎಂದರು. ನಿಮಗೆ ಹೇಳಬೇಕಾದ್ರೆ ಇವತ್ತು ಅವರು ಒಂದು ಮಂಗಳ ಕಾರ್ಯಕ್ರಮಕ್ಕೆ ಹೋಗಬೇಕಿತ್ತು, ಆ ಮಂಗಳ ಕಾರ್ಯಕ್ರಮವನ್ನ ನಮಗೋಸ್ಕರವಾಗಿ ನಾಳೆಗೆ ಪೋಸ್ಟ್ಪೋನ್ ಮಾಡಿ ಇವತ್ತು ಶ್ರೀಗಳು ನಮ್ಮ ಜೊತೆ ಇದ್ದಾರೆ, ನಮ್ಮ ಸೌಭಾಗ್ಯ. 3 ವರ್ಷಗಳ ಕಾಲ ಅಥವಾ ಇನ್ನೂ ಹೆಚ್ಚಿನ ಕಾಲ ಒಂದು ಕಾರ್ಯ ನಡೆಯೋದು ಹೆಚ್ಚಲ್ಲ, ಆದರೆ ಈ ರೀತಿಯ ಯತಿಗಳು ನಮಗೆ ಸಿಗೋದು ತುಂಬಾ ಅಪರೂಪ. ನಮಗೆಲ್ಲ ಗೊತ್ತಿರಬಹುದು, ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಭಾಗವತ ಮಹಾಭಾರತ ಮತ್ತು ಇತರ ಜ್ಞಾನಕಾರಿಗಳಿಗೆ ತಮ್ಮ ಜೀವನವನ್ನೇ ಮುಡಿಬಿಟ್ಟಿರತಕ್ಕಂಥ ಅತ್ಯಂತ ಅಮೂಲ್ಯವಾದ ಸ್ವಾಮಿಗಳು ಅಂದರೆ ಭಂಡಾರಕೇರಿ ಶ್ರೀಪಾದರು. ಅವರಿಗೆ ಎಷ್ಟು ಪ್ರಶಂಸೆ ಮಾಡಿದ್ರು ಸಾಲದು. ವೈಯಕ್ತಿಕವಾಗಿ ನಾನು ಅವರ ಹತ್ರ ಕೆಲವು ದಿನಗಳಿಂದ ಸಂಪರ್ಕ ಇಟ್ಕೊಂಡಿದ್ದೇನೆ. ಯಾವ ಮಟ್ಟದ ಜನಗಳ ಬಗ್ಗೆ ಅನುರಾಧ, ಯಾವ ಮಟ್ಟದ ವಿದ್ವತ್ತು, ಇದನ್ನು ನೋಡಿದಾಗ ನಾವು ಏನೂ ಇಲ್ಲ ಅನಿಸ್ತದೆ. ಅಂತ ಪೂಜ್ಯ ಸ್ವಾಮಿಗಳು ನಮ್ಮ ಜೊತೆ ಇರೋದು ನಮ್ಮೆಲ್ಲರ ಭಾಗ್ಯ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಪ್ರಾಯೋಜಕರಾದ ಸತ್ಯನಾರಾಯಣ ರಾವ್, ರಾಘವೇಂದ್ರ ರಾವ್ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಪ್ರಣಾಮಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನ ಪೂಜ್ಯ ಸ್ವಾಮಿಗಳು ನಡೆಸಿಕೊಡಬೇಕು, ನಮ್ಮೆಲ್ಲರಿಗೂ ಅನುಗ್ರಹ ಮಾಡಬೇಕು. ಇದೇ ತರ ಕಾರ್ಯ ಕೆಲಸಗಳು ಮುಂದೆ ನಡೆಯೋದಕ್ಕೆ ನಮಗೆ ಶಕ್ತಿ ಕರುಣಿಸಬೇಕು ಅಂತ ಹೇಳಿ ಮತ್ತೆ ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಈ ದಿನ ನಮ್ಮ ಆಹ್ವಾನವನ್ನು ಮನ್ನಿಸಿ 5 ಜನ ಮಹಾವಿದ್ವಾಂಸರು, ಶ್ರೇಷ್ಠ ವಿಪ್ರೋತ್ತಮರು ನಮ್ಮ ಜೊತೆ ಇದ್ದಾರೆ. ಪೂಜ್ಯ ಎಂಪಿ ಗುರುರಾಜಾಚಾರ್ಯರು, ಪೂಜ್ಯ ಆಲೂರ್ ಶ್ರೀನಿವಾಸ ಆಚಾರ್ಯರು, ಪೂಜ್ಯ ನಾಗರಾಜಾಚಾರ್ಯರು ಮದ್ರಾಸಿಂದ ಬಂದಿದ್ದಾರೆ ಇಲ್ಲಿ ಈ ಕಾರ್ಯಕ್ರಮಕ್ಕೋಸ್ಕರ, ಅದು ನಮಗೆ ತುಂಬಾ ಹೆಮ್ಮೆ ತರ್ತಾ ಇದೆ. ಪೂಜ್ಯ ವಿಠಲಾಚಾರ್ಯರು ಹಾಗೂ ಪೂಜ್ಯ ಅನಂತ ಪದ್ಮನಾಭಾಚಾರ್ಯರು ನಮ್ಮ ಒಂದು ಕೋರಿಕೆಯನ್ನ ಮನ್ನಿಸಿ ಇಲ್ಲಿ ಬಂದು ನಮಗೆ ಅನುಗ್ರಹ ನೀಡಲಿದ್ದಾರೆ. ಅವರೆಲ್ಲರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಪೂಜ್ಯ ಪ್ರಭಂಜನಾಚಾರ್ಯರು ಸುಮಾರು 3-3.5 ವರ್ಷದಿಂದ ಈ ಒಂದು ಸ್ಥಳದಲ್ಲಿ ಮಹಾಭಾರತವನ್ನ ನಡೆಸಿಕೊಡಬೇಕು ಅಂತ ಹೇಳಿ ನಾವು ಕೇಳಿದ್ವಿ. ಅವರು ತುಂಬಾ ಸಂತೋಷದಿಂದ ನಡೆಸಿಕೊಡ್ತೀನಿ ಅಂದ್ರು. ಕೇಳಬೇಕಾದ್ರೆ ನಮಗೆ ತುಂಬಾ ಸಂಕೋಚ. ಇದು 1 ವಾರ, 1 ತಿಂಗಳು, 2 ತಿಂಗಳು, 3 ತಿಂಗಳ ಕಾರ್ಯಕ್ರಮ ಅಲ್ಲ, ವರ್ಷಗಳ ಕಾರ್ಯಕ್ರಮ. ಆ ವರ್ಷಗಳ ಕಾರ್ಯಕ್ರಮನ ನಡೆಸ್ಕೊಡಿ ಅಂತ ಕೇಳೋದು ನಮ್ಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಆದ್ರೂ ಕೇಳ್ಬಿಟ್ವಿ. ಯಾಕೆಂದ್ರೆ ಗಿರಿನಗರದಲ್ಲಿ ಸುತ್ತಮುತ್ತಲಿನ ಬಡಾವಣೆಯಲ್ಲಿ ತುಂಬಾ ಆಸ್ತಿಕ ಜನರಿದ್ದಾರೆ. ಅವರಿಗೆ ಮಹಾಭಾರತ, ಭಾಗವತ, ರಾಮಾಯಣ, ಭಗವದ್ಗೀತೆ ಸಂಪೂರ್ಣವಾಗಿ ಕೇಳತಕ್ಕಂತ ಅವಕಾಶ ಬಹಳ ತುಂಬಾ ಜನಕ್ಕೆ ಸಿಕ್ಕಿಲ್ಲ. ಇದು ಈ ದೃಷ್ಟಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಪೂಜ್ಯ ಆಚಾರ್ಯರಿಗೆ ಮಹಾಭಾರತ ಪ್ರವಚನವನ್ನ 3-4 ವರ್ಷ ಆದ್ರೂ ಪರವಾಗಿಲ್ಲ ನಡೆಸಿಕೊಡ್ಬೇಕು ಅಂತ ಹೇಳಿ ಕಳಕಳೆಯಿಂದ ಪ್ರಾರ್ಥನೆ ಮಾಡಿದ್ವಿ. ಅವರ ಹೃದಯ ಗೊತ್ತಿರೋರಿಗೆ ಗೊತ್ತು, ಇಲ್ಲೆಲ್ಲ ಹೈದರಾಬಾದು, ಮದ್ರಾಸು, ಬೊಂಬಾಯಿ, ಬೇರೆ ಬೇರೆ ಕಡೆ ಹೋಗಿ ಮಹಾಭಾರತ, ಭಾಗವತ, ರಾಮಾಯಣವನ್ನ ಪ್ರವಚನ ಮಾಡಿ ಅಲ್ಲಿಯ ಜನರನ್ನ ಮುಗ್ಧರನ್ನಾಗಿ ಮಾಡ್ತಾ ಇದ್ದಾರೆ. ಈ ನಮ್ಮ ಭಾಗ್ಯ ಗಿರಿನಗರದ ಮತ್ತು ಸುತ್ತಮುತ್ತಲಿನ ಬಡಾವಣೆಯ ಜನಕ್ಕೆ ಈ ಒಂದು ಯೋಗ ಸಿಕ್ಕಿದೆ. ಪ್ರಭಂಜನಾಚಾರ್ಯ ಪ್ರವಚನವನ್ನ ಕೇಳಲಿಲ್ಲ ಅಂದ್ರೆ ನನ್ನ ಪ್ರಕಾರ ವೈಷ್ಣವನ ಜನ್ಮ ವ್ಯರ್ಥ ಅನ್ಸುತ್ತೆ ನನಗೆ. ಅವರು ಬರೀ ಪ್ರವಚನ ಮಾತ್ರ ಮಾಡೋದಲ್ಲ, ನನ್ನಂತ ಏನೂ ತಿಳಿದೇ ಇರತಕ್ಕಂಥದ್ದು ಇವತ್ತು ತಿಳಿದಿದೆ ಅಂತ ಮಾತ್ರ ಖಂಡಿತ ತಿಳ್ಕೋಬೇಡಿ. ಏನೂ ತಿಳಿದೇ ಇರೋ ಅಂತಂದ್ರೆ ಈ ದಾರಿಯಲ್ಲಿ ಮುಂದೆ ನಡೆದ್ರೆ ನಿನ್ಗೇನಾದ್ರೂ ಒಂದು ಸರಿಯಾದ ಬೆಳಕು ಕಾಣಬಹುದು ಅಂತ ಹೇಳಿ ತೋರಿಸಿದ್ರು. ಅದೇ ತರ ಪ್ರತಿ ಒಬ್ಬರಿಗೂ, ಮುದುಕರು ಇರ್ಬೋದು, ಯುವಕರು ಇರ್ಬೋದು, ಹೆಂಗಸರು ಇರ್ಬೋದು, ಗಂಡಸರು ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ಇತರೆ ಜನ ಇರ್ಬೋದು, ಅವರ ಪ್ರವಚನ ಕೇಳಿ ಸ್ಫೂರ್ತಿಗೊಂತ ಇರ್ತಕ್ಕಂಥ ವ್ಯಕ್ತಿಗಳೇ ಇಲ್ಲ. ಮೊನ್ನೆ ನಾನು ಒಂದು ನಿದರ್ಶನ ಕೊಡ್ತೀನಿ. ಟಿವಿನಲ್ಲಿ ರಾಮಾಯಣ ಪ್ರದರ್ಶನವಾಗ್ತಾ ಇತ್ತು. ಆ ಟೈಮ್ನಲ್ಲಿ ಉತ್ತರ ಭಾರತದಲ್ಲಿ ಇಬ್ಬರು